नरसिंहो अखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः हयग्रीवं चिदानन्दविग्रहं सदनुग्रहम् ಆಮೇಲೆ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸುಗ್ರೀವಾಭಯದಂ ಸಮ್ಯಗುಗ್ರಸೇನ ವಿಭೂತಿದಂ ಉಗ್ರವಿಗ್ರಹಹಂತಾರಂ ಭಕ್ತಾಭಯಕರಗ್ರಹಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಶ್ರೀಮತ್ಸೌಭಾಗ್ಯಜನನೀಂ ಸ್ತೌಮಿ ಲಕ್ಷ್ಮೀಂ ಸನಾತನೀಂ ಸರ್ವಕಾಮಫಲಾವಾಪ್ತಿ ಸದನೈಕಸುಖಾವಹಾಂ ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣೀ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಲದೇವತಾ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಪ್ರತಿಭಾಂ ದಿಶತು ಮೇ ಚಾರುಚರಿತಃ ಚಂದ್ರಿಕಾಚಾರ್ಯಃ. ರಮಾರಮಣ ಸಚ್ಚರಣ ಪಂಕಜೋದ್ಭವ ಸೌರಭಂ ಜ್ಞಾನಾಕ್ಷೈಃ ಲೇಲಿಹಾನಂ ತಂ ರಾಘವೇಂದ್ರಾಳಿಕಂ ಭಜೇ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತಸ್ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತಪಯೋನಿಧಿಪೂರ್ಣಚಂದ್ರ ಶ್ರೀವಿಷ್ಣುತೀರ್ಥಗುರುರಾನ್ ಮುದಮಾತನೋತು. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗಭಿನಮಿಪೆ ಋಷಿಗಳಿಗೆ ಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕಕಾನಮಿಸುವೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ. ಜಗದಂತಸ್ತಮಚ್ಛೇತ್ತ ವಿಕಸಜ್ಞಾನಚಂದ್ರಿಕ ಹರಿಕಥಾಮೃತಸಾರಾಂಕೋ ಜಗನ್ನಾಥ ಗುರುಡುಪ. ಶ್ರೀಶಾಂಘ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸಗುರುಂ ಭಜೇ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಬಲಾತ್ ಪದವಾಕ್ಯ ಪ್ರಮಾಣಜ್ಞೈಃ ಸಂಪ್ರದಾಯಾರ್ಥಕೋವಿದೈಃ ತದ್ಗುರುಣಾಂ ಪದಂ ಭೋಜ ನಖದೀಧಿತಿ ಚಂದ್ರಿಕಾಂ ಮನಶ್ಚಕೋರ ಸಂಸಾರ ಸಂತಪ್ತ சததம் பிபா துர்மார்காதுத்ருதோ யைஷ்ச சன்மார்க்கே சம்ப்ரவேசிதஹ தான்மே வித்யா குருன் வந்தே வாதிராஜ கிருபாஸ்ரயான். ஸ்ரீ குருப்யோ நம, சர்வேப்யோ பிராஹ்மணேப்யோ நமோ நம. ஹரிகாமிருத சார குருகல கருணதிந்தாபனிது பேளுவே பரம பகவத் பக்தரோ இதன ஆதரதி கேளுவுது. ஸ்ரீ குருப்யோ நம, ஸ்வஸ்த்யஸ்து சதாம். அசேட சன்மங்களானி சந்து. பத்யைகசிரவணபடனமாத்ரேண பக்த்ருஶ்ச ஸ்ரோத்ருணாம் நிகிலகலிகிருதகல்மஷாபநோதனபடுதரே மோட்சாத்யசேஷ புருஷார்த்தசாதனீபூத ஜ்ஞானபக்திவைராக்யசித்தித்வாரா ஹரிகர்த்ருத்வபூஜ்யத்வஸ்வாமித்வபோக்த்ருத்வாத்யனுசந்தான புரஸ்ஸரஜ்ஞானசித்யர்த்தே விஜ்ஞானசித்யர்த்தே அந்தே அத்யர்த்த பிரசாத சித்யர்த்தே ஆஷு கவிகுல திலக பகவன் நிஷ்டாபர ஸ்ரீமத் ரங்கவலித தாசாக்ய ஸ்ரீமத் ஜகன்நாத தாசாரிய விரஜிதே சர்வசாஸ்திர சாரபூதே அனுசுதாக்ய ஸ்ரீமத் தரிகதாம்ருதசாரே வர்ண பிரக்ரியா சந்தௌ அத்ய கதா பிராரம்பே ஜதி கிஞ்சித் பூர்வ கதா அனுவாதா. ஹரி ஓம், ஹரி ஓம், ஹரி ஓம். அதிகாரி வர்க்கதவரன்ன குறித்து ரங்கவலித தாசாக்கிய தாசராகிருத்தக்கந்த ஸ்ரீமத் ஜெகநாத தாசாரியரு வர்ண பிரக்ரியா சந்தியன்ன உபக்கிரமிசி ஆரம்பமாடி நின்னின திவச ಈ ವಿಷಯವನ್ನು ಪ್ರಸ್ತಾಪಿಸಿದರು. 84 ಲಕ್ಷ ಯೋನಿ ವಿಶಿಷ್ಟರಾಗಿರ್ತಕ್ಕಂಥ ಜೀವರಾಶಿಗಳ ಅಳತೆ, ಪರಿಮಾಣ, ಮೆಜರ್ಮೆಂಟ್ ಒಂದೇ ಇರುತ್ತದೆ. ತೃಣಜೀವರಿಂದ ಆರಂಭ ಮಾಡಿಕೊಂಡು ಬ್ರಹ್ಮ ಪರ್ಯಂತರವಾಗಿರ್ತಕ್ಕಂಥ ಜೀವರು ತಾವು ಸ್ವರೂಪಭೂತರಾಗಿ ಎಷ್ಟಿದ್ದಾರೆ ಅಂತಂದರೆ, ಎಷ್ಟು ಸೈಜ್ ಅಳತೆ ಉಳ್ಳವರಾಗಿದ್ದಾರೆ ಅಂದರೆ, ಒಂದು ಕುದುರೆ ಬಾಲದ ತುದಿಯನ್ನು ಅಗ್ರಭಾಗವನ್ನು ತೆಗೆದುಕೊಂಡು ಅದನ್ನು ಸೀದಾ ಸೀಳಿದರೆ 100 ಭಾಗ ಮಾಡಬೇಕು. ಒಂದು ಭಾಗ ತೆಗೆದುಕೊಂಡು ಪುನಃ 100 ಭಾಗ ಮಾಡಿದರೆ 10,000 ಭಾಗ ಆಗ್ತದೆ ಒಂದು ಭಾಗ ಅಂತಂದರೆ. ಅಷ್ಟು ಜೀವ ಪರಮಾಣು ಎಂಬುದಾಗಿ ಹೇಳಿದರು. ಇದರೊಳಗೆ ಬ್ರಹ್ಮದೇವರು ಜೀವೋತ್ತಮರು ಅವರ ಸೈದು ಹೆಣ್ಣು ಹೆಚ್ಚಿರ್ತದೆ, ಬೇರೆ ದೇವತೆಗಳ ಸೈದು ಕಡಿಮೆ ಇರ್ತದೆ ಅಂತ. ಜೀವ, ಜೀವ ಶಬ್ದ ವಾಚ್ಯರಾಗಿರ್ತಕ್ಕಂಥ ಸಮಸ್ತ ಚೇತನರು ಇಷ್ಟು ಪರಿಮಾಣದಿಂದ ಕೂಡಿರ್ತಾರೆ ಎಂಬ ವಿಷಯವನ್ನು ಅನೇಕ ಶಾಸ್ತ್ರ ಪ್ರಮಾಣ ಪ್ರಮಿತವಾಗಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಯೋಗ್ಯ ಅಧಿಕಾರಿ ಚೇತನರು ಭಗವಂತ ಅವಕಾಶ ಒದಗಿಸಿದ ಕಾಲಕ್ಕೆ ಹರಿಕಥಾಮೃತ ಸಾರವನ್ನು ಪಾಠಕ್ರಮದಿಂದ ಅಧ್ಯಯನ ಮಾಡುವ ಸನ್ನಿವೇಶವನ್ನು ಭಗವಂತ ಒದಗಿಸಿದ ಅಂದರೆ ಅದೇನು ಪ್ರಮಾಣ ಎಂತು, ಯಾವ ಗ್ರಂಥದಲ್ಲಿ ಈ ವಿಷಯ ಇದಕ್ಕೆ ಪ್ರಮಾಣ ಇದೆ ಆಚಾರ್ಯರ ಗ್ರಂಥಾದಿಗಳಲ್ಲಿ ಎಂಬುದನ್ನು ವಿಚಾರ ಮಾಡಲಿಕ್ಕೆ ಬರ್ತದೆ. ಭಗವಂತ ಉಭಯರಿಗೂ ಇಂಥ ಒಂದು ಸದವಕಾಶವನ್ನು ಒದಗಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆದ್ಯ ಕಥಾ ಪ್ರಸಕ್ತಿ ಶ್ರೀ ಗುರುಭ್ಯೋ ನಮಃ. ಮುಂದೆ ಬಿಂಬ ಜೀವಾಂಗುಷ್ಠ ಮಾತ್ರದಿ, ಅದೇನ ಪದ್ಯ ಅಲ್ಲ, ಮುಂದೆ ಎಂಟನೇ ಪದ್ಯ ಜೀವನಂಗುಷ್ಠಾಗ್ರಮೂರುತಿ ಜ ಜೀವನಂಗುಷ್ಠಗ್ರಮೂರುತಿ ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು ಏವಮಾದಿ ಅನಂತ ರೂಪದಿ ಯಾವದ ವಯವಗಳು ವ್ಯಾಪಿಸಿ ಏವಮಾದಿ ಅನಂತ ರೂಪದಿ ಯಾವದ ವಯವಗಳು ವ್ಯಾಪಿಸಿ ಕಾವ ಕರುಣಾಳುಗಳ ದೇವನು ಏನು ಶಬ್ದ ಪ್ರಯೋಗ ರೀ ಕರುಣಾಳುಗಳ ದೇವನು ಕಾವ ಈ ಜಗತ್ರಯವ ಈ ಜಗತ್ರಯವ ಕರುಣಾಳುಗಳ ದೇವನು ಕಾವ ಆ ಅನ್ವಯ ಏನಂತ ಇದ್ದಾರೆ ಜಿ ಮೂರು ಮೂರು ಭಗವದ್ ರೂಪಗಳುಂಟು ನಾಲ್ಕನೇದು ಒಂದು ಹೇಳಿದ್ದಾರೆ ಒಟ್ಟಿಗೆ ನಾಲ್ಕು ರೂಪಗಳನ್ನು ಅಧ್ಯಾತ್ಮದಲ್ಲಿ ಅಧ್ಯಾತ್ಮ ಅಂದರೆ ಆತ್ಮ ಅಂದರೆ ಜೀವ ಆತ್ಮ ಅಂದರೆ ದೇಹ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಾನು ಬಹು ವರ್ಷಗಳ ಹಿಂದೆ ಪರಮಪೂಜ್ಯರು ಪ್ರಾತಃಸ್ಮರಣೀಯರು ಆಗಿರ್ತಕ್ಕಂಥ ವಿದ್ಯಾಮಾನ್ಯ ತೀರ್ಥರು ಅವರಲ್ಲಿ ಭಾಷ್ಯವನ್ನು ಶ್ರವಣ ಮಾಡೋ ಕಾಲಕ್ಕೆ ಬಂದ ವಿಷಯ ಹೇಳ್ತಾ ಇದ್ದೆ ಪ್ರಭುಗಳು ಹೇಳಿದ್ದ ವಿಷಯ ಇಷ್ಟು ವಿಷದವಾಗಿ ಹೇಳ್ತಾರೆ ಆಚಾರ್ಯ ಮಧ್ವರು ಭಾಷ್ಯದೊಳಗೆ ಆತ್ಮ ಒಂದು ಶಬ್ದ ಬತ್ತಂದರೆ ಅದನ್ನು ಹಿಂಜಿ 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 ಹೇಗೆ ಹತ್ತಿಯನ್ನು ಹೊಲದಿಂದ ತಂದವರು ಮೇಲಿಂದ ಕಸ ಕಡ್ಡಿ ಎಲ್ಲ ಅಂಬು ಗಿಂಬು ಮಾಡಿ ಹೊಡೆದ್ಬಿಟ್ಟು ಬೀಜಗಳನ್ನ ತೆಗೆದು ಕಳಚಿ ಒಳ್ಳೆ ಹರಳೆ ಹರಳೆ ತಯಾರು ಮಾಡಬೇಕು ಆ ಪ್ರಕಾರ ಹೇಳ್ತಾರೆ ಆತ್ಮ ಅಂದರೆ ಮನಸ್ಸು ದೇಹ ಪಂಚಭೌತಿಕ ಸ್ಥೂಲ ದೇಹ ಅದರೊಳಗೆ ಆತ್ಮಶಬ್ದ ವಾಚ್ಯವಾಗಿರ್ತಕ್ಕಂಥ ಮನಸ್ಸಿದೆ ಅದರೊಳಗೆ ಆತ್ಮಶಬ್ದ ವಾಚ್ಯನಾಗಿರ್ತಕ್ಕಂಥ ಚೆನ್ನಾಗಿ ಗಮನಿಸಬೇಕು ಪ್ರಮೇಯ ಬರ್ತಾ ಇರ್ತದೆ ಇದು ಇದೇ ಮುಖ್ಯ ಸಾಧನ ಇದೇ ಉಳಿಬೇಕು ಕಥೆಗಳು ಉಳಿದರೆ ಪ್ರಯೋಜನ ಆಗೋದಿಲ್ಲ ಪ್ರಮೇಯ ಉಳಿಬೇಕು ಆ ಪ್ರಮೇಯಕ್ಕೆ ತತ್ವಜ್ಞಾನ ಅಂತಾರೆ ಆ ತತ್ವಜ್ಞಾನವೇ ಜೀವರಿಗೆ ಜೀವಾಳ ದ ವೆರಿ ಲೈಫ್ ಫಾರ್ ಚೇತನ ಸೋಲ್ಸ್ ಈಸ್ ತತ್ವಜ್ಞಾನ ವಿಥೌಟ್ ವಿಚ್ ಹೀ ಕೆನ್ ನಾಟ್ ಅಬ್ಟೈನ್ ಫೈನಲ್ ಸಲ್ವೇಷನ್ ಅಂತ ಅರ್ಥ ಅದಕ್ಕೆ ಇಲ್ಲ ನೀವು ಸುಸಂಸ್ಕೃತರು ಒಳ್ಳೆ ವಿದ್ಯಾವಂತರು ಡಾಕ್ಟರ್ಸು ಇಂಜಿನಿಯರ್ಸ್ ಎಲ್ಲ ಇದ್ದೀರಿ ಆದ ಕಾರಣ ನಮಗೆ ಖುಷಿ ಆಗ್ತದೆ ಇಂಗ್ಲೀಷಲ್ಲಿ ಕೂಡ ಒಂದು ಎರಡು ಮಾತು ಹೇಳಿದೆ ತಿಳ್ಕೊಂಡು ಆನಂದ ಪಡ್ತಕ್ಕಂಥ ಜನರುಗಳಿದ್ದೀರಿ ನೀವು ಅದು ವಿಶೇಷ ಸಂಸ್ಕಾರ ಇರಬೇಕು ರೀ ವಿದ್ಯಾ ಇರಬೇಕು ಹೆಣ್ಮಕ್ಕಳಿಗಾಗಲಿ ಗಂಡಸರಿಗಾಗಲಿ ವಿದ್ಯಾ ಇಲ್ಲದಿದ್ದರೆ ಭಾಳ ಕಷ್ಟ ವಿದ್ಯಾದ ನಮ್ಮ ಗುರುಗಳು ಅಧ್ಯಾತ್ಮ ಗುರುಗಳು ಹೇಳ್ತಾ ಇದ್ರು ನೋಡ್ರಿ ಹನುಮಂತರಾವ್ ಅಂತ ಬಂದಿರತಕ್ಕಂಥ ಹೆಣ್ಮಕ್ಕಳನ್ನ ಗಂಡಸನ್ನ ತೋರಿಸ್ತಾ ಇದ್ರು ಅವ್ರ ಮುಖ ನೋಡಿದಿರ ಅಂತ ನೋಡಿದ್ರು ಏನು ಹೇಳ್ತಾರೋ ಆಚಾರು ಅಂತ ಸುಂದರವಾಗಿದ್ದರು ಅಂತ ಹೇಳ್ತಾರೆ ಇನ್ನೇನು ಡೊಂಕಿದ್ದಾರೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅವರು ವಿದ್ಯಾವಂತರಿರಬೇಕು ನೋಡಿ ಅದು ಲೌಕಿಕ ವಿದ್ಯೆ ಆಗಲಿ ಯಾವುದೇ ವಿದ್ಯೆ ಆಗಲಿ ಮುಖದಲ್ಲಿ ಆ ವಿದ್ಯಾದ ವರ್ಚಸ್ಸು ಕಾಣಿಸ್ತದೆ ನೋಡಿದಿರ ಅಂತ ಕೇಳ್ತಾ ಇದ್ದಾರೆ ಆಚಾರ ಅದಕ್ಕೆ ವಿದ್ಯೆ ಇರಬೇಕೆಂಬ ತಾತ್ಪರ್ಯ ಮತ್ತು ಮರಿಬಾರ್ದು ನಾವು ಸುಮ್ಮನೆ ನಾವು ಮರ್ತೀವಿ ಅಂತ ತಿಳ್ಕೊಬೇಡ್ರಿ ನೀವು ಎಷ್ಟು ಮಟ್ಟಿಗೆ ಅಟೆಂಟಿವ್ ಆಗಿ ನೀವು ನಿಬ್ಬರು ಯಾರನ್ನು ಕೇಳ್ತಾ ಇದ್ದೀವಿ ಕ್ಲಾಸ್ ರೂಮ್ ಇದು ಏನೋ ಒಂದು ಕೇಳಿಬಿಟ್ಟು ಟೈಮ್ ಪಾಸ್ ಮಾಡೋಕೆ ಹೋಗಿ ಬಂದಿಲ್ಲ ನಾವು ಉಳಿಬೇಕಿದ್ದು ನಾವು ಹೇಳಿದ್ದು ಆಗ ಆತ್ಮ ಅಂದರೆ ಜೀವ ಆತ್ಮ ಅಂದರೆ ಮುಖ್ಯ ಪ್ರಾಣದೇವರು ಆತ್ಮ ಅಂದರೆ ಸ್ವಾಮಿ ಒಡೆಯ ಪ್ರಭು ಯಾರಿಗೆ ಜೀವರಿಗೆಲ್ಲ ಒಡೆಯ ಮುಖ್ಯ ಪ್ರಾಣದೇವರು ಆತ್ಮ ಅಂದರೆ ಬಿಂಬರೂಪಿ ಪರಮಾತ್ಮ ಇಷ್ಟು ಅರ್ಥ ಇದೆ ಅಂತ ಆದ ಕಾರಣ ಇದು ಅಧ್ಯಾತ್ಮದೊಳಗಿರ್ತಕ್ಕಂಥ ರೂಪಗಳು ಅಂತ ಹೇಳಕ್ಕೆ ಹೊರಟಿದ್ದೀನಿ ನಾನು ಎಂತೆ ಈ ದೇಹವನ್ನು ಈ ಮನಸ್ಸನ್ನು ಇದರೊಳಗಿರ್ತಕ್ಕಂಥ ಆತ್ಮಶಬ್ದವಾಚ್ಯನಾಗಿರ್ತಕ್ಕಂಥ ಜೀವನನ್ನು ಆ ಜೀವನೊಳಗಿರ್ತಕ್ಕಂಥ ಜೀವೇಶ್ವರನಾಗಿರ್ತ ಜೀವನ ಒಡೆಯನಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರನ್ನು ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ವಾಸ ಮಾಡಿಕೊಂಡಿರ್ತಕ್ಕಂಥ ಪ್ರಭು ಪರಮ ಮುಖ್ಯ ವೃತ್ತಿಯಿಂದ ಆತ್ಮಶಬ್ದವಾಚ್ಯ ಇದಕ್ಕೆ ಅಧ್ಯಾತ್ಮ ಅಂತ ಕರಿ ಅವನಿಗೆ ಅಧ್ಯಾತ್ಮ ಅಂತ ಕರೀತಾರೆ ಭಗವಂತನಿಗೆ ಅದು ತಿಳ್ಕೋಬೇಕು ಹೀಗೆ ಕ್ಷುಣ್ಣವಾಗಿ ತಿಳ್ಕೊಂಡಾಗ್ಬಿಡ್ಬೇಕು ಅದು ಇಲ್ಲಿ ರೆಕಾರ್ಡ್ ಆಗಿಬಿಡಬೇಕು ಇಲ್ಲಿ ರೆಕಾರ್ಡ್ ಆಗಿಬಿಟ್ರೆ ಮರೆಯೋದಲ್ಲದು ಆ ರೂಪದಿಂದ ಭಗವಂತ ಏನೇನು ಹೆಸರಿಂದ ಎಲ್ಲೆಲ್ಲಿದ್ದಾನೆ ಎಂಬುದನ್ನು ಹೇಳ್ತಾ ಇದ್ದಾರೆ ಇದು ಅತ್ಯಂತ ಬೇಕಾಗಿದೆ ಮೊದಲು ಕೊನೆಯೆಲ್ಲ ಸಾಧನ ಆಗಿದ್ದನ್ನೆಲ್ಲ ಮುಗಿದು ಎಲ್ಲ ಮಾಗದ ಮೇಲೆ ಇದು ಬೇಕು ಇದನ್ನೆಲ್ಲ ಮನನ ಮಾಡಬೇಕು, ಚಿಂತನೆ ಮಾಡಬೇಕು, ಧಾರಣ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮೊದಲೊಳಗೆ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾ ಸಮಾಧಿ ಎರಡಿವೆ. ಅಸಂಪ್ರಜ್ಞಾತ ಸಮಾಧಿಯೊಳಗೆ ಆ ಭಗವಂತನ್ನು ಚಿನ್ನ ಮನಸ್ಸು ವಿಷಯೀಕರಿಸುತ್ತದೆ. ಜೀವನ ಮನಸ್ಸು ಅಂತ ಶಾಸ್ತ್ರ ಅದಕ್ಕಾಗಿ ಬೇಕಾಗ್ತದಿಲ್ಲ. ಅದಕ್ಕೆ ಕೇವಲ ಹರಿಕಥಾಮುಸಾರ ಅಂದರೆ ಏನು, ಓದಿ ಕೇಳಿಬಿಡೋ ಗ್ರಂಥ ಅಲ್ಲ, ಕೇವಲ ಉಪಾಸನಾ. ಹೃದಯಾರವಿಂದದಲ್ಲಿ ವಿರಾಜಮಾನನಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪಿ ಜೀವನಿಗೆ ಬಿಂಬ, ಅವನ ಸಂದರ್ಶನಾರ್ಥ ಮಾಡಿರ್ತಕ್ಕಂಥ ಗ್ರಂಥ ಇದು. ಜೀವನಂಗುಷ್ಠಾಗ್ರಮೂರಿ ಇದು ಸ್ವರೂಪದ ವಿಷಯ ಹೇಳ್ತಾ ಇದ್ದಾರೆ. ಆಮೇಲೆ ದೇಹದ ವಿಷಯಕ್ಕೆ ಬರ್ತಾ ಇದ್ದಾರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜೀವ ಸ್ವರೂಪದಲ್ಲಿ ಏನಿದ್ದಾನೆ ಅವನು ಸೈದ್ ಹೇಳಿದ್ರಲ್ಲ, ಸ್ವಲ್ಪ ಕಾನ್ಸೆಪ್ಟ್ ಜ್ಞಾಪ ಇಟ್ಕೊಳ್ರಿ. ಆ ಜೀವ ಅಂತ ಒಳಗೆ ಏನಿದ್ದಾನಲ್ಲ ಅವನು ಯಾವ ಯೋನಿ ಒಳ ಗತನಾಗಿರಿ, ಇರಲಿ ಕಾಗೆ ಆಗಲಿ, ಗುಬ್ಬೆ ಆಗಿರಲಿ, ಆನೆ ಆಗಿರಲಿ, ಚೇಳಾಗಿರಲಿ, ಆವಾಗಿರಲಿ, ಮನುಷ್ಯನಾಗಿರಲಿ, ಅವನ ಅಂಗುಷ್ಠ ಅಂತ ಒಂದಿರ್ತದಲ್ಲ, ಇದು ಅಂಗುಷ್ಠ ಅಂತಾರೆ. ಟಮ್ ಇದಕ್ಕೆ ಈ ಗೆರೆ ಇದೆ, ಇದು ಅಗ್ರಭಾಗ ಅಂತಾರೆ. ಅಂಗುಷ್ಠಾಗ್ರ ಅಂದರೆ ಇದು, ಅಂಗುಷ್ಠ ಅಂದರೆ ಇಲ್ಲಿಂದಿಲ್ಲ ಬರೀ ಇದು ಅಂಗುಷ್ಠ. ಜೀವನ ಅಂಗುಷ್ಠಾಗ್ರಮೂರುತಿ ಇಷ್ಟು ಸೈಜ್ ಎಷ್ಟಿದೆ, ಅಟ್ಟು ರೂಪದಿಂದ ಮೇಲ್ಭಾಗದಲ್ಲಿರ್ತಾನೆ. ಹೃದಯ ಕಮಲ ಕರ್ಣಿಕಾ ಮಧ್ಯ ಮೇಲ್ಭಾಗದಲ್ಲಿರ್ತಕ್ಕಂಥವನಿಗೆ ಅವನಿಗೆ ಅಗ್ರೇಶ ನಾಮಕ ಪರಮಾತ್ಮ ಅಗ್ರೇಶ ಅಗ್ರೇಶ ಅಂತ ಕರೀತಾ ಇದ್ದ. ಅಗ್ರಭಾಗದಲ್ಲಿ ಇರತಕ್ಕವನಾದ ಪ್ರಯುಕ್ತ ಅವನಿಗೆ ಅಗ್ರೇಶ, ಅವನೇ ಬಿಂಬರೂಪಿ ಪರಮಾತ್ಮ. ಸ್ವರೂಪದೊಳಗಿರ್ತಾನೆ, ಜೀವನ ಸ್ವರೂಪದ ಇಂಟ್ರಿನ್ಸಿಕ್ ನೇಚರ್ ಅಂತೇನು ಕರಿತೀವಲ್ಲ ಅದು. ಜೀವನಂಗುಷ್ಠಾಗ್ರಮೂರ್ತಿ ಜೀವನಂಗು ಅಂಗುಟ ಮಾತ್ರ ಮೂರ್ತಿ, ಇನ್ನೊಂದು ಅದರ ಕೆಳಗಿರ್ತದೆ ಇನ್ನೊಂದು. ಆ ಕಮಲ ಕರ್ಣಿಕಾ ನಾಳ ದೇಟು ಅಂತೇನೇ ಹೇಳ್ತಿಲ್ಲ, ಯಾವ ದೇಟ್ಲಿಂದ ನೀರು ಎಳ್ಕೊಳ್ತದಲ್ಲ ಕಮಲ, ಆ ದೇಟು ಪೈಪ್, ಆ ಪೈಪ್ನ ಉದ್ಭವಾಗದೊಳಗೆ ಜೀವನಂಗುಟ ಮಾತ್ರ ಮೂರ್ತಿ ಈ ಸೈಜ್. ಅಲ್ಲಿ ಸ್ವಾಮಿ ಇನ್ನೊಬ್ಬ ಸ್ವಾಮಿ ಇರ್ತಾನೆ, ಇವರೆಲ್ಲ ಬಿಂಬರೂಪದಿಂದ ಅಭಿನ್ನರೇ, ಆದರೆ ಮೇಲಿರ್ತಕ್ಕಂಥವನು ಹೆಡ್, ಅವನೇ ಉಳಿಕೆಯವರಿಗೆಲ್ಲ ಪ್ರೇರಣೆ ಮಾಡ್ತಾನೆ. ನಡಿಬೇ ಅವಂದೇ ರೂಪ, ಯಾವ ರೂಪದಿಂದ ಏನು ಕೆಲಸ ಮಾಡಲಿಕ್ಕೆ ಬಂದರೂ ಕೂಡ ಅತ್ರ ಅಯಂ ವಿಶೇಷ ಅಂತಾರೆ. ಯಾವ ರೂಪದಿಂದ ಯಾವ ಕೆಲಸ ಯಾರಲ್ಲಿ ಯಾವಾಗ ಎಷ್ಟು ಮಾಡಬೇಕೆಂಬುದು ಸತ್ಯ ಸಂಕಲ್ಪನಾಗಿರ್ತಕ್ಕಂಥ ಭಗವಂತನ ಮಿದುಳಿನಲ್ಲಿರ್ತದೆ ಬುದ್ಧಿಯೊಳಗೆ. ಆ ಪ್ರಕಾರ ನಡ್ಕೊಳ್ತಾನೆ ಭಗವಂತ ಅಂತ ಅರ್ಥ. ಜೀವನಂಗುಟ ಮಾತ್ರ ಮೂರುತಿ ಜೀವನ ಪ್ರಾದೇಶ, ಪ್ರಾದೇಶ ಅಂದರೆ ತಂಬು, ತಂಬಿನ ತುದಿ, ಪ್ಲಸ್ ತೋರು ಬೆರಳು, ಪಾಯಿಂಟಿಂಗ್ ಫಿಂಗರ್, ಇದು ಇವೆರಡರ ಮಧ್ಯೆ ಇರ್ತಕ್ಕಂಥ ಸ್ಥಳ ಏನದಲ್ಲ ಈ ಮೆಜರ್ಮೆಂಟು, ಇದಕ್ಕೆ ಸಂಸ್ಕೃತದೊಳಗೆ ಪ್ರಾದೇಶ, ಕನ್ನಡದೊಳಗೆ ಚೋಟು ಅಂತೀವಿ. ನೀವೇನಂತೀರಪ್ಪ ತಮಿಳಿನೊಳಗೆ, ಇದು ಇದಕ್ಕೇನಂತೀರಿ ಚೋಟು, ಇದಕ್ಕೆ ಚೋಟು ಅಂತ ನಾವು ಕರಿತೀವಿ. ಕನ್ನಡ ಗುರ್ತಲ್ಲ ನಿಮಗೆ ಚೋಟು ಅಂತೀರಾ, ನೀವು ಬೇರೆ ಅಂತೀರಾ? ಹಾಂ ಜಾನ್, ಹಾಂ ಅದು ನೀವು ತಿಳಿದ್ರೆ ಸಾಕು ಒಟ್ಟಿಗೆ. ನಾವು ಯಾಕೆ ಕೇಳ್ತೀನಿ ಅಂದರೆ ಇದು ಇದು ಗೇಣು, ಜಾನ್ ಅಂದರೆ ಗೇಣು, ಅದು ಬೇರೆ. ಇದು ಇದು ಈ ಕಿರಿಬೆರಳು ಅಂಗುಷ್ಠದ ಮಧ್ಯೆ ಇರ್ತಕ್ಕ ಇವು ಬಿಟ್ಬಿಡ್ರಿ, ಇದಕ್ಕೆ ಇದಕ್ಕೆ ಇದು ಗೇಣು ಅಂತೀವಿ ನಾವು, ಇದು ಚೋಟು ಅಂತೀವಿ. ಇದು ಅದಕ್ಕೆ ಇದಕ್ಕಿಂತ ಕಡಿಮೆ ಸೈಜ್, ಇದು ಗೇಣಕ್ಕಿಂತ ಕಡಿಮೆ ಸೈಜ್ ಚೋಟು, ಅದಕ್ಕೆ ಪ್ರಾದೇಶ ಅಂತಾರೆ, ಇದಕ್ಕೆ ಗೇಣು ಅಂತಾರೆ. ಕಿರಿಬೆರಳಿನಿಂದ ತಂಬುವರೆಗೆ ಇರ್ತಕ್ಕಂಥ ಗ್ಯಾಪು ಮಧ್ಯೆ ಆ ಪ್ರದೇಶಕ್ಕೆ ಗೇಣು ಅಂತಾರೆ. ನೋಡಿ ನೀವು ಗೇಣು ಅಂತ ನನಗೆ ಸರಿ ಹೋಗಲಿಲ್ಲ, ಈಗ ಅದು ಚೋಟು ಆಗಬೇಕು. ಏನು ಮಾಡ್ಕೊಂತೀರಿ, ವ್ಯವಸ್ಥೆ ಮಾಡ್ಕೊಳ್ರಿ ನೀವೀಗಲೇ. ಇದಕ್ಕೆ ಗೇಣು, ಇದು ಗೇಣು, ಇದು ಚೋಟು. ಹಾಂ ಅದರ್ಥ ಇದು ದಾಸರ ಈಗ ಹೇಳ್ತಕ್ಕಂಥ ಇದು ಈ ಸೈಜ್ ಹೇಳ್ತಾ ಇದ್ದಾರೆ. ಇಷ್ಟು ತಿಳ್ಕೊಂಬಿಟ್ರೆ ಸಾಕು, ಅದು ಏನನ್ನು ಅಂದ್ಕೊಳ್ರಿ, ಏನು ಪ್ರವಾಹ ಇಲ್ಲ. ತಿಳಿದ್ರೆ ತಿಳಿಬೇಕು ವಿಷಯ, ಅದು ತಿಳಿದಿದ್ರೆ ಭಾಳ ಕಷ್ಟ ಆಗ್ತದೆ, ಅಷ್ಟಿನಲ್ಲ ಒಂದಕ್ಕೊಂದು ಕನ್ಫ್ಯೂಸ್ ಆಗಿಬಿಡ್ತದೆ. ಜೀವನ ಪ್ರಾದೇಶ ಸ್ವರೂಪದೊಳಗೆ ಜೀವ ಇದ್ದಾನಲ್ಲ ಅವನ ಪ್ರಾದೇಶ ಪರಿಮಿತಿ ಅಂತಾರೆ. ಅವನು ಏನ್ರಿ ಹೇಗ್ರಿ ಕಾನ್ಸೆಪ್ಟ್ ನಿಲ್ಕಬೇಕು, ಇದು ಹ್ಯಾಕೆ ಗ್ರಹಿಸಬೇಕು ಮೈಂಡ್ ಅಂತೆ. ಅವನು ಸೈಜೇ ಇಷ್ಟು ಅಂತ ಹೇಳಿಬಿಟ್ರು, ಅದರೊಳಗೆ ಅವನು ಚೋಟು ಅಂತ ಎಷ್ಟಿದೆ ಚೋಟ ನಮ್ಗೆ ದೊಡ್ಡದು ಅಂತ ಕಾಣ್ತದೆ, ಯಾಕೆ ನಾವು ಸ್ಥೂಲ ದೇಹದಿಂದ ಮಾತಾಡ್ತಿದ್ದೆ, ನಮಗೆ ಒಳಗಿಂದ ಕಾಣಿಸೋದಲ್ಲ. ಎಷ್ಟು ಆಶ್ಚರ್ಯ ನೋಡ್ರಿ, ಒಳಗೆ ನಾನೋ ಏನನ್ನು ಸರಿ ಸಮಾನ ಯಾರು ನಾನೋ ಬಾ, ಏನು ವ್ಯಾಪ್ತಪ್ಪ, ಇದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಪ್ಪ, ಇವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಮೆರಿಕಾ, ಅಲ್ಲ ಯಾರೋ ಎಲ್ಲಿದ್ದೀಗೋ ನೀನು, ಹೂ ಆರ್ ಯೋ, ಜ್ಞಾನ ಇಲ್ಲ. ಏನು ಆಶ್ಚರ್ಯ ನೋಡ್ರಿ, ದೇವರು ವ್ಯಾಪ ಬಂತಕ್ಕ ಸಿಕ್ತಿ ಅಂಥ ನಾನು ಯಾರಂಬಕ್ಕೆ ಪರಿಜ್ಞಾನವೇ ಇಲ್ಲ. ನಂದು ನಂದು ಅಂದರೆ ಏನದು, ವಾಟ್ ಈಸ್ ದಟ್ ಐ ಪೊಸೆಸ್, ಐ ಡೋಂಟ್ ನೋ, ಹೂ ಆಮ್ ಐ ಡೋಂಟ್ ನೋ. ಹೀಗಿರುವ ಕಾಲಕ್ಕೆ ಏನು ಬಡಾಯಿ ಕೊಚ್ಚಿಕೊಂತಾರೆ ಗಂಡಸರು ಹೆಂಗಸರು ಬ್ರಾಹ್ಮಣರು ಶೂದ್ರರು, ನನ್ನ ಸರಿಸಮಲ್ಲ, ತನ್ನ ಪರಿಚಯವೇ ತನಗಿಲ್ಲ. ಹೀಗಿದೆ ಪರಿಸ್ಥಿತಿ. ಜೀವನ ಪ್ರಾದೇಶ ಇದು ಮೂರನೇ ರೂಪ, ಇನ್ನೂ ಕೆಳಗಿರ್ತದೆ. ಆ ಬಳಿಕ ಜೀವಾಕಾರ ಮೂರ್ತಿಗಳು, ಜೀವ ಯಾವ ಆಕಾರದಿಂದ ಇದ್ದೇನೆ ಸ್ವರೂಪದಲ್ಲಿ, ಆನೆ ಆಕಾರ ಇದ್ದರೆ ಇನ್ನೊಂದು ರೂಪ, ಕೊನೆಯ ರೂಪ ನಾಲ್ಕನೇ ರೂಪ, ಅದೇ ಆನೆ ಆಕಾರವಾಗಿ ಆ ಜೀವನ ಒಳಗೆ ಫ್ರೇಮ್ ಗಣಪನ ಮಾಡ್ತೀವಿ ನೋಡಿ ನಾವು, ಗಣಪನೊಳಗೆ ಐರನ್ ರಾಡ್ಸ್ ಹಾಕಿ ಫ್ರೇಮ್, ಅದ್ರ ಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸು ಮಡ್ಡೋ ಬೆಚ್ಚತಾರಲ್ಲ, ಆ ಫ್ರೇಮ್ ಇದ್ದಾಗ ದೇವರೊಳಗಿದ್ದಾನೆ. ಆ ಫ್ರೇಮ್ ನಿಂತ್ಕೊಂಡ್ರೆ ಇದು ನಿಂದಿರ್ತದೆ ಬಾಡಿಯೆಲ್ಲ, ಅಸ್ಥಿ ಪಂಜರ ಅಂತೀವಲ್ಲ ಸ್ಕೆಲಿಟನ್, ಆ ಸ್ಕೆಲಿಟನ್ ಮೇಲೆ ಇದೆ ಚರ್ಮ ಗಿರ್ಮ ಸಪ್ತಾಹಗಳು. ಹಬ್ಬ ಏನು ಚಂದಪ್ಪ ಇವರು ನೋಡ್ಲಿಕ್ಕೆ ಸ್ವಲ್ಪ, ಯಾಕೆ ಚರ್ಮ ತ್ವಗಿಂದ್ರಿಯದೊಳಗೆ ಆಚಾರ್ಯ ದಾಸರಾಜ ಹೇಳ್ತಾರೆ ಲಾವಣ್ಯಪ್ರದ ಸುಂದರ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ತ್ವಗಿಂದ್ರಿಯ ಅದಕ್ಕೆ ಅಷ್ಟು ಚಂದ ಕಾಣಿಸ್ತಾರೆ ನೋಡು, ಗಂಡಸರಾಗಲಿ ಹೆಂಗಸರಾಗಲಿ. ಅದು ಅವನು ಬದಲಾಯಿಸ್ತಾ ಇರ್ತ ತನ್ನ ಗುಣಗಳನ್ನು ಚೇಂಜ್ ಮಾಡ್ತಾ ಇರ್ತಾನೆ. ಪ್ರಾಯದಲ್ಲಿರ್ತಕ್ಕಂಥ ಅದ್ಭುತ ಫುಲ್ ಬ್ರಿಮ್ ಬಿಟ್ಟಿರ್ತಾನೆ ಪ್ರಕಾಶವನ್ನು, ಮಧ್ಯ ವಯಸ್ಸು ಕಡಿಮೆ ಮಾಡ್ತಾನೆ, ವೃದ್ಧಾಪ್ಯ ಮುಗದೇ ಹೋಯ್ತು ಕೃಷ್ಣಾರ್ಪಣ. ಯಾಕನ್ನ ಬಂದ್ರಪ್ಪ ಇವರು ಅದೇ ಚಂದ ಕಂಡವರು ಒಂದು ಕಾಲಕ್ಕೆ, ಈಗ ನೋಡಬೇಕಾದ್ರೆ ಸ್ವಲ್ಪ ಬಾಡಾನ ಹೋಗಿಬಿಟ್ರೆ ಸಾಕಪ್ಪ ಎಷ್ಟೊತ್ತು ನೋಡಿದೆ ಇವನ್ನ ಅನಿಸಿಬಿಡ್ತದೆ. ಯಾಕೆ ಲಾವಣ್ಯಪ್ರದ ರಾಮ ತನ್ನ ಫೋಕಸ್ಸನ್ನು ಕಡಿಮೆ ಮಾಡಿಕೊಳ್ತು, ಕಾಂತಿಯನ್ನು ಹೇಳ್ಕೊಳ್ತಾನಂತೆ ಶಾಸ್ತ್ರ. ಏನ್ರಿ ಅದು ಆಚಾರ್ಯ ಶಾಸ್ತ್ರ, ಎಲ್ಲಿದ್ದರಿ ಇಂಥ ಶಾಸ್ತ್ರ, ಯಾವ ಆಚಾರ ಹೇಳಿದ್ದಾರೆ ಹೇಳ್ರಿ ನಮಗೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ನೀವು ತೊಗೊಂಡು ಬರ್ರಿ, ನಿಮಗೆ ನೀವು ತೋರಿಸಿ ಯಾವ ಬೇರೆ ಆಚಾರ ಈ ಪ್ರಕಾರ ಹೇಳಿದ್ದೆ ತೋರಿಸ್ರಿ. ಎಲ್ಲರಿಗೂ ಕಾಮನ್ ಉಪನಿಷತ್ತು ವೇದ, ಅವ್ರಿಗೆ ಹಿಡಿದಿಲ್ಲಲ್ಲ, ಏನು ಮಾಡಬೇಕು. ಅದನ್ನು ದಾಸರಾಯ ಸೆರೆ ಹಿಡಿದು ಬಿಟ್ಟಿದ್ದಾರೆ. ಇದೇ ಅವರು ಪ್ರಚುರ ಸಬ್ಜೆಕ್ಟ್ ಸಬ್ಜೆಕ್ಟ್ ಮ್ಯಾಟರು ದಾಸರಾಯರಿಗೆ, ಇದೇ ಪ್ರಚುರ, ಇದೇ ಹೆಚ್ಚು ಒಳಗಿಂದು, ಯಾಕೆ ಒಳಗಿಂದ ದೇವರಿಂದನೇ ಪಿಂಡಾಂಡದೊಳಗಿರ್ತಕ್ಕಂಥ ಗಂಡನ ಕಾಣದೆ, ದಾಸರು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾತಾಡ್ತಾರೆ, ಪಿಂಡಾಂಡದೊಳಗಿನ ಗಂಡನ ಕಾಣದೆ ಗಂಡನ ಕಳ್ಕೊಂಡು ಕಳ್ಕೊಂಡಲ್ಲ ನೋಡಿದ್ರೆ ಇದೆ ಇದೆ ಎಂಬುದು ಗುರ್ತಾಗಿದ್ರೆ ಕಳ್ಕೊಬೋದು, ಕಾಣದೆ ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರು ಅಂತಾರೆ. ಏನು ಹೇಳಬೇಕು ಹೇಳ್ರಿ, ಏನು ಬೈದರು ಚಾಟಿ ಏಟು ಹೊಡೆದ್ರು ನಮಗೇನು ಬುದ್ಧಿ ಬರೋದಲ್ಲ. ಯಾಕೆ ಆ ಧಿಯೋ ಯೋನಃ ಪ್ರಚೋದಯ, ಭಗವಂತ ಒಳಗಿದ್ದುಕೊಂಡು ಪಕ್ವ ಕಾಲ ಬಂದ ಕಾಲಕ್ಕೆ ತನ್ನ ತಾನೊಳಗೊಂಬ ಚೇತನದೊಳು ಅಂತಾರೆ ದಾಸರಾಯರು. ಸರಿ, ಜೀವ ಆಕಾರ ಮೂರ್ತಿಗಳು, ಜೀವ ಆಕಾರ ಜೀವನ ಆಕಾರದೊಳಗೆ ಒಳಗಿತ್ತಾನೆ ಸ್ವಾಮಿ. ತದಾಕಾರ ತದ್ಭಿನ್ನ ತದಂತರ್ಗತ ತನ್ನಿಯಾಮಕ ತತ್ಪ್ರೇರಕ, ಇಷ್ಟಿಟ್ಕೋಬೇಕು ನೋಡ್ರಿ. ತದಂತರ್ಯಾಮಿ ಜೀವಾಂತರ್ಯಾಮಿ, ಜೀವನಿಂದ ಭಿನ್ನ, ಜೀವ ನಿಯಾಮಕ ಜೀವ ಪ್ರೇರಕ, ಇಷ್ಟಿಟ್ಕೋಬೇಕು. ಇಲ್ಲ ಒಂದಂದ್ಬಿಟ್ರೆ ಶಂಕರಾಚಾರ್ಯ ಬಂದು ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ, ದೇವರು ನಾನು ಒಂದೇ ಅಂತಾರಲ್ಲ, ಅಹಂ ಬ್ರಹ್ಮಾಸ್ಮಿ ಯಾಕೆ ಕೂತ್ಕೊಂಡ್ಬಿಡ್ತದೆ. ಜೀವನಂಗುಷ್ಠಗ್ರಮೂರುತಿ ಜೀವನಂಗುಟ ಮಾತ್ರ ಮೂರುತಿ, ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು, ಏವಮಾದಿ ಇದು ಮದುವೆ ಮೊದಲಾಗಿರ್ತಕ್ಕಂಥ ಎಟ್ಸೆಟ್ರಾ ಅಂತೀವಲ್ಲ ಅದು, ಏವಮಾದಿ ಅನಂತ ರೂಪದಿ ಅನ್ ಮುಖ್ಯವಾದ ನಾಲ್ಕು ರೂಪ ಹೇಳಿದರು ಇಷ್ಟೇನಾ, ಎಷ್ಟು ಅಯ್ಯ ಅಯ್ಯ ಅನಂತ ರೂಪಗಳಿದೆ ಒಳಗಡೆ ಸ್ವರೂಪದೊಳಗೆ ಅಂತ ಅರ್ಥ. ಏವಮಾದಿ ಅನಂತ ರೂಪದಿ ಯಾವದ ವಯವಗಳು ವ್ಯಾಪಿಸಿ, ಜೀವನಿಗೆ ಕಣ್ಣಿದೆ, ಜೀವನಿಗೆ ಕಾಲಿದೆ, ಜೀವನಿಗೆ ಮೂಗಿದೆ, ಈ ಬಾಹ್ಯ ಮನುಷ್ಯರ ಬಾಹ್ಯ ಸ್ಥೂಲ ಶರೀರದೊಳಗೆ ಏನೇನು ಅವಯವಗಳು ಇವೆಯೋ ಅದೆಲ್ಲವೂ ಸ್ವರೂಪಕ್ಕಿದೆ, ಇದು ತಿಳ್ಕೊಂಬಿಟ್ರೆ ಸಾಕು. ಕಾವ ಕರುಣಾಳುಗಳ ದೇವನು ಈ ಜಗತ್ರಯವಾ, ಜಗತ್ರಯ ಮೂರು ಲೋಕಗಳು, ಮೂರು ಜಗತ್ತು ಉಪಲಕ್ಷಣ, ಅದು ಅದರಿಂದ ಏನು ತಿಳ್ಕೋಬೇಕು, ಹದಿನಾಲ್ಕು ಲೋಕಗತ ಲೋಕ ಲೋಕಾತ್ಮಕವಾಗಿರ್ತಕ್ಕಂಥ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ ಇರ್ತಕ್ಕಂಥದ್ದು ಸಮಸ್ತ, ಅಲ್ಲಿನ ಜೀವರಾಶಿಗಳಿದ್ದಾರೆ ಅವರೆಲ್ಲರೊಳಗು ಈ ಪ್ರಕಾರ ಇರ್ತಾನೆ ಎಂಬುದು ಮುಂದೆ ಅದು ಸ್ವಲ್ಪ ಏನು ಡಿಟೇಲ್ ಮಾಡ್ತಾರೆ, ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಬಿಂಬ ಜೀವಾಂಗುಷ್ಠ ಮಾತ್ರದಿ ಇಂಬು ಗುಂಡಿಗ ಸರ್ವರುಳು ಸೂಕ್ಷ್ಮಾಂಬರದಿ, ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ
ಎಂಬರೀತಕ್ಕೆ ಕೋವಿದರು ವಿಶ್ವಂಭರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ. ವಿಶ್ವಂಭರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಯಾರನ್ನ? ಈ ಪರಿಬಲ್ಲ ಭಜಕರನೋ ಸಂತೈಸುವನು ಈ ಪರಿಬಲ್ಲ ಭಜಕರನೋ. ಈ ಪ್ರಕಾರ ಈ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇಂಬುಗೊಂಡಿಹ ಆ ಜೀವರಾಶಿಯೊಳಗೆ ತುಂಬಿ ತುಳುಕುತ್ತಾ ಅವರಿಗೆ ಆಶ್ರಯವನ್ನು ಇಂಬು ಅಂದರೆ ಆಶ್ರಯ. ನಾವು ತಲೆ ದಿಂಬು ಅಂತೀವಿ ನೋಡ್ರಿ, ತಲೆಗಿಂಬು ಅಂತ ಕೆಲವು ಕಡೆ ಅಂತೀರಿ, ತಲೆ ದಿಂಬು ಅಂತ ಇಂಬು ಶಬ್ದ ಅದು. ತಲೆಗೆ ಇಂಬು ಅಂದರೆ ತಲೆಗೆ ಆಶ್ರಯ ಅಂತ ಅರ್ಥ. ಇಂಬುಗೊಂಡಿ ಶಬ್ದಗಳು ನಾವು ಮಾತು ಮಾಡೋ ಶಬ್ದಗಳು ಅವನು ತಿಳ್ಕೊಂಡು ಎಷ್ಟೋ ಜ್ಞಾನ ಆಗಿಬಿಡ್ತದೆ ನಮಗೆ. ತಲೆಗಿಂಬು ತಲೆಗೆ ಪ್ಲಸ್ ಇಂಬು ತಲೆಗೆ ಇಂಬು ತಲೆಗೆ ಆಶ್ರಯ ಇಟ್ಕೋಬೇಕು. ಇಂಬುಗೊಂಡಿಹ ಸರ್ವರೊಳು ಸೂಕ್ಷ್ಮಾಂಬರದೇ. ಸೊ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಅಂಬರ ಅಂದರೆ ಆಕಾಶ, ಹೃದಯಾಕಾಶಗತನು ಹೃದಯಾಕಾಶದೊಳಗೆ ವಿವಿಧ ಇದ್ದಾನೆ ಸ್ವಾಮಿ. ಹೃತ್ಕಮಲ ಮಧ್ಯ ನಿವಾಸಿ ಎಂಬರು ಎಂದೆನಿಸಿ, ಹೃತ್ಕಮಲ ಮಧ್ಯ ನಿವಾಸಿ ಅಂತ ಕರೆಸಿಕೊಳ್ತಾ ಇದ್ದಾನೆ. ಹೃದಯ ಕಮಲ ಏನುಂಟಲ್ಲ ಅಷ್ಟದಳ ಕಮಲ, ಅದರ ಮಧ್ಯ ವಾಸ ಮಾಡತಕ್ಕಂಥವನು ಯಾವನೋ ಅವನು. ಎಂಬರೀತಗೆ ಕೋವಿದರು, ಕೋವಿದರು ಅಂದರೆ ಜ್ಞಾನಿಗಳು, ಅವನೊಬ್ಬ ಪರಿಚಯ ಮಾಡಿಕೊಂಡವರು. ವಿಶ್ವಂಭರಾತ್ಮಕ ಪ್ರಾಜ್ಞ, ಪ್ರಾಜ್ಞ ಅಂತ ಕರೆದಿದ್ದಾರೆ. ಪ್ರಾಜ್ಞ ಶಬ್ದಕ್ಕೆ ಅರ್ಥ ಏನಪ್ಪ? ಪ್ರಕೃಷೇಣ ಜಾಯ ಜ್ಞ ತಿಳ್ಕೊಂಡವನು, ಚೆನ್ನಾಗಿ ತನ್ನನ್ನು ತಾನು ತಿಳ್ಕೊಂಡವನು. ತನ್ನಿಂದ ಸೃಷ್ಟರಾಗಿರ್ತಕ್ಕಂಥ ಸಮಸ್ತ 84 ಲಕ್ಷ ಯೋನಿಗತ ಜೀವರಾಶಿಗಳ ಸಂಪೂರ್ಣ ಜಾತಕವನ್ನು ತನ್ನ ಕೈಲಿ ಇಟ್ಟುಕೊಂಡವನು. ಸಮಸ್ತ ಮೂಲ ಪ್ರಕೃತಿಯಿಂದ ಆರಂಭ ಮಾಡಿಕೊಂಡು ಪೃಥ್ವಿ ಪರ್ಯಂತ ಇರ್ತಕ್ಕಂಥ 24-25 ತತ್ವಗಳ ಸೂಕ್ಷ್ಮ ಸ್ಥೂಲಗಳ ಸಮಸ್ತವನ್ನು ತಿಳ್ಕೊಂಡವನು ಅಂತ ಅರ್ಥ. ಪ್ರಾಜ್ಞ ಅಂದರೆ ಇವರು ಪ್ರಾಜ್ಞರಿದ್ದಾರಪ್ಪ ಅಂತ, ಪ್ರಾಜ್ಞರಿಂದ ಜ್ಞಾನಿಗಳು ಅಂತ, ಚೆನ್ನಾಗಿ ತಿಳ್ಕೊಂಡವರು ಅಂತ ಅರ್ಥ. ಇನ್ನ ಎಂಥವನಪ್ಪ ಇವನ ಕ್ವಾಲಿಫಿಕೇಶನು? ಭಕ್ತ ಕುಟುಂಬಿ. ದೇವರ ಕುಟುಂಬ ಯಾವುದಪ್ಪ? ನಮ್ಮ ಕುಟುಂಬ ಯಾವುದು? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಪ್ಲಾಟು, ನನ್ನ ಫ್ಲ್ಯಾಟು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಆಸ್ತಿ, ನಂದಿಷ್ಟು ಕುಟುಂಬ. ದೇವರದು ಈಶಾವಶ್ಯಮಿದಗುಂ ಸರ್ವಂ ಭಕ್ತ ಕುಟುಂಬಿ. ಭಕ್ತರನ್ನೇ ತನ್ನ ಕುಟುಂಬದವರನ್ನಾಗಿ, ಕುಟುಂಬದ ಜನರನ್ನಾಗಿ, ಮೆಂಬರ್ಸ್ ಅನ್ನಾಗಿ ಉಳ್ಳವನು ಭಕ್ತ ಕುಟುಂಬಿ. ಈ ಪ್ರಕಾರ ತಿಳ್ಕೊಂಡ್ರೆ ಸಂತೈಸುವನು. ತುಂಬ ಲೈಕ್ ಮಾಡ್ತಾನ್ರಿ ದೇವರು. ಬಾಮಗೋ ಬಾಕೂಸು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಲ್ಲೋ ಅಂತೇಳಿ ಹತ್ತಿರಕ್ಕೆ ಸೆಳೆದು ತನ್ನ ರಮಾದೇವಿಯನ್ನು ಅಪ್ಪುತಕ್ಕಂತಹ ತೋಳುಗಳಿಂದ ಅವನಪ್ಪಿ ತಲೆಯನ್ನು ಆಘ್ರಾಣಿಸಿ ಬೆನ್ನನ್ನು ಚಪ್ಪರಿಸಿ ಆನಂದ ಕೊಡ್ತಾ ಇದ್ದಾನೆ ಸ್ವಾಮಿ. ವಿಶ್ವಂಭರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ಭಜಕರನು. ಭಜಕರು ಅಂದರೆ ಪರಮಾತ್ಮನ ಭಜಿಸ್ತಕ್ಕಂಥವರು. ಏನು ಭಜನ ಅಂದರೆ ತಾಳ ತಗೊಂಡು ತಾರತಮ್ಯೋಪ್ಯಾಯತವಾಗಿ ದೇವರ ನಾಮ ಹೇಳೋದು ಭಜನ ಅಷ್ಟೇ ಅಲ್ಲ, ಸಂಸ್ಕೃತ ಶಬ್ದಗಳು ಚೆನ್ನಾಗಿ ತಿಳ್ಕೋಬೇಕು. ಭಜ ಸೇವಾಯಾಮ್ ಅಂತ ಧಾತುವಿನ ಅರ್ಥ, ಸೇವೆ ಮಾಡಬೇಕು. ನಿಮಗೆ ಏನು ಯೋಗ್ಯತೆ ಕೊಟ್ಟಿದ್ದಾನೋ ಅದನ್ನು ಬಳಸಿಕೊಳ್ಳುವುದರ ದ್ವಾರ ಭಗವಂತನ ಸೇವೆಯನ್ನು ಮಾಡಿರಿ, ಅದು ಯಾವುದೇ ಆಗಬಹುದು. ಅದು ಭಜಕರು ಅಂದರೆ ಸೇವೆ ಮಾಡುವರು ಅಂತ ಅರ್ಥ. ಅವನ ಪ್ರಭು, ನಾವು ಅವನ ದಾಸರು, ಸೇವೆ ಮಾಡುವರು. ಮುಂದೆ ಪುರುಷ ನಾಮಕ ಸರ್ವ ಜೀವರೊಳಿರುವ ದೇಹಾಕಾರ ರೂಪದಿ. ಪುರುಷ ನಾಮಕ ಸರ್ವ ಜೀವರೊಳಿರುವ ದೇಹಾಕಾರ ರೂಪದಿ ಕರಣ ನಿಯಾಮಕ ಹೃಷೇ ಕಪನಿಂದ್ರಿಯಂಗಳಲ್ಲಿ ಕಸ್ತೂರಿಯ ನಾಮಕ ವಿಶ್ವ ತಾ ಹನ್ನೆರಡು ಬೆರಳು ಉಳಿದುತ್ತಮಂಗದಿ, ಹನ್ನೆರಡು ಬೆರಳು ಉಳಿದುತ್ತಮಂಗದಿ, ಹನ್ನೆರಡು ಬೆರಳು ಬೆರಳು ಉಳಿದು ಪ್ಲಸ್ ಉತ್ತಮಾಂಗದಿ, ಎರಡಧಿಕ ಎಪ್ಪತ್ತು ಸಾವಿರ ನಾಡಿಗಳೊಳಿಪ್ಪ. ಈಗ ಹೊರಗೆ ಬಂದ್ಬಿಟ್ರು, ಒಳಗಿಂದ ಮುಗಿದ ಸ್ವರೂಪದ್ದು ಸ್ಥೂಲ ದೇಹಕ್ಕೆ ಬರ್ತಾ ಇದ್ದಾರೆ. ಪುರುಷ ನಾಮಕ ಈ ದೇಹಕ್ಕೆ ನಿಯಾಮಕನಾಗಿರ್ತಕ್ಕಂಥ ಭಗವಂತನ ನಾಮ ಪುರುಷ. ಪೂರ್ಣ ಷಡ್ಗುಣತ್ವಾತ್ ಪುರುಷ ಅಂತ ಡಿಫೈನ್ ಮಾಡಿದರೆ, ಷಡ್ಗುಣೈಶ್ವರ್ಯ ಸಂಪೂರ್ಣವಾಗಿ ಯಾರಲ್ಲಿ ಇದೆಯೋ ಅವನು ಪುರುಷ. ಸಂಪೂರ್ಣವಾಗಿ ಷಡ್ಗುಣ ಐಶ್ವರ್ಯದ ನಿಧಿ ಖಣಿಯಾಗಿರ್ತಕ್ಕಂಥವನು ನಾರಾಯಣ. ನಾರಾಯಣಾಖ್ಯ ನಿಧಿ ಅಂತಾರೆ ಆಚಾರ್ಯರ ಒಂದು ಕಡೆ. ನಾರಾಯಣ ಅಂತಕ್ಕಂಥ ನಿಧಿ ಅದು ಟ್ರೆಜರ್. ಅವನು ಪುರುಷ ನಾಮಕನಾಗಿ ಸ್ಥೂಲ ದೇಹದ ಒಡೆಯನಾಗಿದ್ದಾನೆ, ಪ್ರಭುವಾಗಿದ್ದಾನೆ. ಯಾಕೆ ಅವನಿಗೆ ಆ ಹೆಸರು ಬಂತು? ಒಂದು ಅರ್ಥ ಹೇಳ, ಇನ್ನೊಂದು ಅರ್ಥ. ಪುರಿ ಸೇತೆ ಇತಿ ಪುರುಷ, ಈ ಪುರಿ ದೇಹಾಖ್ಯ ಪುರಿಯಲ್ಲಿ ವಾಸ ಮಾಡಿಕೊಂಡಿದ್ದಾನೆ, ಆದ ಕಾರಣ ಅವನಿಗೆ ಪುರುಷ ಅಂತ ಕರೀತಾ ಇದ್ದಾರೆ. ಪುರುಷ ನಾಮಕ ಸರ್ವ ಜೀವರುಳಿರುವ ದೇಹಾಕಾರ ರೂಪದಿ, ಯಾವ ದೇಹ ಯಾವ ಆಕಾರ, ಮನುಷ್ಯ ದೇಹ ಮನುಷ್ಯಾಕಾರದಿಂದ ತದಾಕಾರವಾಗಿ ತದಂತರ್ಗತನಾಗಿ ತದ್ ಭಿನ್ನನಾಗಿ ತನ್ನ ನಿಯಾಮಕನಾಗಿದ್ದಾನೆ ಅಂತ ತಿಳ್ಕೋಬೇಕು. ದೇಹಾಕ ಅಲ್ಲಿ ಏನು ಮಾಡ್ತಾನೆ ಇದ್ದುಕೊಂಡು, ಕರಣ ನಿಯಾಮ, ಕರಣ ಅಂದರೆ ಇಂದ್ರಿಯಗಳು, ಅವನ ನಿಯಾಮಕ ನಿಯಮವನ್ನು ಮಾಡ್ತಾ ಇದ್ದಾನೆ ಕಂಟ್ರೋಲ್ನಾಗಿಟ್ಟುಕೊಂಡು. ಇವನ ಜೀವನ ಯೋಗ್ಯತೆ ಇವನ ಕರ್ಮಕ್ಕನುಗುಣವಾಗಿ ಯಾವ್ಯಾವ ಇಂದ್ರಿಯಿಂದ ಯಾವ್ಯಾವ ಕಾಲಕ್ಕೆ ಹೇಗೆ ಎಂತೆಂಥ ಕೆಲಸ ಆಗಬೇಕು, ಅದರಿಂದ ಏನು ಫಲ ಬರಬೇಕು ಅದನ್ನು ನಿಯಮನ ಮಾಡ್ತಾ ಇದ್ದಾರೆ, ರಿಮೋಟ್ ಕಂಟ್ರೋಲರ್. ಕರಣ ನಿಯಾಮಕ ಹೃಷಿ ಕಪನಿಂದ್ರಿಯಂಗಳಲ್ಲಿ, ಹೃಷಿ ಕಾಣಿ ಇಂದ್ರಿಯಾಣಿ ಅಂತ ಅರ್ಥ. ಹೃಷಿಕ ಅಂದರೆ ಇಂದ್ರಿಯಗಳು, ಪ ಅಂದರೆ ಪತಿ ಒಡೆಯ ಪ್ರಭು ನಿಯಾಮಕ ಅಂತ ಅರ್ಥ. ಇಂದ್ರಿಯ ನಿಯಾಮಕ ಇಂದ್ರಿಯಗಳೊಳಗಿದ್ದಾನೆ, ಅವನ ಹೆಸರು ಹೃಷಿಕೇಶ. ಹೃಷಿಕ ಅಂದರೆ ಇಂದ್ರಿಯಗಳು, ಈಶ ಅಂದರೆ ಪ್ರಭು. ಆದ ಕಾರಣ ಇಂದ್ರಿಯಗಳು ಇರ್ತಕ್ಕಂಥ ಭಗವಂತನ ನಾಮ ಏನು? ಹೃಷಿಕೇಶ. ಬದ್ರಿಗೆ ಹೋಗಾಲಕ್ಕೆ ಬರ್ತದೆ ನೋಡಿ ಹೃಷಿಕೇಶ, ಅಲ್ಲಿ ಪೇಜಾರ ಸ್ವಾಮಿ ಮಠ ಗಿಟ ಕಟ್ಟಿಸ್ಯಾರ ನೋಡ್ರಿ ಮಹಾನುಭಾವ. ಹೃಷಿ ಕಪನಿಂದ್ರಿಯಂಗಳಲ್ಲಿ ತುರಿಯ ನಾಮಕ ವಿಶ್ವ, ಜಾಗೃತ್ ಕಾಲ ಎಲ್ಲ ಜೀವರ ಜಾಗೃತ್ ಕಾಲಕ್ಕೆ ನಿಯಾಮಕನಾಗಿರ್ತಕ್ಕಂಥ ಭಗವಂತ ಭಗವಂತನ ವಿಶ್ವ ಅಂತ ಕರೀತಾ ಇದ್ದಾರೆ. ಅವನು ಈ ಜೀವರಾಶಿಗಳ ಬಲಗಣ್ಣಿನಲ್ಲಿ ವಾಸ ಮಾಡಿಕೊಂಡಿದ್ದಾನೆ, ಅವನು ಹೆಡ್ ಕ್ವಾರ್ಟರ್ಸ್. ವಿಶ್ವನಾಮಕ ಪರಮಾತ್ಮ ಇಲ್ಲೊಂದು ಅದ್ಭುತವಾಗಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದಾನೆ. ಅವನು ಬಲಗಣ್ಣಿನೊಳಗಿರೋ ಪರ್ಯಂತಲ್ವ ಎಚ್ಚರದಿಂದ ಇರ್ತಾರೆ. ಆಮೇಲೆ ಯಾವಾಗ ಅವನು ವೆಕೇಟ್ ಮಾಡಬೇಕು ಅಂತ ಮನಸ್ಸು ಮಾಡ್ತಾನೆ, ಸಾಕಪ್ಪ ಐ ವುಡ್ ಲೈಕ್ ಟು ಕ್ಲೋಸ್ ದಿ ಆಫೀಸ್ ಫಾರ್ ದಿಸ್ ಡೇ ಅಂತಾನೆ. ಹಾಗೇನು ಮಾಡ್ತೇನೆ, ಮೆಲ್ಲಕ್ಕೆ ಕಣ್ಣಿನಿಂದ ಸರಿದು ಹೊರಗೆ ಬರೋದಲ್ಲ, ಒಳಗೆ ಅವನಿಗೆ ಒಂದು ಹಾದಿ ಇದೆ, ಅಂತರಂಗ ಮಾರ್ಗ ಸುರಂಗ ಮಾರ್ಗ ಮಾಡಿಕೊಂಡಂತೆ. ಆ ಸುರಂಗ ಮಾರ್ಗದಿಂದ ಒಳಗಿಳಿತಾನೆ, ಇಲ್ಲಿ ತಾಳು ಪ್ರದೇಶ ಕಂಠ ಪ್ರದೇಶಕ್ಕೆ ಬರ್ತಾ ಇದ್ದಾನೆ. ಬಂದು ಬೇಕಾದರೆ ಸ್ವಲ್ಪ ನಿಲ್ಲಬಹುದು, ಇಲ್ಲಾಂದರೆ ಆನ್ವರ್ಡ್ ಮಾರ್ಚ್ ಡೈರೆಕ್ಟ್ ಹೊಡೆದು ಬಿಡಬಹುದು. ಡೈರೆಕ್ಟ್ ಹೊಡೆದೇ ಹೃದಯ ಕಮಲ ಪ್ರಾಜ್ಞ ಅಂತ ಅಲ್ಲಿ ಬಂದುಬಿಡ್ತಾನೆ. ಅಲ್ಲಿ ಬಂದು ಕೂದ್ರೆ ಗಾಢ ನಿದ್ರೆ ಶುರುವಾಗುತ್ತದೆ. ಏನ್ರಿ ಈಗ ತಾನೇ ಎಚ್ಚರಿಕಿದ್ರಿ, ನಿದ್ದೆ ಇಷ್ಟು ಹೋಗೋದ? ಬಾ ಗೊರಕಿ ಹೊಡಿತಾ ಇರ್ತಾರೆ, ಗೊರಕಿ ಹೊಡೆದಿದ್ದು ಅವ್ರಿಗೂ ಕೆಲಸದಲ್ಲ, ಬಗಲು ಅವ್ರ ನಿದ್ರೆ ಮಾತ್ರ ಡಿಸ್ಟರ್ಬ್ ಆಗ್ತದೆ. ಪ್ರಾಜ್ಞಾನಾಮಕ ಪರಮಾತ್ಮ ಮತ್ತೇನು ಮಾಡ್ತಾನೆ, ಎಷ್ಟೊತ್ತು ನಿದ್ದೆ ಇವನು ಎಷ್ಟು ಹೊತ್ತು ನಿದ್ದೆ ಅವತ್ತು ಕೊಡಬೇಕು ಅಂತ ಸತ್ಯ ಸಂಕಲ್ಪನವಾಗಿರ್ತಕ್ಕಂಥ ಭಗವಂತನ ಚಿತ್ತಕ್ಕೆ ಬಂದಿರ್ತದೋ ಅಷ್ಟೇ ನಿದ್ದೆ. ಇಷ್ಟು ಅವರ್ಸ್, ಇಷ್ಟು ಮಿನಿಟ್ಸ್, ಇಷ್ಟು ಸೆಕೆಂಡ್ಸ್, ಒಂದು ಸ್ವಲ್ಪ ಗುಂಜಾಯಿಸಿ ಮಾಡುವುದಿಲ್ಲ, ಎಲೆಯಲ್ಲ ಕೋಮಟ್ ಶೆಟ್ಟಿ ತಕ್ಕಡಿ ತೂಗಿದಂತೆ ತೂಗಿಬಿಡ್ತಾನೆ ಮಹಾನುಭಾವ. ಸ್ವಲ್ಪ ಜಾಸ್ತಿ ಕೊಡ್ರಪ್ಪ, ಜಾಸ್ತಿ ದುಡ್ಡು ಕೊಟ್ಟರೆ ಜಾಸ್ತಿ ಕೊಡ್ತೀವಿ, ಹಿಟ್ಟಿದ್ದಷ್ಟು ರೊಟ್ಟಿ ಅಂತ ಒಂದು ಗಾದೆ ಮಾತು. ಜಾಸ್ತಿ ಆಗಿ ಕೊಡಬೇಕು ನಿಮಗೆ, ಜಾಸ್ತಿ ದುಡ್ಡು ಕೊಟ್ಟಿರಿ ನೀವೇನು. ಪದಾರ್ಥ ಮಾತ್ರ ಜಾಸ್ತಿ ಕೇಳ್ತಾರೆ, ದುಡ್ಡು ಮಾತ್ರ ಅಷ್ಟೇ ಕೊಡ್ತಾರೆ ಇವರು. ಅದಕ್ಕೆ ಅವನೇನು ಮಾಡ್ತಾನೆ, ಜಾಸ್ತಿ ಜಾಸ್ತಿ ಕೊಡದೇ ಇದ್ದರೆ ಈ ಶೆಟ್ಟಿ ಭಾಳ ಜಿಬುಕಿದ್ದಾನಪ್ಪ, ಆ ಶೆಟ್ಟಿ ಅಂಗಡಿಗೆ ಹೋಗೋಣ, ಅವ್ರು ಜಾಸ್ತಿ ಕೊಡ್ತಾರೆ ಅಂತ ತಿಳ್ಕೊಂಡು ಈ ವ್ಯಾಪಾರಿ ತನ್ನ ಗಿರಾಕಿನ ಕಳ್ಕೋಬಾರ್ದು ಅಂತೇಳಿ ಆ ತಕ್ಕಡಿ ಒಳಗೆ ಒಂದು ವ್ಯವಸ್ಥೆ ಮಾಡಿಬಿಟ್ಟಿರ್ತಾನೆ. ಅದು ಹೀಗೆ ಅಂದ್ಬಿಟ್ಟು ಜಾಸ್ತಿ ಜಾಸ್ತಿ ಏನು ಹೋಗಿರೋದ್ರೆ ಕಡಿಮೆ ಹೋಗಿರ್ತದೆ, ಹೀಗೆ ಅಂದ್ಬಿಡ್ತಾನಂದ್ರೆ ಜಾಸ್ತಿ ಕೊಟ್ಟರು ನಮಗೆ ತೃಪ್ತಿ. ಆ ಪ್ರಕಾರ ದಾಸರಾಯರಂತಾರೆ, ಕ್ಲಿಪೂತಕ ಎಳ್ಳಿನಿತು ಕಡಿಮೆಯಾಗ ಗೊಡ. ಕ್ಲಿಪೂತಕ, ಕ್ಲಿಪ್ತ ಅಂದರೆ ಏನು ನಿಶ್ಚಯ ಮಾಡಿಕೊಂಡಿರ್ತಲ್ಲ, ಕ್ಲಿಪ್ತ ಇದಿವರಿಗೆ ಇಷ್ಟೇ ಕೊಡಬೇಕು ಅಂತೇಳಿ ಕ್ಲಿಪ್ತ. ಕ್ಲಿಪೂತಕ ಎಳ್ಳನಿತು ಎಳ್ಳಿನಷ್ಟು ಕಡಿಮೆಯಾಗ ಗೊಡ. ವಿಜಯ ವಿಠಲನ ಇಚ್ಛೆ ಇಂಥದ್ದೇ 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 ಅಂತ ಶಪಥ ತ್ರಿರುಕ್ತಿ ಅಂತ ಶಾಸ್ತ್ರ ಮೂರು ಸಾರ್ಥ ಒಂದು ಮಾತು ಹೇಳಿದರೆ ಅದೇನು ಸಿದ್ಧಾಂತ ಮಾಡಿ ಧಮ್ಮಸ್ಸೊಡೆದು ಕಾಂಕ್ರೀಟ್ ಮಾಡಿ ಹಾಕಿದಂತೆ. ಇದಕ್ಕೆ ಬೇರೆ ಅಭಿಪ್ರಾಯ ಇಲ್ಲ ಅಂತ ಅರ್ಥ. ಹೀಗೆಲ್ಲ ಉಂಟು. ಆದ ಕಾರಣ ಅಲ್ಲಿ ವಾಪಸ್ ಬರೋ ಕಾಲಕ್ಕೆ ನಿದ್ದೆ ಮಾಡಿ ಆಯಿತು. ವಾಪಸ್ ಬರೋ ಕಾಲ ನಿಯಮೇನ ಶಾಸ್ತ್ರ ಹೇಳ್ತದೆ, ನಿದ್ದೆ ಹೃದಯಕ್ಕೆ ಆಫೀಸ್ ಕ್ಲೋಸ್ ಮಾಡಿಕೊಂಡು ಬಲಗಣ್ಣಿನಿಂದ ಹೃದಯಕ್ಕೆ ಬರೋ ಕಾಲಕ್ಕೆ ಭಾಳ ಹೊತ್ತು ನಿಲ್ಲೋದಲ್ಲಂತೆ ಕಂಠದೊಳಗೆ. ಡೈರೆಕ್ಟ್ ಭಾವ ಶ್ರಮ ಆಗಿರ್ತದೆ ದೇವರಿಗೆ, ಮತ್ತು ಅಲ್ಲಿ ಸ್ವಪ್ನ ಆಗಿಪ್ಪನ ಕೊಡಬಾರ್ದು. ಈಗ ಡೈರೆಕ್ಟ್ ಕರ್ಕೊಂಡು ಹೋಗಬೇಡ, ಬಟ್ ಕ್ಲಾಸ್ ನಿದ್ದೆ ಕೊಟ್ಬೇಡ ಅವರಿಗೆ. ವೈಲ್ ಕಮಿಂಗ್ ಬ್ಯಾಕ್ ಬೇಕು ಅಂತಂದರೆ ಸ್ವಲ್ಪ ಕಂಠ ಹೊತ್ತು, ಒಂದು ನಿಮಿಷ, ಎರಡು ನಿಮಿಷ, ಐದು ನಿಮಿಷ, ಕೆಲವು ಅರ್ಧ ಗಂಟೆ, ಒಂದು ಗಂಟೆ, ಹೇ ಭಾಳ ಹೊತ್ತು ಸ್ವಪ್ನ ಕಂಡಿರುತ್ತೋ, ಏನೇನೋ ಕಂಡುಬಿಟ್ಟಿವಪ್ಪ, ಇಲ್ಲೇ ಬದ್ರಿಕಾಶ್ರಮಕ್ಕೆ ಹೋಗಿಬಿಟ್ಟಿದ್ರು, ಶ್ರೀಮದ್ ಆಚಾರ್ಯ ಬೋರೆಗಿಡ ಕಲ್ತ್ಕೊಂಡು ಪಾಠ ಹೇಳ್ತಾ ಅದು ನೋಡಿಬಿಟ್ವಿ ಅಂತ. ಹೀಗೆಲ್ಲ ಉಂಟು ರಕರಕ. ಇನ್ನೇನೇನೋ ದುಃಖ ಆಗಿಕ್ಕ ಆಗ್ತಾ ಇರ್ತದೆ. ಅಯ್ಯೋ ಹೋದಿವಪ್ಪ, ಹಾದಾಗ ಹೋಗ್ತಾ ಇದ್ದೀರಿ, ನಮ್ಮನ್ನು ಹಿಡ್ಕೊಂಡ್ಬಿಟ್ರು ಒಬ್ಬರು, ಏರ್ ಹಿಡ್ಕೊಂಡು ತಿಂತ ಇದ್ದಾರೆ, ನಮ್ಮನ್ನು ಕಚ್ಚುತ್ತಾ ಇದ್ದಾರೆ. ಇದಕ್ಕೆ ಸ್ವಪ್ನ ಬಿಡ್ತಾರೆ, ಗಾಬರಿ ಗಾಬರಿ ಇದ್ದಕ್ಕಿದ್ದ ಸ್ವಪ್ನದಲ್ಲಿ ಕೂಗ್ಕೊಂಡು ಬಿಡ್ತಾರೆ. ಬಗ್ಲು ಏನಾಯ್ತು ಏನಾಯ್ತು ಅಂತ ಎದ್ದು ಬಿಡ್ತಾರೆ, ಸೊಪ್ಪಂದ ಅಳ್ತಾ ಇರ್ತಾರೆ, ಸೊಪ್ಪಂದಲ್ಲಿ ಕೂಗ್ತಾ ಇರ್ತಾರೆ. ಇನ್ನೂ ಕೆಲವರು ನೋಡಿಲ್ಲ, ನಾವು ನೋಡಿ ಕೆಲವು ಕಡೆ ಸೊಪ್ಪನ ಮಲಿಕೊಂಡವರು ಸೊಪ್ಪಂದಾಗ ಎದ್ದು ಬಿಡ್ತಾರೆ, ಎದ್ದು ಹಾದಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಎಚ್ಚರಿಗೆ ಬಂದುಕೊಳ್ಳಿ, ಎಲ್ಲಿಗೆ ಬಂದೆ, ಯಾಕೆ ಬಂದೆ, ಆಗ ಗುರುತಾಗ್ತದೆ ಅವ್ರಿಗೆ. ಎಷ್ಟೋ ಮಂದಿ ಈಗ ಆಗೋದುಂಟು. ಇವತ್ತಿಗೂ ಏನು ಹೇಳಕ್ಕೆ ಬಂದೆ, ವಿಶ್ವ ಬಲಗಣ್ಣಿನಲ್ಲಿರ್ತಾನೆ, ತೈಜಸ ರೂಪಿ ಪರಮಾತ್ಮ ಕಂಠ ತಾಲೂಕು ಪ್ರದೇಶ ಅಂತಾರಲ್ಲಿರ್ತಾನೆ, ಪ್ರಾಜ್ಞ ಹೃದಯದೊಳಗಿರ್ತಾನೆ. ಪುರುಷ ನಾಮಕ ಸರ್ವ ಜೀವರೊಳಿರುವ ದೇಹಾಕಾರ ರೂಪದಿ ಕರಣ ನಿಯಾಮಕ ಹೃಷಿ ಕಪ ಇಂದ್ರಿಯಂಗಳಲ್ಲಿ ತುರಿಯ ನಾಮಕ, ತುರಿಯ ನಾಮಕ ಅಂತ ಇದನ್ನು ಕರೀತಾರೆ, ತುರಿಯ ರೂಪ ಅಂಥೇಳಿ. ಅದು ಬೇರೆ ಬೇರೆ ಕಡೆ ಬೇರೆ ಸ್ಕೂಲ್ಸ್ ಆಫ್ ಥಾಟ್ಸ್ ಇದೆ, ಎರಡು ಸ್ಕೂಲ್ಸ್ ಆಫ್ ಥಾಟ್ ಇದೆ. ಅದೇ ದಾಸರಾಯರೆಲ್ಲ ಒಪ್ಪಿರೋದು, ಬಹುತೇಕ ಹೆಚ್ಚಿನ ಜ್ಞಾನಿಗಳು ಒಪ್ಪಿರೋದು. ಹನ್ನೆರಡು ಅಂಗುಳ ಉತ್ತಮ ಅಂಗ ಅಂದರೆ ಶಿರಸ್ಸು, ಈ ಎಲ್ಲ ಸರ್ವ ಅಂಗಗಳೊಳಗೆ ಶಿರೋಪ್ರಧಾನಂ ಅಂತ ವಾಕ್ಯ, ಅದರಂತೆ ಪ್ರಧಾನವಾಗಿರುವ ಉತ್ತಮ ಅಂಗ ಅಂತ ಕರೀತಾರೆ. ದೇಹದ ಅಂಗ ಅಂದರೆ ಅವಯವಗಳು, ಅವಯವ ದೇಹಗಳ ಎಲ್ಲ ಅವಯವಗಳು ಉತ್ತಮವಾಗಿರ್ತಕ್ಕಂಥ ಶಿರಸ್ಸು ಅಂತ ಅರ್ಥ. ಈ ಶಿರಸ್ಸಿನಿಂದ ಹನ್ನೆರಡು ಅಂಗುಳ 12 inches ಮೇಲೆ ಇದೆ, ಹನ್ನೆರಡು ಬೆರಳುಗಳು ಅಂತ ಅರ್ಥ. ಅಲ್ಲಿದ್ದಾನೆ ತುರಿಯ ಅಂತ ಕೆಲವರ ಅಭಿಪ್ರಾಯ, ಜ್ಞಾನಿಗಳಲ್ಲೇ ಆದರೆ ಹೆಚ್ಚಿನ ಅಭಿಜ್ಞಾನಿಗಳ ಅಭಿಪ್ರಾಯ, ದಾಸರ ಅಭಿಪ್ರಾಯ ಅಲ್ಲಿಂದಲ್ಲ, ಭೂಮಧ್ಯದಿಂದ ಲೆಕ್ಕ ಹಿಡಿಬೇಕು ಅಂತ ಹೇಳ್ತಾರೆ. ಭೂಮಧ್ಯದಿಂದ ಲೆಕ್ಕ ಹಿಡಿದು ಇಲ್ಲಿಂದ ಹೀಗೆ ಹೋದರೆ ಅದು 12 angles 12 hundred bearings ಇಲ್ಲಿ ಅಂತ. ಒಟ್ಟಿಗೆ ಶಿರಸ್ಸು ಬಿಟ್ಟಿಲ್ಲ. ಬ್ರಹ್ಮರಂಧ್ರ ಅಂತೇನು ಕರೀತಾರೆ ಆ ಬ್ರಹ್ಮ, ಗುರುಮಂತ್ರ ಮಾಡಿಕೊಂಬೋರಿಗೆ ಗುರುತಿರ್ತದೆ. ಅಲ್ಲಿಂದ ವಾಸುದೇವರೂಪಿ ಪರಮಾತ್ಮ ಅಮೃತ ವೃಷ್ಟಿಯನ್ನು ಮಾಡ್ತಾನೆ, ಮಾಡಿ ಆ ಕಲಿಯನ್ನು ಸುಟ್ಟು ಹಾಕಿರ್ತೀವಿ ಅವನು ಗುರುಮಂತ್ರ ಕಾಲಕ್ಕೆ, ಅದೆಲ್ಲ ಹೊಲಸಾಗಿರ್ತದೆ. ಅವನ್ನೆಲ್ಲ ಹೊರಗೆ ಹೊತ್ತಾಕಿದ ಬಳಿಕ, ಬೂದಿಯೆಲ್ಲ ಹೊರಗೆ ಹಾಕಿದ ಬಳಿಕ ಅಲ್ಲಿ ಮತ್ತೆ ಒಳ್ಳೆ ನೀರಿನಿಂದ ತಳಿ ಹೊಡಿಬೇಕು, ಅದು ಶುದ್ಧ ಮಾಡಬೇಕು ಅಂತ ಇದರ ಉಂಟಲ್ಲ. ಹಾಗೆ ಅದಕ್ಕೆ ಒಟ್ಟಿಗೆ ಶಿರಸ್ಸಿನ ಬ್ರಹ್ಮರಂಧ್ರ ಭಾಗದೊಳಗೆ ಅಂತ ಅರ್ಥ. ಅಲ್ಲಿ ತುರಿಯ ನಾಮಕ ಪರಮಾತ್ಮ ಇರ್ತಾನೆ, ಅವನೇನಪ್ಪ ಮೋಕ್ಷಪ್ರದ ವಾಸುದೇವ ಎಂಬುದಾಗಿ ಕರೆದೆ. ಇಲ್ಲೇ ಇರತಕ್ಕಂಥದ್ದೇ ಸತ್ಯಲೋಕ. ಆ ಬ್ರಹ್ಮರಂಧ್ರದೊಳಗೆ, ಬ್ರಹ್ಮರಂಧ್ರ ಈ ಶಿರಸ್ಸಿನ ಮಧ್ಯಭಾಗದೊಳಗೆ ಸಹಸ್ರದಳ ಕಮಲ ಇರ್ತದೆ. ಅದಕ್ಕೆ ನಿಯಾಮಕ, ಅದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥವರು ಸರಸ್ವತಿ ಪತಿಗಳಾಗಿರ್ತಕ್ಕಂಥ ಬ್ರಹ್ಮದೇವರು ಇತ್ಯಾದಿ ವಿಷಯ ಬೇರೆ ಕಡೆ ಬರ್ತದೆ, ಪ್ರಾಸಂಗಿಕೇನೆ ಹೇಳಿದ್ದೀನಿ ನಾನು. ತುರಿಯ ನಾಮಕ ವಿಶ್ವ, ಆ ವಿಶ್ವನನ್ನೇ ತುರಿಯ, ಇಲ್ಲಿ ಬಂದ ಕಾಲಕ್ಕೆ ತುರಿಯ ಅಂತ ಕರೀತಾರೆ ಅವನ, ಅವಂದೇ ಹೆಸರು. ತುರಿಯ ನಾಮಕ ವಿಶ್ವತ ಹನ್ನೆರಡು ಬೆರಳುಳಿದುತ್ತಮಂಗದಿ 2,70,000 2,70,000+2,72,000 ನಾಡಿಗಳಿವೆ. ಬಲಭಾಗಕ್ಕೆ 36,000 ನಾಡಿಗಳು, ಎಡಭಾಗಕ್ಕೆ 36,000 ನಾಡಿಗಳು. ಬಲಭಾಗಕ್ಕೆ ಪುರುಷ ದೇವತೆಗಳು, ಎಡಭಾಗಕ್ಕೆ ಅವರವರ ಹೆಂಡಂದರಾಗಿರ್ತಕ್ಕಂಥ ಸ್ತ್ರೀ ದೇವತೆಗಳು, ದಂಪತಿಗಳು. 36,000 ದಂಪತಿಗಳಿದ್ದಾರೆ. ಒಬ್ಬ ಬ್ರಾಹ್ಮಣನ್ನು ಕರೆದು ಅನುಸಂಧಾನ ಪುರಸ್ಸರವಾಗಿ ದೇವರು ನಮಗೆ ಕೊಟ್ಟಿದ್ದರೊಳಗೆ ಬಾಹ್ಯದಲ್ಲಿ ಪೂಜಾ ನೈವೇದ್ಯ ವೈಶ್ವದೇವ ಸ್ತೋತ್ರಗಳನ್ನು ಮಾಡಿ ಬ್ರಾಹ್ಮಣಂತರ್ಯಾಮಿಯಾಗಿ ಭಗವಂತ ಭೋಜನ ಮಾಡುತ್ತಾ ಇದ್ದಾನೆ, ಇದು ಭೋಜನ ಯಜ್ಞ ಎಂಬುದಾಗಿ ಭಾವಿಸಿ ಭಕ್ತಿಯಿಂದ ಆದರದಿಂದ ಅವನಿಗೇನು ಅನ್ನೋದಕ್ಕನ್ನು ಕೊಡ್ತೀರಿ, ಕೊಟ್ಟರೆ ಆ ಊಟ ಮಾಡತಕ್ಕಂಥ ಬ್ರಾಹ್ಮಣ ಜ್ಞಾನಿಯಾಗಿದ್ದರೆ, ಅವನು ಬಿಂಬಾರ್ಪಣೆ ಮಾಡತಕ್ಕಂಥ ವಿಧಿಯನ್ನು ಅರಿತವನಾಗಿದ್ದರೆ, ಒಬ್ಬ ಬ್ರಾಹ್ಮಣನಿಗೆ ಒಂದು ದಿವಸ ಒಪ್ಪತ್ತು ಊಟ ಮಾಡಿದರೆ 36,000 ದಂಪತಿಗಳಿಗೆ ಊಟ ಮಾಡಿಸಿದ ಪುಣ್ಯ ಬರ್ತದೆ. ಒಂದು ವರ್ಷಕ್ಕೆ 36,000 ದೇವತೆಗಳು, 3,600 ದಿವಸಗಳು, ಒಂದು 100 ವರ್ಷಕ್ಕೆ 36,000 ಮನುಷ್ಯ 100 ವರ್ಷ ಬದುಕಿರೋದೊಂದು ಶಾಸ್ತ್ರ. 100 ವರ್ಷ ಮನುಷ್ಯ ಬದುಕಿದ್ರೆ ಇಡೀ 100 ವರ್ಷ ದಂಪತಿ ಭೋಜನ ಮಾಡಿಸಿದ ಪುಣ್ಯಕ್ಕೆ ಭಾಗಿಗಳಾಗುತ್ತೆ. ಬಂದ್ರೆ ಸ್ವಾಮಿಗಳು ಕೆಳಗಿದ್ದಾರ ನಲ್ಲಿ ಈ ಪ್ರಕಾರ ಬರ್ತದೆ ಪುಣ್ಯ ಅಂತಕ್ಕಂಥದ್ದನ್ನು ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ. ಪೇಜಾವರ ಮಠಾಧೀಶರಿಗೆ ಪರಮಾನಂದ ಸ್ವಾಮಿ ದೇವರು ತಮ್ಮ ಸನ್ನಿಧಾನದೊಳಗೆ ಹರಿಕ ಸಂಕಲ್ಪಿಸಿದ್ದ ನಿನ್ನೆ ಹೇಳಿದ ನಿನ್ನೆ ಬಂದು ಬರೋಣ ಆಯ್ತು ಅವನು ಎಲ್ಲಿಂದ ಸಿಕ್ಕಿದೆಯಾ ಮತ್ತೆ ಇಲ್ಲಿ ಮುಂದೆ ಇಲ್ಲಿಂದ ಸ್ವಾಮಿ ಕುಂಭಕೋಣ
ಹರಿಕಥಾಮೃತ ಸಾರದೊಳಗೆ ವರ್ಣ ಪ್ರಕ್ರಿಯಾ ಸಂಧಿ 9ನೇ ಸಂಧಿಯೊಳಗೆ 10ನೆಯ ಪದ್ಯ ಆಗ್ತಾ ಇದೆ. ಶ್ರೀಗಳವರು ಅಸ್ತು ಅಂದರೆ ಮುಂದೆ ಬಂದು
ಪುರುಷ ನಾಮಕ ಸರ್ವ ಜೀವರೊಳಿರುವ ದೇಹಾಕಾರ ರೂಪದಿ ಕರಣ ನಿಯಾಮಕ ಕೃಷಿ ಕಪನಿಂದ್ರಿಯಂಗಳಲಿ
ಆಯಿತು.
ತುರಿಯ ನಾಮಕ ವಿಶ್ವ ತಾ 12 ಬೆರಳುಳಿದುತ್ತಮಾಂಗದಿ
ಮುಗಿತಲ್ಲೆವರೆಗೂ
ಈಗ 270,000 ನಾಡಿಗೊಳಳಿಪ್ಪ
270 ಅಂದರೆ 72,000 ಆಗಲೇ ಹೇಳಿದಂತೆ 36,000 ಬಲ ಪಕ್ಕದಲ್ಲಿರ್ತಕ್ಕಂಥ ಪುರುಷ ನಾಡಿಗಳು ಎಡಪಕ್ಕದಲ್ಲಿ 36,000 ಹೇಳಿದ್ರೆ ಒಂದು 100 ವರ್ಷ ಅನುಸಂಧಾನ ಪುರಸ್ಸರವಾಗಿ ಯೋಗ್ಯ ಬ್ರಾಹ್ಮಣನಿಗೆ ಭಕ್ತಿಯುತರಾಗಿ ಒಂದು ದಿವಸ ಭೋಜನ ಮಾಡಿಸಿದರೆ ಒಂದು 100 ವರ್ಷ ಪರ್ಯಂತ ದಂಪತ್ ಭೋಜನ ಮಾಡಿಸಿರ್ತಕ್ಕಂಥ ಪುಣ್ಯಕ್ಕೆ ಭಾಗಿಗಳಾಗಿರ್ತದೆ. ಇದು ಪುಣ್ಯದ ವಿಚಾರ ಆಯಿತು. ಜ್ಞಾನಿಯಾಗಿರ್ತಕ್ಕಂಥವನು ಊಟ ಭೋಜನ ಮಾಡತಕ್ಕಂಥವರು ಜ್ಞಾನಿ, ಭೋಜನ ಮಾಡಿಸ್ತಕ್ಕಂಥವರು ಜ್ಞಾನಿಗಳಾಗಿತ್ತಂದರೆ ಅದರಲ್ಲಿ ಏನು ಜ್ಞಾನಕ್ಕೇನು ಫಲ? ಪುಣ್ಯ ಅಲ್ಲ, ಪುಣ್ಯ ಪಾಪಗಳು ಕೆಳಗಿನ ಮಟ್ಟ ಫಲವೋ ಅಲ್ಲ. ಪುಣ್ಯ ಪಾಪಂ ವಿಧೋಯ ಎನ್ನುತ್ತೆ ಭಾಗವತ. ಪುಣ್ಯ ಪಾಪವನ್ನು ದಾಟಬೇಕಪ್ಪ, ದಾಟಿ ಏನು ಮಾಡಬೇಕು? ಮುಂದಕ್ಕೆ ನಿವೃತ್ತ ಕರ್ಮ ಆಸಕ್ತ ಹರಿಕರ್ತೃತ್ವ ಪೂಜ್ಯತ್ವ ಭೋಕ್ತೃತ್ವ ಸ್ವಾಮಿತ್ವಾದ್ಯನುಸಂಧಾನ ಪುರಸ್ಸರ ಕರ್ಮವನ್ನು ಯಾರು ಮಾಡುತ್ತಾ ಇದ್ದಾರೆ ಅದಕ್ಕೇನು ಫಲ? ಸದ್ದಾರುಢ್ಯೋಪೇತ ಅನುಭವಯುಕ್ತ ಸುಜ್ಞಾನ, ಸದ್ದಾರುಢ್ಯೋಪೇತ ಅನುಭವಯುಕ್ತ ಸದ್ಭಕ್ತಿ, ಸದ್ದಾರುಢ್ಯೋಪೇತ ಅನುಭವಯುಕ್ತ ವೈರಾಗ್ಯವೇ ಅದಕ್ಕೆ ಫಲ ಅಂತ ಹೇಳಿದ್ದಾರೆ ಶಾಸ್ತ್ರಕಾರರು. ಅದು ಮಾಡಿಸೋರ ಮೇಲೆ, ಊಟ ಮಾಡೋರ ಮೇಲೆ ಆಧಾರಪಟ್ಟಿರ್ತದೆ ಎಂಬ ಅಭಿಪ್ರಾಯವನ್ನು ನಾವಿಲ್ಲಿ ಗಮನಿಸತಕ್ಕದ್ದು ಅಂಥೇಳಿ ಮುಂದಿನ ಅತ್ಯಂತ ಒಂದು ಶಾಸ್ತ್ರದಲ್ಲಿ ಜಟಿಲವಾಗಿರ್ತಕ್ಕಂಥ ವಿಷಯ, ಜಟಿಲ ಏನಿಲ್ಲ, ಆದರೆ ಸ್ವಲ್ಪ ವಾಕ್ಯಾರ್ಥಕ್ಕೆ ಅವಕಾಶ ಉಳ್ಳಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದರೊಳಗೂ ವಿದ್ವಾಂಸರೊಳಗೆ ಎರಡು ಪಂಗಡಗಳಿದೆ. ಒಬ್ಬರು ಜೀವನ ಸ್ವರೂಪದೊಳಗೆ ವಾಯುದೇವರ ಪ್ರವೇಶ ಉಂಟು ಅಂತ ಕೆಲವರು, ಇಲ್ಲ ಅಂತ ಕೆಲವರು. ಇದೆಲ್ಲ ಇರೋದೇ ಯಾವ ಕಾಲಕ್ಕೆ, ಇದು ಗೊತ್ತೇ ಸಿದ್ಧಾಂತ. ಸಿದ್ಧಾಂತ ಯಾರಿಗಾಗಿ ಎಷ್ಟಾಗಬೇಕು ಅಷ್ಟಾಗ್ತದೆ ಅದಷ್ಟೇ. ಯಾಕಂದರೆ ಜೀವನೊಳಗೆ ಮುಕ್ತಿಯೋಗ್ಯ ಜೀವರಾಗಿದ್ದರೂ ಕೂಡ ಪಕ್ವಾಪಕ್ವ ಸ್ಥಿತಿಗತಿಗಳೊಳಗೆ ತಾರತಮ್ಯ ಉಂಟು. ಮುಕ್ತಿಯೋಗ್ಯ ಜೀವ ಕೇವಲ ಪಕ್ವಸ್ಥಿತಿಗೆ ಬಂದ ಕಾಲಕ್ಕೆ ತತ್ವಗ್ರಹಣವಾಗಿ ಅನುಭವಕ್ಕೆ ಬರೋದು ಬೇರೆ, ಅವನೇ ಪಕ್ವಾಪಕ್ವ ಕಲ್ಪಸ್ಥಿತಿಯೊಳಗೆ ಮಧ್ಯಸ್ಥಿತಿಯೊಳಗಿದ್ದ ಕಾಲಕ್ಕೆ ಅರ್ಥವಾಗೋದು ಬೇರೆ, ಕೇವಲ ಅಪಕ್ವ ಸ್ಥಿತಿಯೊಳಗಿರ್ತಕ್ಕ ಒಂದೇ ಪ್ರಮೇಯ, ಒಬ್ಬೇ ಸಾಧಕ. ಹೀಗೆ 3 ಹಂತಗಳಲ್ಲಿ ಪ್ರಮೇಯ ಎಂಬುದು ಅವರಿಗೆ ಮನದಟ್ಟವಾಗುತ್ತದೆ ಎಂಬುದು ಜ್ಞಾನಿಗಳ ಅಭಿಮತ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಚೆನ್ನಾಗಿ ಗಮನಿಸಬೇಕು.
ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ
ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ. ಏನಮ್ಮ
ಹೋಯ್ತಾ? ಏ 11 ಹೋಯ್ತಲ್ಲ, ಕರೆಕ್ಟ್ ನೋಡಿದ್ರ ಸರಿ ಆಯ್ತು. ಹೌದು, ಶ್ರೀಗಳವರು ಬಂದ ಆನಂದದೊಳಗೆ ಒಂದು ಪದ್ಯ ಮುಂದಕ್ಕೆ ಹಾಡಿಬಿಟ್ಟಿವಿ ನೋಡಿ ನಾವು. ಅದು ಆನಂದ ದೊಡ್ಡವರು ಕಂಡ ಕಾಲ ಆನಂದ ಸ್ವಲ್ಪ ಗಡಿಬಿಡಿನೂ ಆಗಿಬಿಡ್ತದೆ ದೊಡ್ಡವರು ಬಂದ ಕಾಲಕ್ಕೆ. ಸರಿ, 11 ಪದ್ಯಕ್ಕೆ ಬರೋಣ, ಮತ್ತೆ 12 ಆಮೇಲೆ. ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳ ಹೊರಗೆ, ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನಾಗಿಗ ಜೀವಕೃತ ಕರ್ಮಗಳನ್ನಾಚರಿಸಿ ಶ್ರೀಪಯೋಜ ಭವೇರರಿಂದ ಪ್ರದೀಪವರ್ಣ ಸ್ವಮೂರ್ತಿಗಣ ಮಧ್ಯಗ ತಾಪೊಳೆವ ವಿಶ್ವಾದಿರೂಪದಿ ಸೇವೆ ಕೈಕೊಳ್ಳುತ್ತಾ. ಪರಮಾತ್ಮ ವ್ಯಾಪಕನಾಗಿದ್ದಾನೆ ಲೌಕಿಕದಲ್ಲಿ. ಉಂಟು, ಏ ಇವರು ಭಾಳ ವ್ಯಾಪಕರಪ್ಪ, ಈ ಗೃಹಸ್ಥ ಈ ಆಚಾರ್ಯರು ಭಾಳ ವ್ಯಾಪಕರು ಅಂತ ಹೇಳ್ತಾರೆ. ಅಂದರೆ ತುಂಬ ಪ್ರಸಿದ್ಧಿ ಉಳ್ಳವರು, ಅನೇಕ ಕಡೆ ಅವ್ರ ವಿಚಾರ ಇರ್ತದೆ, ಅನೇಕ ಕಡೆ ಹೋಗ್ತಾ ಬರ್ತಾ ಇತ್ತು, ಎಲ್ಲರಿಗೂ ಅವ್ರ ಪರಿಚಯ ಉಂಟು. ಅಂಬುದು ಭಗವಂತನ ವ್ಯಾಪ್ತಿ ಮುಂದೆ ಯಾರು ವ್ಯಾಪ್ತಿ ಉಂಟ್ರಿ? ಭಗವಂತ ಬ್ರಹ್ಮಾಂಡದ ಒಳಗೂ ಹೊರಗೂ ತುಂಬಿ ತುಳುಕಾಡ್ತಾ ಇದ್ದಾನೆ. ಹೇಗೋ ಅದರಂತೆ ಬ್ರಹ್ಮಾಂಡದ ರೆಪ್ಲಿಕಾ ಆಗಿರ್ತಕ್ಕಂಥ ಈ ಪಿಂಡಾಂಡದ ಒಳಗೂ ಕೂಡ ಹೊರಗೂ ಕೂಡ ತುಂಬಿ ತುಳುಕುವುದಲ್ಲದೆ, ಈ ಪಿಂಡಾಂಡದ ಒಳಗೆ ಜೀವ ಏನಿದ್ದಾನಲ್ಲ, ಆ ಜೀವನ ಒಳಗೂ ಹೊರಗೂ ತುಂಬಿ ತುಳುಕುತ್ತಾ ಇದ್ದಾನೆ ಅನ್ನದರ್ಥ. ವ್ಯಾಪಕ, ವ್ಯಾಪಕನು ತಾನ ಎಲ್ಲಿ? ಜೀವ ಸ್ವರೂಪ ದೇಹದ ಒಳ ಹೊರಗೆ. ಜೀವ ಸ್ವರೂಪ ದೇಹ, ಭಾಳ ಮಂದಿ ಜೀವ ಸ್ವರೂಪ ಅಂದರೆ ಬೇರೆ, ದೇಹ ಬೇರೆ ಅಲ್ಲ. ಜೀವ ಜೀವನ ದೇಹ ಒಂದೇ, ಅದಕ್ಕೆ ಇಂಗ್ಲೀಷಿಗೆ ಇಂಟ್ರಿನ್ಸಿಕ್ ನೇಚರ್ ಅಂತಾರೆ. ಅದಕ್ಕೆ ಜೀವ ಸ್ವರೂಪಕ್ಕೆ ಇಂಟ್ರಿನ್ಸಿಕ್ ನೇಚರ್ ಅಂತಾರೆ. ಸ್ವರೂಪ ಬೇರೆಯಲ್ಲ, ಜೀವ ಬೇರೆಯಲ್ಲ, ಚೆನ್ನಾಗಿ ತಿಳ್ಕೊಳ್ರಿ ದಯವಿಟ್ಟು. ಜೀವ ಅಂದರೆ ಒಂದೇ, ಜೀವನ ಸ್ವರೂಪ ಅಂದರೆ ಒಂದೇ. ಆ ಸ್ವರೂಪ ಜೀವ ಸ್ವರೂಪತಃ ಈ ಪಂಚಭೌತಿಕ ಸ್ಥೂಲ ಶರೀರದ ಒಳಗಿದ್ದಾನೆ. ಇದು ಬಾಡಿಗೆ ಮನೆ, ಯಾವಾಗ ವೆಕೇಟ್ ಮಾಡಂದ್ರೆ ವಿತೌಟ್ ನೋಟಿಸ್ ವೆಕೇಟ್ ಮಾಡಬೇಕು ಅವನು, ಅದರ್ಥ. ಜೀವ ಸ್ವರೂಪ ದೇಹದ ಒಳ ಹೊರಗೆ ನಿರ್ಲೇಪನಾಗಿಗ ಅವನಿಗೆ ಏನಾದರೂ ಜೀವನೊಳಗಿದ್ದಾನಲ್ಲ ಅವನಿಗೇನಾದರೂ ಲೇಪ ಆಗಬಹುದೇ? ಜೀವನ ಗುಣಧರ್ಮಗಳಿಂದ ತಾನು ಲಿಪ್ತನಾಗಬಹುದೇ ಅಂದರೆ ಪ್ರಶ್ನೆ ಹಾಕಿದರೆ ಇಲ್ಲ. ಜೀವನ ಮುಕ್ತಿಯೋಗ್ಯ ಜೀವನು ಬಿಟ್ಬಿಟ್ರಿ, ಸಾಕ್ಷಾತ್ ತಮೋಗುಣದ ಮುಖ್ಯಾಭಿಮಾನಿಯಾಗಿರ್ತಕ್ಕಂಥ ಕಲಿ. ಕಲಿ ಅಂದರೆ ಹೊಲಸು ಬೇರೆ ಇಲ್ಲ, ಕಲಿ ಬೇರೆ ಇಲ್ಲ. ಸಮಸ್ತ ದುರ್ಗುಣಗಳ ನಿಧಿ ಅಂದರೆ ಕಲಿ. ಕಲಿ ಒಳಗೆ ದೇವರಿದ್ದಾನಲ್ಲ, ಆ ಕಲಿಯ ದೌರ್ಗಂಧ್ಯಾದಿ ದೋಷಗಳು ಅವನಿಗೇನಾದರೂ ತಾಕತ್ತವೆಯಾ ಅಂದರೆ ಇಲ್ಲ. ಅಂಥ ಪದಾರ್ಥ ಬಾ ಪರಮಾತ್ಮ. ಆಚಾರ್ಯ ಮಧ್ವರು ವರ್ಣನೆ ಮಾಡಿದರೆ ಮಾಡಿರ್ತಕ್ಕಂಥ ಸ್ವಾಮಿ ಸಾಮಾನ್ಯನಲ್ಲ. ಅದನ್ನು ನಿರ್ಲೇಪನಾಗಿಹ ಜೀವಕೃತ ಕರ್ಮಗಳನ್ನಾಚರಿಸಿ. ಬಿಂಬರೂಪಿ ಪರಮಾತ್ಮ ಮೊದಲು ಕೆಲಸ ಮಾಡಬೇಕು, ನಂತರ ಪ್ರತಿಬಿಂಬನೂ ಅಸ್ವತಂತ್ರ ತಮನೂ ಆಗಿರ್ತಕ್ಕಂಥ ಜೀವ ಕೆಲಸ ಮಾಡುತ್ತಾನೆ. ಈ ಪ್ರಕಾರ ಜೀವಕೃತ ಕರ್ಮಗಳನ್ನು ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತಾನು ಮಾಡೋ ಕಾಲಕ್ಕೆ ಆ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನ ಗುಣದೋಷಗಳು ಇವನಿಗೇನಾದರೂ ಅಂಟಿಕೊಳ್ಳುತ್ತವ? ಅದು ಇಲ್ಲ ಅಂತದರ್ಥ. ನಿರ್ಲೇಪನಾಗಿಹ ಹಳಿಸಿನನ್ನು ಬಿಡಿಸಬೇಕು. ಹಳಿಸಿನನ್ನು ಬಿಡಿಸೋ ಕಾಲಕ್ಕೆ ಕೈಗೆ ಎಣ್ಣೆ ಹಚ್ಚಿಕೊಂಡು ಬಿಡಿಸಬೇಕು. ಎಣ್ಣೆ ಹರಿಸಿಕೊಂಡು ಬಿಡಿಸಿದರೆ ಹಳಿಸಿನ ಜಿಬ್ಬು ಜಿಗುಟು ಗಮ್ಮಿ ಗಮ್ಮ ಹತ್ತೋದಲ್ಲ. ಒಂದು ಭಗವಂತನಿಂದ ಸೃಷ್ಟವಾದ ಒಂದು ಜಡ ಪದಾರ್ಥಕ್ಕೆ ಇಷ್ಟು ಸಾಮರ್ಥ್ಯ ಲೇಪನ ಆಗದೇ ಇರ್ತಕ್ಕಂಥ ನಿರ್ಲೇಪವಾಗಿರ್ತಕ್ಕಂಥ ಸ್ವಭಾವ ಇದ್ರೆ ಸಕಲ ವಸ್ತು ನಿಯಾಮಕ ಚತುರ್ದಶ ಭವನಾಧಿಪತಿ ರಮಾನಾಥ ಸಕಲ ಗುಣಗಳಿಗೂ ಪ್ರಭು ಆಗಿರ್ತಕ್ಕಂಥ ಸ್ವಾಮಿ ಎಲ್ಲ ಗುಣಗಳನ್ನು ನಿಯಮನ ಮಾಡ್ತಕ್ಕಂಥವನಿಗೆ ಅವನು ಎಲ್ಲಿದ್ದರೆ ಮಾತ್ರ ಆ ಪದಾರ್ಥದ ಆ ಚೇತನದ ಗುಣದೋಷಗಳು ಅವನಿಗೆ ಅಂಟಿಕೊಳ್ತವೇನಪ್ಪ ಅಂಟಿಕೊಳ್ಳ ಈ ಪ್ರಕಾರ ತಿಳ್ಕೋಬೇಕು. ಯಾಕೆ ಈ ಮಾತು ಹೇಳ್ತಾರಂದರೆ ಮುಕ್ತಿಯೋಗ್ಯ ಜೀವ ಚೆನ್ನಾಗಿ ತಿಳ್ಕೋಬೇಕು, ಗಮನಿಸಬೇಕಿದ್ರನ್ನ. ಮುಕ್ತಿಯೋಗ್ಯ ಜೀವ ಸ್ವರೂಪತಃ ಚಿದಾನಂದಾತ್ಮಕನಾಗಿದ್ದಾನೆ. ಅವನ ಸ್ವರೂಪದೊಳಗೆ ಯಾವ ದುಃಖ ಯಾವ ಹಿಂಸೆ ಯಾವ ದೌರ್ಭಾಗ್ಯದ ಸ್ಥಿತಿ ಇಲ್ಲ, ಸ್ವರೂಪತಃ ಶಬ್ದ ಆಗ್ತಾ ಇದ್ದೇನೆ. ಮತ್ತೆ ಹೊರಗೆ ಬಂದರೆ ಲಿಂಗ ಶರೀರ, ಮತ್ತೆ ಬೇರೆ ಶರೀರಗಳು ಉಂಟಲ್ಲ, ಅದರೊಳಗೆ ಪ್ರವೇಶ ಆದ ಕಾರಣಕ್ಕೆ ಅದರ ಪರಿಣಾಮಭೂತವಾಗಿ ಒಳಗಾಗದೇ ಇದ್ರೂ ಭ್ರಮಾತ್ಮಕ ಜ್ಞಾನಕ್ಕೆ ಒಳಪಟ್ಟು ಅಹಂ ದುಃಖಿ ಅಹಂ ಸುಖಿ, ನಾನು ದುಃಖಿ ನಾನು ಸುಖಿ ಅಂತ ತಿಳಿದುಕೊಳ್ತಾ ಇದ್ದಾನೆ. ಇದು ಹೋಗಲಿಕ್ಕೆ ಈ ಸಾಧನ ಬೇಕು, ಗುರುಗಳು ಬೇಕು, ಆಚಾರ್ಯ ಶಾಸ್ತ್ರ ಬೇಕು, ಟೀಕಾ ಟಿಪ್ಪಣಿಗಳು ಬೇಕು. ಅವುಗಳು ಮಾಡಿದ್ರು ಕೂಡ ಸರಿಯಾಗಿ ವಿಷಯ ಗ್ರಹಣವಾಗಲಿಲ್ಲ ಎಂಬ ಅಭಿಪ್ರಾಯದಿಂದ ವಾಯುದೇವರು ದೇವರು ವಿಚಾರ ಮಾಡಿ ದೇವಾಂಶಂಭೂತರು ಋಷ್ಯಂಶ ಸಂಜಾತರಾಗಿರ್ತಕ್ಕಂಥ ಮಹನೀಯರನ್ನು ಭರತಖಂಡಕ್ಕೆ ದಾಸರಾಯರಾಗಿ ಅವತಾರ ಮಾಡಿ ನೀವು ಆಚಾರ್ಯ ಮಧ್ವರ ತತ್ವವನ್ನು ತಿಳಿಗನ್ನಡದಲ್ಲಿ ಇಡೀಡಿಯಾಗಿ ಬಿಡಿಬಿಡಿಯಾಗಿ ತಿಳಿಸಿಕೊಡ್ರಿ ಅಂತ ಹೇಳಿದ್ದಕ್ಕೆ ಬಂದು ಮಾಡಿದ್ದಾರೆ ಇಂಥ ಗ್ರಂಥಗಳನ್ನು. ಶ್ರೀ ಪಯೋಜ ಭವೇರರಿಂದ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಪಯೋಜ ಅಂದರೆ ಬ್ರಹ್ಮದೇವರು, ಭವ ಅಂದರೆ ಇಂದ್ರ ರುದ್ರದೇವರು, ಭವೇ ಭವ ಈರ ಅಂದರೆ ವಾಯುದೇವರು. ಭವೇರರಿಂದ ಪ್ರದೀಪವರ್ಣ ಒಳ್ಳೆ ಪ್ರಕಾಶಮಾನನಾಗಿರ್ತಕ್ಕಂಥ ಸ್ವಾಮಿ, ಸ್ವಮೂರ್ತಿ ಮಧ್ಯಗ ತನ್ನವೇ ಆಗಿರ್ತಕ್ಕಂಥ ರೂಪಗಳಿಂದ ಒಳಗೆ ಹನುಮಂಟಪದೊಳಗಿದ್ದಾನೆ ಭಗವಂತ. ವಿಮಲಾದಿ ನವರೂಪಗಳು, ಶಕ್ತಿಯಾದಿ 11 ರೂಪಗಳು ಇತ್ಯಾದಿ ಸ್ವಮೂರ್ತಿ ಗಣ ಮಧ್ಯಗ ಅಂತ ದೇವರ ಪೂಜೆ ತಂತ್ರಸಾರೋಕ್ತ ಮಾಡ್ತಕ್ಕಂಥವರಿಗೆ ಇದೆಲ್ಲ ಉಂಟು, ತಿಳಿತದೆ. ಸ್ವಮೂರ್ತಿ ಮಧ್ಯಗ ತಾಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಕೊಳ್ಳುತ್ತಾ, ಈ ಬ್ರಹ್ಮಾದಿ ದೇವತೆಗಳಿಂದ ಸೇವೆ ಕೈಕೊಳ್ತಾ ತಾನು ಒಳಗೆ ಪ್ರಕಾಶಮಾನನಾಗಿರ್ತಾ ಇದ್ದಾನೆ ಅಂತಿಷ್ಟೇಳಿ ಮುಂದೆ ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವ ಅಲ್ಲಿಗೆ ನಿಲ್ಲಿಸಬೇಕು. ಪವನ ಸ್ವರೂಪ ದೇಹದಿ ಅಂತ ಮಾಡಬಾರದು. ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ, ಜೀವನ ಸ್ವರೂಪ ದೇಹದಿ ಅಂತ ಅರ್ಥ. ಕರಣ ನಿಯಾಮಕನು ತಾನಾಗಿಪ್ಪ ಹರಿಯಂತೆ ಸರಸಿ ಜಾಸನ ವಾಣಿ ಭಾರತಿ ಭರತನಿಂದೊಡಗೂಡಿ ಲಿಂಗದಿ ಇರುತಿಹರು ಮಿಕ್ಕಾದಿತೇಯರಿಗಿಲ್ಲವ ಸ್ಥಾನ. ಏನರ್ಥ ಇದಕ್ಕೆ? ವಾಯುದೇವರು ಜೀವರ ಸ್ವರೂಪ ದೇಹದೊಳಗಿದ್ದಾರೆ. ಯಾಕಿದ್ದಾರೆ? ಕರಣ ನಿಯಾಮಕರಾಗಿದ್ದಾರೆ. ಜೀವನ ಸ್ವರೂಪ ಕರಣಗಳು ಅಂದರೆ ಸ್ವರೂಪ ಇಂದ್ರಿಯಗಳು. ಜೀವನ ಸ್ವರೂಪ ಇಂದ್ರಿಯಗಳನ್ನು ನಿಯಮನ ಮಾಡ್ತಾ ಮುಖ್ಯ ಪ್ರಾಣದೇವರು ಒಳಗಿದ್ದಾರೆ. ಅಲ್ಲಿ ಇಂದ್ರಿಯಗಳಿಗೆ ಸ್ಥೂಲ ದೇಹಕ್ಕೆ ಬಂದ ಕಾಲಕ್ಕೆ ಸ್ಥೂಲ ದೇಹದಲ್ಲಿರ್ತಕ್ಕಂಥ ಇಂದ್ರಿಯಗಳಿಗೆ ತತ್ವಾಭಿಮಾನಿ ದೇವತೆಗಳು ಬೇರೆ ಬೇರೆ ಇದ್ದಾರೆ. ಗರುಡ ಚಿತ್ತಕ್ಕಭಿಮಾನಿ ಅಂತ ಹೇಳ್ತಾರೆ, ಅಥವಾ ಕಾಲಕ್ಕಭಿಮಾನಿ ಅಂತ ಹೇಳ್ತಾರೆ. ಶೇಷದೇವರು ಜೀವಾಭಿಮಾನಿಗಳು ಅಂತ ಹೇಳ್ತಾರೆ. ಮಹಾರುದ್ರದೇವರು ಅಹಂಕಾರ ತತ್ವಕ್ಕಭಿಮಾನಿಗಳು. ಇಂದ್ರಕಾಮರು ಮನಸ್ತತ್ವ ಹೀಗೆಲ್ಲ ಉಂಟಲ್ಲ, ಆ ದೇವತೆಗಳು ಒಳಗೆ ಸ್ವರೂಪದ ಒಬ್ಬ ವಾಯುದೇವರು, ರಮಾದೇವಿ, ನಾರಾಯಣ, ಈ ಮೂರು ಸರಸ್ವತಿ ದೇವಿ ಇರೋದಲ್ಲ, ಭಾರತೀ ದೇವಿ ಅಲ್ಲ. ಇಷ್ಟು ಮಹತ್ವ, ಇಷ್ಟು ಪಕ್ಕದ ಬಂದಿ ವ್ಯವಸ್ಥೆ ಇದೆ. ಆಚಾರ್ಯ ಮಧ್ವರು ತೋರಿಸಿಕೊಟ್ಟ ತತ್ವದ ಪಂಥ ಅಂದರೆ ಇದು. ಆದ ಕಾರಣ ಗರುಡ ಶೇಷ ರುದ್ರದೇವರೇ ಮೊದಲಾಗಿರ್ತಕ್ಕಂಥ ದೇವತೆಗಳ ಹೆಸರುಳ್ಳವರಾಗಿ ವಾಯುದೇವರು ಅವರ ಪೋರ್ಟ್ಫೋಲಿಯೋ ದ್ವಾರ ಯಾವ ಕ್ರಿಯೆಯನ್ನು ಡ್ಯೂಟಿಯನ್ನು ಡಿಸ್ಚಾರ್ಜ್ ಮಾಡಬೇಕೋ ಅದು ತಾವೇ ಮಾಡುತ್ತಾ ಇದ್ದಾರೆ ಭಗವದಾಜ್ಞಾದಿಂದ ಅಂತ ಅರ್ಥ. ಗರುಡ ಶೇಷ ಭವಾದಿ ನಾಮವ ಧರಿಸಿ ಪವನ ಸ್ವರೂಪ ದೇಹದಿ ಕರಣ ನಿಯಾಮಕನು ತಾನಾಗಿಪ್ಪ ಯಾರಂತೆ ಹರಿಯಂತೆ. ಹರಿಯಾಗಿ ನಿಯಾಮಕನಾಗಿದ್ದಾನೋ ಅವನು ಪ್ರಥಮ ನಿಯಾಮಕ, ಅವನ ಆಜ್ಞಾಧಾರಕರಾಗಿ ಇವರು ನಿಯಾಮಕರಾಗಿದ್ದಾರೆ ಜೀವನ ಸ್ವರೂಪ ಇಂದ್ರಿಯಗಳಿಗೆ. ಮುಂದೆ ಅದು ಮುಗಿದ ಸ್ವರೂಪದ ಬಂದಿನ ಹೊರಗೆ ಬರ್ತಾ ಇದ್ದಾರೆ. ಹಾಗೆ ಸಪರೇಟ್ ಚೆನ್ನಾಯ್ತು, ವಿಂಗಡವಾಗಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಸ್ವರೂಪ ದೇಹದ ವಿಚಾರ ಆಯ್ತು. ಈಗ ಮುಂದೆ ಅದರ ಮೇಲೆ ಲಿಂಗ ದೇಹ ಅನ್ನತಕ್ಕಂಥ ಆವರ್ಕ ಉಂಟು. ಲಿಂಗ ದೇಹ ಅನ್ನತಕ್ಕಂಥ ಚೀಲದೊಳಗೆ ಈ ಜೀವ ಕಟ್ಟಿ ಹಾಕಲ್ಪಟ್ಟಿದ್ದಾನೆ. ಲಿಂಗ ದೇಹ ಯಾರು ದೇವರು ಕೊಟ್ರ ಅಲ್ಲ, ಅನಾದಿ ಕಾಲದಿಂದ ಲಿಂಗ ದೇಹ ಅನ್ನತಕ್ಕಂಥ ಮೂರು ಆವರ್ಕಗಳಿಂದ ಯುತವಾಗಿರ್ತಕ್ಕಂಥ ದೇಹದೊಳಗೆ ಇದ್ದಾನೆ, ಅದು ಜೀವನ ಸ್ಥಿತಿಯಾಗಿದೆ. ಇದಕ್ಕೆ ಉದಾಹರಣೆ ಕೊಡೋದುಂಟು ಶಾಸ್ತ್ರಕಾರರು. ಕೋಡ್ ಕೋಡ್ ಬಸಪ್ಪ ಎಂಬುದಾಗಿ ಮಳೆಗಾಲಕ್ಕೆ ಸಿಟಿ ಒಳಗೆ ಕಾಣಿಸೋದಲ್ಲ ನಿಮಗೆ, ಮಳೆ ಭೂಮಿ ಗೀಮಿ ನೆಲಾಗಿಲ್ಲ ಇದ್ದೇ ಕಾಣುತ್ತೆ. ಇಲ್ಲಿ ಬಂದವೆಲ್ಲ ಡ್ರೈನೇಜ್ ಒಳಗೆ ನೀರು ಹೊಡ್ಕೊಂಡು ಹೋದರೆ ಮುಂಡೆ ಎಲ್ಲಿ ನೋಡಿದ್ರು ಸಿಮೆಂಟು, ಎಲ್ಲಿ ನೋಡಿದರೆ ತಾರು. ಆ ಕೋಡ್ ಬಸಪ್ಪಗೆ ಎಲ್ಲದ ಸ್ಥಾನ. ಹಳ್ಳಿಗಳ ಕಡೆ ಹೋದರೆ ಮಳೆಗಾಲಕ್ಕೆ ಅವು ಬೀಳ್ತವೆ ಅಥವಾ ಭೂಮಿ ಒಳಗಿದ್ದು ಹೊರಕ್ಕೆ ಬರ್ತವೆ. ಅದೊಂದು ಶೆಲ್ ಇರ್ತದೆ, ಒಂದು ಶೆಲ್ಲು. ಆ ಶೆಲ್ಲಿನೊಳಗೆ ಒಂದು ಪ್ರಾಣಿ ಇರ್ತದೆ, ಎರಡು ಕೋಡ್ ಥರ ಇರ್ತದೆ. ಅದು ಶೆಲ್ಲಿಂದ ಹೊರಗೆ ಒಂದು ಮೂತಿ ಚಾಚಿರ್ತದೆ, ಶೆಲ್ಲು ಸಹಿತವಾಗಿಯೇ ಅದರ ಸೃಷ್ಟಿಯಾಗಿರ್ತದೆ. ಅದು ಹೇಗೋ ಅದರಂತೆ ಲಿಂಗ ಶರೀರ ಅಂತಕ್ಕಂಥ ಒಂದು ಶೆಲ್ಲು, ಒಂದು ಚೀಲ, ಮೂರು ಲೇಯರಿಂದ ಕೂಡಿರ್ತಕ್ಕಂಥದ್ದು ಒಂದು ದೇಹ, ಅದರೊಳಗೆ ಅದರಲ್ಲಿ ಸಹಿತವಾಗಿಯೇ ಇದ್ದಾನೆ ಜೀವ. ಇದು ಶಾಸ್ತ್ರದಿಂದ ನಿರ್ಧರಿಸಲ್ಪಟ್ಟ ಪ್ರಮೇಯ. ಆದ ಕಾರಣ ಆ ಲಿಂಗ ಶರೀರ ಯಾರಿದೆ, ಸರಸಿಜಾಸನ ವಾಣಿ ಭಾರತಿ. ಸರಸಿಜಾಸನ ಬ್ರಹ್ಮದೇವರು, ವಾಣಿದೇವಿ ಏರಿ ಅಂದರೆ ಸರಸ್ವತಿ ಪತ್ನಿ, ಬ್ರಹ್ಮದೇವರ ಪತ್ನಿ ಆಗಿರ್ತ. ಭಾರತಿ ಭಾರತೀ ದೇವಿಯರು ಆಚಾರ್ಯಾಣಿ, ವಾಯುದೇವರ ಹೆಂಡತಿ ಆಗಿರ್ತಕ್ಕ ಭರತ ನಿಂದೊಡಗೂಡಿ. ಭರತ ಅಂದರೆ ವಾಯುದೇವರು, ಈ ಭರತ ಅಲ್ಲ, ದೇವ ರಾಮದೇವರ ತಮ್ಮನಾಗಿದ್ದ ಭರತ, ಇಲ್ಲಿ ವಿವಕ್ಷಿತನಲ್ಲ. ಭಾಂದ್ರ ಕಾಂತಿ, ಭಾಂದ್ರ ಪ್ರಕಾಶ, ಅದ್ಭುತವಾಗಿರ್ತಕ್ಕಂಥ ದೇದೀಪ್ಯಮಾನ ಕಾಂತಿಯುಕ್ತನಾಗಿರ್ತಕ್ಕಂಥ ಪ್ರಕಾಶ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅತ್ಯಂತ ಆಸಕ್ತಿ ಉಳ್ಳವನು ಯಾರೋ ಅವರು, ಅವರು ವಾಯುದೇವರು ಜೀವೋತ್ತಮರಂತೆ. ಭಗವಂತನಲ್ಲಿ ರತಿ ಇನ್ನೊಬ್ಬರು ಯಾರಿಗುಂಟಪ್ಪ, ಉಳಿಕೆ ಅವರ ರತಿಯಲ್ಲ, ಅವರ ತರವಾಯನೆ ಅಂತ ಅರ್ಥ. ಭರತ ನಿಂದೊಡಗೂಡಿ ಲಿಂಗದಿ ಇರುತಿಹರು. ಲಿಂಗ ಶರೀರದೊಳಗೆ ಈ ನಾಲ್ಕು ಮಂದಿ ಇರ್ತಾರೆ. ದೇವರು ಲಕ್ಷ್ಮೀ ದೇವನಿಗೆ ಇದ್ದ ಇದ್ದಾರೆ ಬಿಡ್ರಿ, ಇವರಿದ್ದಮೇಲೆ ಅವರಿರೋದಲ್ಲೇನು. ಇಬ್ಬರು ದಂಪತಿಗಳು ಇರ್ತಾ ಇದ್ದಾರೆ, ತಾತ್ಪರ್ಯ ಬ್ರಹ್ಮದೇವರು ಒಬ್ಬರು ದಂಪತಿಗಳು, ವಾಯುದೇವರು ಮತ್ತೊಬ್ಬರು ದಂಪತಿ. ಲಿಂಗದಿ ಇರುತಿಹರು ಮಿಕ್ಕಾದಿ, ಮಿಕ್ಕ ಆದಿತೇಯರಿಗೆ, ಮಿಕ್ಕ ಆದಿತೇಯರು ಅಂದರೆ ದೇವತೆಗಳು, ಮಿಕ್ಕ ಆದಿತೇಯರಿಗೆ ಇಲ್ಲವ ಸ್ಥಾನ. ನೋ ಎಂಟ್ರಿ ಬೋರ್ಡ್ ಹಾಕಿಬಿಟ್ಟಿರ್ತಾರಲ್ಲಿ ಬೇರೆ ಗರು ಸೇರಾದ್ರಿಗಳು, ಒಳಗೆ ಪ್ಲೀಸ್ ನೋ ಎಂಟ್ರಿ, ನೋ ಎಂಟ್ರಿ ಬೋರ್ಡ್ ಮುಂದೆ ವಾಪಸ್ ಹೋಗ್ಬೇಕು. ಅವ್ರ ಹೆಡ್ ಕ್ವಾರ್ಟರ್ಸ್ ಬೇರೆ ಇದೆ, ಮುಂದೆ ಹೇಳ್ತಾರೆ ಅದನ್ನು. ಯಾಕಪ್ಪ ಎಷ್ಟು ವ್ಯವಸ್ಥೆ ಅಂದರೆ, ರುಜುಭಂಗವರು ಕಲ್ಯಾದಿ ದೋಷ ರಹಿತರು ಸದಾಕಾಲದೊಳಗೆ ಮಹಾಪ್ರಳಯ ಕಾಲದಲ್ಲಿ ಕೂಡ ಪ್ರಳಯೇಪಿ ಪ್ರತಿಭಾತ ಪರಾವರು ಎಂಬುದಾಗಿ ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಏನು ನೋಡಿದರು ಏನು ಕೇಳಿದರು, ಆಚಾರ್ಯ ಮಧ್ವರು ಹಾಕಿರ್ತಕ್ಕಂಥ ಫ್ಲಡ್ ಲೈಟ್ನ ಬೆಳಕಿನಲ್ಲಿ ನಾವು ನಡೀತಕ್ಕದ್ದು ಅಂದರೆ ಉದ್ಧಾರ, ಇಲ್ಲಂದ್ರೆ ಇಲ್ಲ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂದರೆ ಮಧ್ವೋಚ್ಚಿಷ್ಟಂ ಜಗತ್ ಸರ್ವಂ, ಅದು ತಿಳ್ಕೋಬೇಕು ಫಸ್ಟ್, ಪಕ್ಕಾ ಮಾಡ್ಕೋಬೇಕು. ಅದೇನು ದಾಕ್ಷಿಣ್ಯ ಕೇಳೋದಲ್ಲ, ಏನು ಜನರಿಗೆ ಖುಷಿ ಪಡಿಸ್ಲಿಕ್ಕೆ ಕೇಳೋದಲ್ಲ. ಈ ಪ್ರಕಾರ ಹೇಳಿ ಮುಂದಕ್ಕೆ ಬರ್ದೆ ಶ್ರೀಗಳವರಿಗೆ ಯಾವಾಗ ನಿಲ್ಲಿಸೋದು ನಿಲ್ಲಿಸಿ ಕೇಳುವರಿಗೆ ಮಾಡ್ಕೊಂಡು ತಾವು ತಮ್ಮ ಅಮೃತವನ್ನು ಕೇಳಬೇಕು. ಬಹು ದಿವಸ ಆಯಿತು. ಶ್ರೀಗಳವರು ಒಂದು ಸಾರ್ತೆ ನನಗೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದರು. ಉಡುಪಿ ಹತ್ತಿರ ಆ ಊರು ಮರ್ತಿದ್ದೆ ಸ್ವಾಮಿ, ಮುರುಗೋಡ ಮಂಚಿ, ಅವು ಉಡುಪಿ ಕಡೆ ಊರುಗಳು ಮೇಲಿಂದ ಮೇಲೆ ಹೋಗೋದಲ್ಲ ಜ್ಞಾಪಕ ಇರೋದ. ಆ ಮಂಚಿ ಅನ್ನತಕ್ಕಂಥ ಗ್ರಾಮದೊಳಗೆ ಎಲ್ಲ ವರ್ಣದವರು ಅವ್ರನ್ನೆಲ್ಲ ಕರೆಸಿಬಿಟ್ಟು ಆ ಭಜನಾಕ್ರಮವನ್ನು ತಿಳಿಸಿಕೊಡಬೇಕು. ಭಜನಾ ಮಾಡೋ ಪದ್ಧತಿ ಹೇಗೆ, ಏ ತಾರತಮ್ಯ ಅಂದ್ರೇನು, ದೇವತೆಗಳು ಅಂದ್ರೇನು, ಯಾರ್ಯಾರ ವಿಷಯ ಹೇಗಿರ್ತದೆ, ಅವರಿಗೆಲ್ಲ ತಿಳಿಯಪಡಿಸಬೇಕು ಬ್ರಾಹ್ಮಣರಿಗೂ ಬ್ರಾಹ್ಮಣೇತರಿಗೂ ಅಂತಂಬುದು ಕಳೆ ಕಳೆ. ಸ್ವಾಮಿ ಬೀಜಾವರ ಶ್ರೀಗಳವಂತೆ ಅವರ ಪ್ರತಿಬಿಂಬ ಇವರು, ವಿಶಾಲ ಹೃದಯ. ಮೃಷ್ಟಾನ್ನವನ್ನು ಮನೆಗೆ ಬಾಗಿಲು ಹಾಕ್ಕೊಂಡು ಕೊಂಡಿ ಇಟ್ಟು ಅಡಿಗೆ ಮನೆ ದೇವ್ರ ಮನೆಗೆ ಕೊಡು ಊಟ ಮಾಡೋರವರು. ಪಡಸಾಲ ಒಳಗೆ ಚಾವಡಿ ಒಳಗೆ ಬಂದುಬಿಟ್ಟು ತಾವು ಮೃಷ್ಟಾನ್ನ ಊಟ ಮಾಡಿ ಅದನ್ನು ಯೋಗ್ಯ ಅಧಿಕಾರಿಗಳೇ ಉಣಬಡಿಸ್ತಕ್ಕಂಥವರು. ಹತ್ತಿರದಿಂದ ಬಲ್ಲೆ ದೊಡ್ಡವ್ರನ್ನ, ಇವರಿಗಿಂತ ಹೆಚ್ಚಿಗೆ ದೊಡ್ಡವ್ರ ಪರಿಚಯ ಉಂಟು. ಶ್ರೀಗಳವ್ರು ಮತ್ತೆ ಕರಿತೀವಂತ ಹೇಳಿದರು, ಯಾಕೋ ನಮ್ಮ ಮೇಲೆ ಕೃಪಾ ಮಾಡಿಲ್ಲ, ಮರ್ತಂತೆ ಕಾಣ್ತದೆ. ಸೇವಾ ಸರಸಲಾಗಿದ್ದೀವಿ ಸ್ವಾಮಿನವ್ರು, ಏನು ಬೇಡ, ನಿಮ್ಮ ಆಶೀರ್ವಾದ ಮಂತಾಟಿ ಸಾಕಣ್ಣ, ದೇವರು ಕೊಟ್ಟಿದ್ದಾನೆ ನಿಮ್ಮ ಅನುಗ್ರಹದಿಂದ, ಬಳಸಿಕೊಳ್ಳ್ರಿ ನಮ್ಮನ್ನು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಸಭಾ ಮೂಲಕ. ಆಗ ಮುರುಗೋಡು ಕೃಷ್ಣದಾಸರು ನಾವನ್ನೆಲ್ಲ ಹೋಗಿದ್ವಿ, ಅದ್ಭುತವಾಗಿರ್ತಕ್ಕಂಥ ಕಾರ್ಯ ನಡೀತು. ಎಷ್ಟೋ ಮಂದಿಗೆ ದಾಸ ಸ್ವಾಮಿಗಳಿಂದ ಮಾಡಿರ್ತಕ್ಕಂಥ ಕಾರ್ಯ ಮನಸ್ಸಿಗೆ ಬಂತು ಅಂತ ಹೇಳಬೇಕು. ಹೀಗಾಗಿಂದಾಗಲೇ ಸ್ವಾಮಿಗಳು ನಮ್ಮನ್ನು ನಮಗೆ ಅವಕಾಶ ಕೊಡ್ತಾ ಇರ್ತಾರೆ. ಇದಕ್ಕೆಲ್ಲ ತುಂಬ ವಿಷಯಗಳು, ವಾಯುದೇವರು ಇದ್ದಾರಾ ಇಲ್ಲ ಅಂತಂಬುದಕ್ಕೆ ಅದು ಈಗ ಪ್ರಭಾ ಉಪನ್ಯಾಸದಲ್ಲಿ ಅವೆಲ್ಲ ಹೇಳೋಕ್ಕಾಗೋದಲ್ಲ. ಪ್ರತ್ಯೇಕವಾದ ಕಾಲಕದ ಪಾಠಕ್ರಮದಿಂದ ಹರಿಕಥಾಮೃತ ಸಾರ ಹೇಳೋದು ಕೇಳತಕ್ಕಂಥ ಅವಕಾಶ ಸಿಕ್ಕಾಗ ಮಾಡೋಣಂತೆ. ಮುಂದೆ ಈ ಲಿಂಗ ಶರೀರ ಅಂತೇನು ಹೇಳಿದಿಲ್ಲ, ಅದ್ರ ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ ನೋಡಿ. ಎಲ್ಲಿ ಸಿಗ್ತವ್ರಿ ಈ ತತ್ವ? ತಿದ್ದಿ ತತ್ವ ಸಾರ ಮುದ್ದೆ ಮಾಡಿದೆಯೋ ವಿಜಯರಾಯ, ತಿದ್ದಿ ತತ್ವ ಸಾರ ಮುದ್ದೆ ಮಾಡಿದೆಯೋ ವಿಜಯರಾಯ. ಮಾಡಿ ಏನು ಮಾಡಿದ ಸ್ವಾಮಿ, ಅದರಿಂದ ಏನು ಪ್ರಯೋಜನ? ಹೃದಯಾಲಯದಿ ವಿಜಯ ವಿಠಲ ಮೂರ್ತಿಯ ತದ್ದಿಮಿ ಧಿಮಿಕೆಂದು ಕುಣಿಸಿದೋ ವಿಜಯ ರಾಯ ಅಂತಾರೆ ಗೋಪಾಲದಾಸರು. ಏನ್ರಿ ದಾಸರು, ದಾಸರ ಬಗ್ಗೆ ಸರಿಯಾದ ಎಚ್ಚರಿಕೆ ಮಾಧ್ವ ಸಮಾಜಕ್ಕೆ ಮೂಡಿಲ್ಲ ಎಂಬುದು ನಮ್ಮ ಅನುಭವದ ಮಾತು. ತಪ್ಪಿದ್ರೆ ಕ್ಷಮಿಸಿ, ಯಾಕಂದ್ರೆ ಪ್ರಯೋಜನ ಉಂಟಾಗುತ್ತಲ್ಲ. ವಿದ್ವಾಂಸರು ನಾವು ಸಂಸ್ಕೃತವನ್ನು ಕಂಡ್ಕೊಂಡ್ಬಿಟ್ಟಿದ್ದೀವಿ, ತಿಳ್ಕೊಂಡ್ಬಿಟ್ಟಿದ್ದೀವಿ. ಮಧ್ವಶಾಸ್ತ್ರದ ವಿಷಯ ಎಲ್ಲ ಸಂಸ್ಕೃತ ಗ್ರಂಥಗಳಿಗೆ ಇದೇ, ನಮಗೆ ಯಾಕೆ ದಾಸ ಸಾಹಿತ್ಯ ಅಂತಾರೆ. ಒಳ್ಳೆಪ್ಪ, ಸಂಸ್ಕೃತವನ್ನು ಓದಿಕೊಳ್ಳದವರಿಗೆ ಅರ್ಥವಾಗಬಲ್ಲದು. ಇನ್ನು ಯಾರಿಗೆ ಪ್ರಯೋಜನ ದಾಸರಾಯರ ಅವತಾರ ಯಾರಿಗೆ ಪ್ರಯೋಜನ ಆಯಿತು ಎಂಬ ಪ್ರಶ್ನೆ, ಇದು ಪ್ರಶ್ನೆ ಕೂತ್ಕೊಂಡಿದೆ, ಉತ್ತರ ಸಿಗಬಲ್ದು ಇದಕ್ಕೆ. ನೋಡ್ಬೇಕು ಭಗವಂತ ಯಾವ ಮಹಾನುಭಾವರನ್ನ ಭೂಮಿಯೊಳಗೆ ಅವತಾರ ಮಾಡಲಿಕ್ಕೆ ಆಜ್ಞಾ ಕೊಟ್ಟು ಅಧಿಕಾರಿಕ ಪುರುಷ ಬರಬೇಕು. ಅಂದರೆ ನಾವೆಲ್ಲ ಹಿಂದಕ್ಕೆ ಶ್ರೀಗಳವರಿಗೆ, ವಿದ್ಯಾಮಾನ್ಯರಿಗೆ, ಪೇಜಾವರ ಶ್ರೀಗಳವರಿಗೆ, ಎಲ್ಲ ಸ್ವಾಮಿಗಳು ವಿಜ್ಞಾಪನೆ, ಇದನ್ನು ನಾವು ಒಂದು ಸಬ್ಜೆಕ್ಟ್ ಆಗಿರಬೇಕು ವಿದ್ಯಾಪೀಠಗಳೊಳಗೆ. ಮತ್ತೆ ಶ್ರೀಗಳವರಿಗೆ ಇಟ್ಟಿದ್ರೆ ಸಂತೋಷ, ಆದರೆ ಇಟ್ಟಿದ್ದು ಸಾಲದು ಅಂತ ನಮಗೆ ಅನಿಸ್ತಾ ಇದೆ. ಅದು ಏನೆಂಬುದು ವೈಯಕ್ತಿಕವಾಗಿ ವಿಚಾರ ಮಾಡಿದ ಕಾಲಕ್ಕೆ ವಿಷಯಗಳ ಸ್ಪಷ್ಟತೆ ಎಂಬುದು ಆಗ್ತದೆ. ಮತ್ತೊಮ್ಮೆ ಶ್ರೀಗಳವರ ಹರಿದಾವರ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೀನಿ. ಎಲ್ಲೇ ತನಕ ಹರಿದಾಸ ಸಾಹಿತ್ಯವನ್ನು ಇದು ಒಂದು ಟಿಪ್ಪಣ್ಯಾತ್ಮಕ ಗ್ರಂಥ ಅಂಬೋ ದೃಷ್ಟಿಯಿಂದ ವಿದ್ವಾಂಸರು, ಯತಿಶ್ರೇಷ್ಠರು, ಪಂಡಿತರು, ಪೀಠಾಧಿಪತಿಗಳು ಎಲ್ಲರೂ ಕಾಣೋದಿಲ್ಲ. ಅಲ್ಲೇವರೆಗೂ ದಾಸರಾಯರ ಅವತಾರಕ್ಕೆ ಅತ್ಯಂತ ಸಾರ್ಥಕ್ಕೆ ಬರುವುದಿಲ್ಲ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶತಿ ಪೊಂದಿ ಸುತ್ತಲು ಪ್ರಾವರಣ ರೂಪದಲ್ಲಿ ಇಪ್ಪದು ಇಪ್ಪುದು ಭಗವದಿಚ್ಛೆಯಲಿ ಕೇವಲ ಜಡ ಪ್ರಕೃತಿ. ಈಗ ಬಿಡಿಸಿ ಬಿಡಿಸಿ ಓದಬೇಕು, ಓದೋ ಕಾಲಕ್ಕೇ ಅರ್ಥ ಆಗಬೇಕು. ಎದಕ್ಕೆ ಹೇಳ್ತೀನಂದರೆ, ಯಾರಾದರೂ ಜ್ಞಾನಿಗಳು ಇಂಥವ್ರು ಕೂತ್ಕೊಂಡಿದ್ದರೆ ನೀವು ಸರಿಯಾಗಿ ಬಿಡಿಸಿ ಬಿಡಿಸಿ ಅರ್ಥ ಆಗುವ ರೀತಿಯಲ್ಲಿ ಓದ್ತಾ ಇದ್ದರೆ ಅವರು ಕೇಳಿ ಆನಂದ, ಅಬ್ಬ ಏನು ಜಗನ್ನಾಥರಾಯರಪ್ಪ, ಏನು ಹರಿಕಥಾಮೃತರ, ಈ ಹೆಣ್ಣುಮಕ್ಕಳು ಗಂಡಸು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರಲ್ಲ ಅಂತೇಳಿ ಅವರಿಗೆ ಆನಂದವಾಗಿ ಭಗವದರ್ಪಣೆ ಮಾಡಿಬಿಟ್ರೆ ನಮ್ಮ ನಾವು ಉದ್ಧಾರ ಆಗಿ ಹೋಗ್ಬಿಡ್ತೀವಿ. ಇಂಥವ್ರು ಇನ್ಸಿಡೆಂಟ್ಸ್ ನಡೆದಿವೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಏನೋ ಒಂದು ಫಾಸ್ಟಾಗಿ ಮುಗಿಸಬೇಕು. ನಾನು ಹರಿಕಥಾಮೃತಸಾರ ಪಾರಾಯಣ ಮಾಡಿ, 100 ಸಾರ್ಥೆ ಪಾರಾಯಣ ಮಾಡಿ. ಎದಕ್ಕೆ ಪಾರಾಯಣ? 100 ಸಾರ್ಥೆ ಅರ್ಥದ ಕಡೆ, ಶಬ್ದದ ಕಡೆ ಗಮನ ಕೊಟ್ರಾ? ಉಚ್ಚಾರಣೆ ಕಡೆ ಗಮನ ಕೊಟ್ಟಿವ್ಯಾ? ಈಸ್ ಈಕ್ವಲ್ ಟು ಮೀನಿಂಗ್ ಆಯ್ತಾ? ನಂತರ ಆಧ್ಯಾತ್ಮ ಅರ್ಥ ಶಾಸ್ತ್ರದೊಳಗೆ ಇರ್ತಕ್ಕಂಥ ವಿಷಯ ಅಲ್ಲಿ ಏನು ಹೇಗೆ ತುಂಬಿದ್ದಾರೆ ಎಂಬುದಕ್ಕೆ ತಿಳ್ಕೊ. ಆ ಫೈನಲ್ ಆಗಿ ನನಗೇನು ಸಂಬಂಧ ಈ ಶಬ್ದಗತ ಈ ಪದ್ಯಗತ ತತ್ವ ಎಂಬುದು, ಅಪ್ಲಿಕೇಶನ್ ಆಫ್ ಫಿಲಾಸಫಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದೆಲ್ಲ ಶ್ರೀಗಳವರ ದೊಡ್ಡವರ ಕೃಪಾ ಕಟಾಕ್ಷದಿಂದ ಅವರ ಮನಸ್ಸು ಮಾಡಿದರೆ ಭಗವಂತ ನಮಗೆಂಥ ಒಂದು ಅವಕಾಶವನ್ನು ಒದಗಿಸಿಕೊಡ್ತಾನೆ, ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಜೀವನಕ್ಕೆ ತುಷದಂತೆ ಲಿಂಗವು, ತುಷ ಅಂದರೆ ಹೊಟ್ಟು, ಭತ್ತದ ಮೇಲೆ ನೆಲ್ಲು ಅಂತೀವಲ್ಲ, ನೆಲ್ಲಿನೊಳಗೆ ಭತ್ತ, ಭತ್ತ ಅಂದ್ರೆ ಭತ್ತ, ಅದರೊಳಗೆ ಅಕ್ಕಿ ಇರ್ತದೆ ಕಾಳು, ಆ ತುಷ ಅಂಬೋದು ನೆಲ್ಲು, ಆ ಕವರು ತೊಗಟೆ ಚರ್ಮ ಸಿಪ್ಪೆ ಹೊಟ್ಟು ಏನು ಬೇಕಾದ್ರೆ ಕರೀರಿ, ತುಷ ಅಂದರ್ಥ. ಜೀವನಕ್ಕೆ ತುಷದಂತೆ ಲಿಂಗವು, ಆ ಜೀವಾಂಬು ಅಕ್ಕಿ ಕಾಳಿಗೆ ಭತ್ತದಂತೆ ನೆಲ್ಲಿನಂತೆ ಲಿಂಗ ಶರೀರ ಇದೆ ಅಂತ ಅರ್ಥ ಅದಕ್ಕೆ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿ, ಮೊದಲು ಸ್ಪೇಸ್ ಇದೆ, ಒಳಗಡೆ ವ್ಯಾಕ್ಯೂಮ್ ಇದೆ ಅಂತ ಅರ್ಥ. ಅದಕ್ಕೆ ನಾನು ನಿಮ್ಮನೆಯಲ್ಲಿ ಹೇಳಿದ ಕಾಲಕ್ಕೆ ಗಜಗಿನ ಉದಾಹರಣೆ ಶಾಸ್ತ್ರಕಾರ ಕೊಟ್ಟಿದ್ದು ತಿಳಿಯಪಡಿಸಿದೆ. ಗಜುಗು ಗಜುಗು ಅಂತ ಇರ್ತದೆ, ಏನಂತರೂ ನಿಮ್ಮ ಕಡೆ ಗುರುತಿಲ್ಲ ನಮಗೆ. ಗಜುಗು ಅಂತ ಒಂದು ಗೋಲಿ ಆಡ್ತಾ ಇರ್ತಾರೆ ಹುಡುಗರು ಹಿಂದಕ್ಕೆ ಹಳ್ಳಿ ಊರೊಳಗೆ. ಅದೊಂದು ಒಣಗಿದ ಕಾಲಕ್ಕೆ ಗಜಗಿನ ಗಿಡ ಅಂತ ಕಾಯಿ ಬಿಡ್ತದೆ, ಹಸಿ ಇದ್ದ ಕಾಲ ಗುರ್ತಾಗೋದಲ್ಲ. ಒಣಗಿದ ಕಾಲಕ್ಕೆ ಹೀಗೆ ಅಲ್ಲ ಆಡಿಸಿದರೆ ಶಬ್ದ ಆಗ್ತದೆ. ಅದ್ರ ಬದಲು ಗಜಗು ಬಿಟ್ಬಿಟ್ರಿ, ಒಂದು ಗಿಲಿಕಿ ಹುಡುಗರು ಆಡ್ತಕ್ಕ ಗಿಲಿಕಿ ಕೊಡಿಸ್ತೀವಲ್ಲ, ಅದನ್ನು ಕಲ್ಲು ಹಾಕಿರ್ತೀವಿ, ಹೀಗೆ ಅಲ್ಲ ಆಡಿಸಿದ್ರೆ ಶಬ್ದ ಆಗ್ತದೆ. ಯಾಕೆ ಆಗ್ತದೆ ಶಬ್ದ? ವ್ಯಾಕ್ಯೂಮ್ ಇರ್ತದೆ ಔಟ್, ಒಳಗಿನ ಆ ಗಿಲಿಕಿ ಅಥವಾ ತೊಗಟಿಗೂ ಒಳಗಿರ್ತಕ್ಕಂಥ ಬೀಜಗೂ ಅಂಟಿಕೊಂಡಿರುವುದಿಲ್ಲ. ವ್ಯಾಕ್ಯೂಮ್ ಇದ್ದ ಪ್ರಯುಕ್ತವಾಗಿ
ಅಲ್ಲಾಡಿಸಿ ಏನವು ಯಾವುದಕ್ಕೆ ಉದಾಹರಣೆ ಕೊಟ್ಟರು ಅಂದರೆ ಆ ಬೀಜದೋಪಾದಿಯಲ್ಲಿ ಬೀಜದಂತೆ ಜೀವ ಇದ್ದಾನೆ. ಆ ತೊಗಟಿನ ರೂಪದಲ್ಲಿರ್ತಕ್ಕಂಥದ್ದೇ ಲಿಂಗ ಶರೀರ ಅಂತದ್ದು. ಸಾವಕಾಶ ಅಂದ್ರೆ ಅರ್ಥ ವಿತ್ ಅವಕಾಶ ವ್ಯಾಕ್ಯೂಮ್ ಉಳ್ಳದ್ದಾಗಿ ಅಂತ ಅರ್ಥ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶತಿ ಪೊಂದಿ ಸುತ್ತಲೂ ಜೀವನ ಸುತ್ತಲೂ ಪ್ರಾವರಣ ರೂಪದಲ್ಲಿ ಆವರಣ ಅಂದರೆ ಆವರಣ ಅಂದರೆ ಕವರು ಲೇಯರು ಅದೊಂದು ಆವರಣ ಅಂತೀವಲ್ಲ ಕಾಂಪೌಂಡ್ ಆವರಣ ಅಂತೀವಲ್ಲ ಅದಕ್ಕೆ ಸುತ್ತಕೊಂಡಿದೆ ಅಂತ ಅರ್ಥ. ಸುತ್ತುವರಿ ವರೆದಿರ್ತಕ್ಕಂಥದ್ದು ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲಿ ಸ್ವಾಮಿ ಇಚ್ಛಾದು ಕೇವಲ ಜಡ ಪ್ರಕೃತಿ ಅದು ಚೈತನ್ಯ ಚೇತನ ಅಲ್ಲ ಕೇವಲ ಜಡ ಅಂದುಬಿಟ್ರು ಸ್ವಾರಸ್ಯ ನೋಡ್ರಿ. ಆ ಜಡ ಪ್ರಕೃತಿ ಬಂಧನ ಮಾಡ್ತದೆ ಅಂತಾರೆ. ಅದಕ್ಕೆ ದಾಸರಾಯರಂತಾರೆ ದಾಸರಾಯರು ತಿರುಳು ತಿಳ್ಕೋಬೇಕು. ಪ್ರಾರಬ್ಧಾವದೋ ದಾವದೋ ಏನು ಪ್ರಾರಬ್ಧ ಪ್ರಾರಬ್ಧ ಅಂತೀವಿ ಬ್ರಹ್ಮದೇವರಿಗೂ ಪ್ರಾರಬ್ಧದೆ ಸುಖ ಪ್ರಾರಬ್ಧ ಒಂದು ನೂರು ವರ್ಷ ನೂರು ವರ್ಷ ಏನಂತೆ ಅವರಿಗೆ ಇನ್ನೂರು ಕಲ್ಪ ಸಾಧನ ಒಂದು ನೂರು ವರ್ಷ ನೂರು ಕಲ್ಪ ವರ್ಷ ಅಲ್ಲ ನೂರು ಬ್ರಹ್ಮಕಲ್ಪಗಳು ಸುಖ ಪ್ರಾರಬ್ಧ ಅದರ ಎಲ್ಲರಿಗೂ ಉಂಟು ಪ್ರಾರಬ್ಧ. 50% ವಿಶೇಷ ಅಪರೋಕ್ಷಕ ಸಾಧನ 50% ಪ್ರಾರಬ್ಧ ಭೋಗ. ಏನು ಹೇಳಕ್ಕೆ ಬಂದೆ ಜಡವಾಗಿರ್ತಕ್ಕಂಥ ಪದಾರ್ಥ ದಾಸರಾಯರು ಅನೇಕ ಸುಳಾದಿಯೊಳಗೆ ಪ್ರಶ್ನೆ ಮಾಡ್ತಾರೆ ದೇವರನ್ನ ಏನು ಸ್ವಾಮಿ ಯಾರನ್ನ ಮೋಸ ಮಾಡಬೇಕು ಅಂತ ಯಾರನ್ನ ಟೊಪ್ಪಿಗೆ ಹಾಕ್ಬೇಕಂತ ಮಾತಾಡ್ತಿದೆ. ನಾವು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ ಶಿಷ್ಯರು ಮರೆಯಬೇಡ ನಮಗೇನಾದರೂ ನೀನು ಮೋಸ ಮಾಡಿ ಅಜ್ಞಾನದೊಳಗೆ ಬಂಧನ ಮಾಡ್ತಿ ಅಂತಾದರೆ ನಾವೊಂದು ಸಭಾ ಕರಿತೇವೆ ಶ್ರೀಮದಾಚಾರ್ಯ ಅಧ್ಯಕ್ಷತೆಯೊಳಗೆ ಪದ್ಮನಾಭತೀರ್ಥರೇ ಮೊದಲಾಗಿರ್ತಕ್ಕಂಥ ಜ್ಞಾನಿವರಿಯನ್ನೇ ಕರಿತೀವಿ ಒಂದು ಕಡೆ ಕೂಡಿಸ್ತೀವಿ ಅವ್ರನ್ನ ಇನ್ನೊಂದು ಕಡೆ ಪುರಂದರದಾಸರೇ ಮೊದಲಾಗಿರ್ತಕ್ಕಂಥ ಹರಿದಾಸರ ಕರಿತೀವಿ ಅಲ್ಲಿ ಮಾತಾಡು ಅಂತ ಕೇಳ್ತಾರೆ ದೇವರು. ತಾತ್ಪರ್ಯ ಏನಂದರೆ ಯಥಾರ್ಥ ಜ್ಞಾನದಿಂದ ದೇವರನ್ನು ಒಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಎಂಬ ತಾತ್ಪರ್ಯ. ಅದೇ ಯಾಕೆ ಆದರೆ ಏನಾಯ್ತೀಗ ಈ ಪ್ರಾರಬ್ಧ ಅದು ಜಡ ಪ್ರಕೃತಿ ಜಡ ಚೇತನನ್ನು ಬಂಧಿಸುವುದು ಹೇಗೆ ಅಂತಾರೆ ದಾಸರಾಯರು. ಚೇತನ ಇಸ್ ಗ್ರೇಟರ್ ದೆನ್ ಜಡ. ಚಿತ್ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನಯುಕ್ತವಾಗಿರ್ತಕ್ಕಂಥದ್ದು ಯಾವುದು ಅದು ಚೇತನ. ಇದು ಜಡ ಜ್ಞಾನನೇ ಇಲ್ಲ ಇದು ಮ್ಯಾಟರ್. ಹೌ ಕ್ಯಾನ್ ಮ್ಯಾಟರ್ ಬೈಂಡ್ ಚೇತನ ಹೈಲಿ ಇಂಪಾಸಿಬಲ್. ಮತ್ತು ಬೈಂಡ್ ಮಾಡಿದಲ್ಲ ಅಂದರೆ ಭಗವದ್ ಇಚ್ಛೆಯಲಿ ಅವನ ಇಚ್ಛಾ ಅಂಬೋದು ಭಗವದ್ ಇಚ್ಛಾವರ್ಕ ಮೊದಲು ಆಮೇಲಕ್ಕೆ ಮಮ ಮಾಯಾ ದುರತ್ಯಯ ಅಂತಾಳೆ ಲಕ್ಷ್ಮೀ ಗೀತಾ. ಮಾಯಾ ನನ್ನ ಹೆಂಡತಿ ಮಾಯಾದೇವಿ ಮಾಯಾದೇವಿ ಲಕ್ಷ್ಮೀದೇವಿ ಅವಳಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ಜಡ ಪ್ರಕೃತಿ ಅವಳಿಗೆ ಚಿತ್ ಪ್ರಕೃತಿ ಅಂತ ಕರೆದಿದ್ದಾರೆ. ಅವಳಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ತ್ರಿಗುಣಾತ್ಮಕ ಮೂಲ ಪ್ರಕೃತಿ ಅದು ಮಾಯಾ. ಅದರ ತದ್ವಾರ ಬಂಧನ ಮಾಡ್ತಾಳೆ. ಫಸ್ಟ್ ಭಗವದ್ ಇಚ್ಛಾ ಆಮೇಲೆ ಆ ಭಗವದ್ ಇಚ್ಛಾ ಕ್ಯಾರಿ ಅವಳು ಎಕ್ಸಿಕ್ಯೂಟ್ ಮಾಡ್ತಾಳೆ ಲಕ್ಷ್ಮೀದೇವಿ. ಚಿತ್ ಪ್ರಕೃತಿ ಹೇಗೆ ಮಾಡ್ತಾಳೆ ತನ್ನ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ತ್ರಿಗುಣಾತ್ಮಕ ಪ್ರಕೃತಿಯಿಂದ ಬಂಧನ ಮಾಡ್ತಾಳೆ ಅಂತ ತಿಳ್ಕೋಬೇಕು. ಆದ ಕಾರಣ ಕೇವಲ ಜಡಪ್ರಕೃತಿಗೆ ಚೇತನನ್ನು ಬಂಧಿಸುವಂಥ ಸಾಮರ್ಥ್ಯ ಇಲ್ಲ ಅಂಬುದು ಚೆನ್ನಾಗಿ ಸಾಧಕರು ಮನದಟ್ಟಿ ಮಾಡಿಕೊಂಡ್ರೆ ಸಾಧನ ಆಗ್ತದೆ. ಇಲ್ಲಾಂದ್ರೆ ಪ್ರಾರಬ್ಧ ಪ್ರಾರಬ್ಧ ಅಂತಿ ಪ್ರಾರಬ್ಧವದು ದಾವದು ನಿನ್ನ ಇಚ್ಛೆ ಇಲ್ಲದಂತ ದಾಸರಾಯರು. ಪ್ರಾರಬ್ಧ ಪ್ರಾರಬ್ಧ ಅಂತೇಳಿ ನೀನು ತಪ್ಪಿಸ್ಕೋಬೇಡ ಅಂತಾರೆ ದಾಸರಾಯರು. ಪ್ರಾರಬ್ಧ ಗಂಟಾಗಿ ನನಗೆ ಪ್ರಾರಬ್ಧ ಗಂಟಾಗಿ ನೀನು ಎಸ್ಕೇಪ್ ಆಗ್ತಾ ಇದ್ದೀಗ ಸ್ವಾಮಿ ಆಚಾರ್ಯರು ಮತ್ತೆ ಕರಿತೀವಿ ನಾವು ಅವರ ಮುಂದೆ ಮಾತಾಡು ಅಂತ ಹೇಳ್ತಾರೆ. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶತಿ ಪೊಂದಿ ಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದಿಚ್ಛೆಯಲಿ ಕೇವಲ ಜರ ಪ್ರಕೃತಿ ಅದು ಇದಕ್ಕೆ ಅಧಿದೇವತೆಯು ಮಹಲಕುಮಿ ಮಹಲಕುಮಿ ಎನಿಪಾಳು ಆ ವಿರಜಯ ಸ್ನಾನ ಪರ್ಯಂತರದಿ. ಸಾಧನೆಲ್ಲ ಮುಗಿದು ಚರ್ಮದೇಹಗಳು ಹೋಗಿ ಜೀವನ ಮುಕ್ತಾವಸ್ಥೆ ಇದ್ದು ಬ್ರಹ್ಮದೇವರ ಸಂಗಡ ಈ ಕಲ್ಪದಲ್ಲಿ ಯಾರು ಮುಕ್ತರಾಗ್ತಕ್ಕಂಥವರಿದ್ದಾರೋ ಅವರು ಕರೆದುಕೊಂಡೋಗಿ ವಿರಜಾ ನದಿ ಅಂತ ಒಂದು ನದಿ ಉಂಟು ಶ್ರೀರಂಗದಾಗಿರ್ತಕ್ಕಂಥ ಕಾವೇರಿ ನದಿ ವಿರಜಾ ಅಂತ ನೋಡಿ ವೈಕುಂಠದ ರೆಪ್ಲಿಕಾದು ಎಲ್ಲ ವೈಕುಂಠ ಬೇರೆಲ್ಲ ಶ್ರೀರಂಗ ಸುತ್ತಮುತ್ತಲು ಪ್ರದೇಶ ಬೇರೆ ಎಲ್ಲ ಅದನ್ನ ಹೋಲಿಸಿ ಇದಂತ ಹೇಳಬೇಕಾವಲ್ಲ. ಅದು ನೋಡಿಬಿಟ್ರೆ ವೈಕುಂಠ ನೋಡಿದಂತೆ ಆಗ್ತದೆ ಅರ್ಥ ಮಾಡಿಕೊಂಡು. ಆ ವಿರಜಾ ನದಿ ಪರ್ಯಂತರವಾಗಿ ಆ ವಿರಜಾ ನದಿ ಕರ್ಕೊಂಡೋಗಿ ಅಲ್ಲಿ ಮುಕ್ತಿಯೋಗ್ಯ ಜೀವನ ಸ್ನಾನ ಮಾಡಿಸ್ತಾ ಅದ್ರಾಗ ಅದ್ದುತ್ತಾರೆ. ಅವಗಾಹನ ಸ್ನಾನ ಮಾಡಿದ ಕೂಡಲೇ ಇದೇನಪ್ಪ ಅಂದರೆ ಒಳ್ಳೆ ಮೆತ್ತಗೆ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಪದಾರ್ಥ ಕಾಯಿ ಕಾಯಿನ ಸುಟ್ಟಿರ್ತೀವಿ, ಸುಟ್ಟುಬಿಟ್ಕೊಳ್ಳಿ ಪ್ರೆಸ್ ಮಾಡಿದ್ಕೊಳ್ಳಿ, ಒಳಗಿನ ಮಾವಿನಕಾಯಿ ಇಟ್ಕೊಳ್ರಿ, ಮಾವಿನಕಾಯಿನ ಸುಟ್ಟು ಅದ್ರ ಉಪ್ಪಿನಕಾಯಿ ಮಾಡಬೇಕು, ಗೊಜ್ಜು ಮಾಡಬೇಕು, ಸಾರು ಮಾಡಬೇಕು ಅಂತಂಬರು ಹೆಣ್ಮಕ್ಳು ಸುಟ್ಟು ಬಿಡಬೇಕು, ಅದಕ್ಕೆ ಬೆಂಕಿ ಮೇಲೆ ಸುಟ್ಟುಬಿಡಿ ಪ್ರೆಸ್ ಮಾಡಿಬಿಡಿ ಗುಳುಕ್ ಅಂತೇಳಿ ಬೀಜ ಹೊರಗೆ ಬಂದು ಬಿಡ್ತದೆ. ಹೇಗೋ ಅದರಂತೆ ಈ ಜೀವ ಹೊರಗೆ ಬಂದು ಬಿಡ್ತಾನೆ, ಈ ಲಿಂಗ ಶರೀರ ಅಂಬೋದೇ ಅದರಲ್ಲಿ ಇದ್ದು ಬಿಡ್ತದೆ ಅಂತ ಅರ್ಥ. ಆ ವಿರಜಯ ಸ್ನಾನ ಪರ್ಯಂತರದಿ ಹತ್ತಿಹುದು, ಹತ್ತಿಕೊಂಡಿರ್ತದೆ ಅದು ಪರಮಾತ್ಮನ ಬಂಧಕ ಶಕ್ತಿ. ಕೆಲವು ಕಡೆ ಪರಮಾತ್ಮನೇ ತನ್ನ ಸ್ವೇದರ್ ತನ್ನ ಬೆವರಿನ ರೂಪದಿಂದ ಅಂತ ಕೆಲವು ಕಡೆ ವಾಕ್ಯ ಉಂಟು. ಕೆಲವು ಕಡೆ ರಮಾದೇವಿ ತನ್ನ ಇಚ್ಛಾದಿಂದ ತನ್ನ ಬೆವರು ಅಂತಂಬು ಒಂದು ಗಮ್ಮಿ ಸಬ್ಸ್ಟೆನ್ಸ್ಲಿಂದ ಈ ಜೀವಕ್ಕೆ ಅದಕ್ಕೆ ಸಾವಕಾಶ ಇದ್ದಿದ್ದರೆ ನಿರವಕಾಶ ಮಾಡಿಬಿಡ್ತಾರೆ ಅಂತ ಹತ್ತುಕೊಳ್ಳ ರೀತಿಗಳು ಮಾಡಿಬಿಟ್ರೆ ಆಗ ಜೀವನ ಬಗ್ಗೆ ನಾನು ಚೇತನ ಇದ್ದೀನಿ, ಚಿದಾನಂದಾತ್ಮಕನಾಗಿದ್ದೀನಿ, ಸಚ್ಚಿದಾನಂದಾತ್ಮಕನಾಗಿ ಬಿಂಬರು ಪರಮಾತ್ಮಕ್ಕೆ ನಾನು ಪ್ರತಿಬಿಂಬ ಇವೆಲ್ಲ ಮರೆತು ಹೋಗ್ತದೆ. ಅದು ಪುನಃ ವ್ಯಾಪಿಸಿಕೊಳ್ಳೋದೇ ಸಾಧನ. ಇನ್ನು ಅದರಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ. ಲಿಂಗ ಶರೀರದ್ದು ಆರಧಿಕ ದಶಕಲೆಗಳುಳ್ಳ ಶರೀರ, ಆರಧಿಕ ದಶಕಲೆಗಳುಳ್ಳ ಶರೀರ ಅನಿರುದ್ಧಗಳ ಮಧ್ಯದಿ. ಆರಧಿಕ ದಶೆಗಳುಳ್ಳ ಶರೀರ ಬೇರೆ, ಅನಿರುದ್ಧ ಬೇರೆ ಮಾಡಬೇಕು ಅರ್ಥಕ್ಕೆ. ದಯವಿಟ್ಟು ಗಮನಿಸ್ರಿ, ಹಾಗೆ ಕಾಮಗಳು ಹಾಕ್ಕೋಬೇಕು, ಇಲ್ಲದ ಹಾಗೆ ಹೋದ್ರೆ ಏನು ಅರ್ಥ ಆಗೋದಲ್ಲ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಅರ್ಥ ಆಗ್ತದೆ. ಆರಧಿಕ ದಶಕಲೆಗಳುಳ್ಳ ಶರೀರ ಅನಿರುದ್ಧಗಳ ಮಧ್ಯದಿ ಸೇರಿ ಇಪ್ಪವು ಜೀವ ಪರಮಾಚ್ಛಾದಿಕ ದ್ವಯವು, ಜೀವ ಪರಮಾಚ್ಛಾದಿಕ ದ್ವಯವು. ಜೀವಾಚ್ಛಾದಿಕ ಅಂಬುದು ಒಂದು ಆಚ್ಛಾದನ, ಆಚ್ಛಾದನದ ಕವರ್, ದಾಟ್ ವಿಚ್ ಬೈಂಡ್ಸ್ ಅಂತ ಅರ್ಥ, ಕವರ್ ಅಂತ ಅರ್ಥ. ನಾವೊಂದು ಮುಸುಕು ಹಾಕಿಬಿಟ್ಟು ದೊಡ್ಡ ಕಂಬಳಿ ತಂದು ನನ್ನ ತಲೆ ಮೇಲೆ ಹಾಕಿಬಿಟ್ಟು ಮುಚ್ಚಿಬಿಟ್ರೆ ನಾನು ಯಾರಂಬುದು ಗುರುತಾಗೋದಲ್ಲ. ಅದರಂತೆ ಜೀವನನ್ನು, ಜೀವನ ಪರಿಜ್ಞಾನ ಜೀವನಿಗೆ ಮಾಡಿಕೊಡದೆ ಅವನು ಯಾರು ಎಂಬುದು ತಿಳಿಸದೇ ಇರತಕ್ಕಂಥ ಒಂದು ಕವರ್ ಹಾಕಿಬಿಟ್ಟಿದ್ದಾನೆ. ಅದಕ್ಕೆ ಜೀವಾಚ್ಛಾದಿಕ ಅಂತ ಅರ್ಥ. ಆಚ್ಛಾದಿಕ ಅಂದರೆ ಕವರ್ ಮಾಡೋದು, ಹಚ್ಚರ ಹೊದ್ಕೊಂಬೋದು ಹೊದ್ಕೊಂಬೋದು. ಇನ್ನೊಂದು ಪರಮಾಚ್ಛಾದಿಕ ಅಂತ ಇನ್ನೊಂದು ಎರಡು. ಪರಮಾಚ್ಛಾದಿಕ ಅಂದರೆ ಬಿಂಬರೂಪಿ ಪರಮಾತ್ಮ ಪರಿಚಯ ಆಗಬಾರದು, ಆಗದಂತೆ ಅದು ಪ್ರತಿಬಂಧನ ಮಾಡ್ತದೆ ಅಂತ. ಎರಡು ಆಚ್ಛಾದಿಕ ದ್ವಯಗಳು, ಅವು ಕೇವಲ ಜಡ ಪ್ರಕೃತಿ, ಅದು ಕೂಡ ಚೇತನಲ್ಲ, ಭಗವಂತ ಹಾಕಿರ್ತಾನೆ ಅದನ್ನು. ಜೀವ ಪರಮಾಚ್ಛಾದಿಕ ದ್ವಯವು ಬಾರದಂದದಿ ದಾನವರನ ಅತಿ ದೂರ ಕೈಸುತ ಶ್ರೀ ಜನಾರ್ದನ ಮೂರು ಗುಣದೊಳಗಿಪ್ಪನೆಂದಿಗೂ ಇಪ್ಪನೆಂದಿಗೂ ತ್ರಿವೃತು ಎಂದೆನಿಸಿ. ಈ ಪ್ರಕಾರ ಆರಧಿಕ ದಶಕಳೆಗಳು, ಹದಿನಾರು ಕಳೆಗಳು ಅಂದರೆ ಹದಿನಾರು ತತ್ವಗಳು ಅಂತ ಅರ್ಥ. ಒಂದು ಅರ್ಥದಿಂದ ಕಳ ಅಂತಾರೆ, ತತ್ವ ಅಂತಾರೆ, ಏನು ಬೇಕಾದ ಕರ್ಕೊಳ್ಳಿ. ಆರಧಿಕ ಅಂದರೆ ಆರು ಪ್ಲಸ್ ಅಧಿಕ ಹತ್ತು, ದಶ ದಶ ಅಂದರೆ ಹತ್ತು ಪ್ಲಸ್ ಸಿಕ್ಸ್, ಹದಿನಾರು ಕಳೆಗಳು ಅಂತಾಯಿತು. ಈ ಲಿಂಗ ಶರೀರದೊಳಗೆ ಮೂರು ಲೇಯರ್ಸ್ ಇರ್ತವೆ. ಉತ್ತಮಾಧಿಕಾರಿಗಳಲ್ಲಿ ಮುಕ್ತಿಯೋಗ್ಯ ಅಧಿಕಾರಿಗಳಿಗೆ, ಮುಕ್ತಿಯೋಗ್ಯ ಸ್ವರೂಪತಃ ಮುಕ್ತಿಯೋಗ್ಯರು ಯಾರಿರ್ತಾರೆ ಅವರಿಗೆ ಸ್ವರೂಪದಿಂದ ಹೊರಗೆ ಬರುವ ಕಾಲಕ್ಕೆ ಫಸ್ಟ್ ಲೇಯರ್ ಸತ್ವಾದ ಲೇಯರ್, ಸತ್ವಾವರ್ಕ ಅಂತ ಕರಿತಾ ಇದ್ದಾರೆ. ಈ ಶಬ್ದಗಳೇ ಕೇಳಕ್ಕೆ ಸಿಗೋದಿಲ್ಲ, ಇವೆಲ್ಲ ಏನದೇ ದಾಸ ಸಾಹಿತ್ಯದಲ್ಲಿ ಹೆಚ್ಚಿಗೆ ಪ್ರಕಟವಾಗಿವೆ. ಆಚಾರಶಾಸ್ತ್ರ ಇವೆ, ಅವ್ರು ಹೇಳೋ ಪ್ರಸಂಗ ಭಾಳ ಕಡಿಮೆ ಬರ್ತದೆ, ಹೀಗಿರ್ತಕ್ಕಂಥದ್ದು ಅದನ್ನು ಹೇಳೋರು ಕೂಡ ಕಡಿಮೆ. ಇದೆಲ್ಲ ಕೇವಲ ಉಪಾಸನಾ ಪರವಾಗಿರ್ತಕ್ಕಂಥ ಕೃತ, ಕಾನ್ಸಂಟ್ರೇಟೆಡ್ ಕ್ಯಾಪ್ಸೂಲ್ ಪರಮಾತ್ಮನ ಧ್ಯಾನಾದಿಗಳನ್ನು ಮಾಡಿ ಹೃದಯಗಳು ಬಿಂಬರೂಪಿ ಪರಮಾತ್ಮನ ತರಿಸ. ಸಕಲ ಉಪನಿಷತ್ ರಹಸ್ಯ ಬೇರೆ ಅಲ್ಲ, ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ ಅಂತ ಅರ್ಥ. ಆದ ಕಾರಣ ಮೊದಲು ಸತ್ವಾವರ್ಕ, ಅದರ ಮೇಲೆ ರಜೋವರ್ಕ, ಅದರ ಮೇಲೆ ತಮೋವರ್ಕ ಇರ್ತದೆ. ಸ್ವರೂಪದಿಂದ ಹೊರಗೆ ಬರೋ ಕಾಲಕ್ಕೆ ಇದು, ಹೊರಗಲಿಂದ ಒಳಗೆ ಹೋಗೋ ಕಾಲಕ್ಕೆ ಮೊದಲು ತಮೋವರ್ಕ ಹತ್ತದೆ, ಆಮೇಲೆ ರಜೋವರ್ಕ, ಆಮೇಲೆ ಸತ್ವಾವರ್ಕ. ಇಲ್ಲಿ ಲಿಂಗ ಶರೀರ ಮುಗಿತು, ಅದರ ಒಳಗೆ ಇದ್ದಾನೆ ಜೀವ. ಹೀಗೆ ತಿಳ್ಕೋಬೇಕು. ಅದರೊಳಗಿರ್ತಕ್ಕಂಥ ಸತ್ವಾವರ್ಗದೊಳಗೆ ಏನಿದೆ, ಹದಿನಾರು ತತ್ವಗಳು ಕೂಡಿಸ್ಬೇಕಲ್ಲ. ಫಸ್ಟ್ ಸತ್ವಾವರ್ಗದೊಳಗೆ ಮನಸ್ಸು ಎಂಬ ಇಂದ್ರಿಯ ಇದೆ, ಆಮೇಲಕ್ಕೆ ರಜೋ ಆವರ್ಗದೊಳಗೆ ಹತ್ತು ಇಂದ್ರಿಯಗಳಿವೆ, ಆಮೇಲಕ್ಕೆ ತಮೋ ಆವರ್ಗದೊಳಗೆ ಪಂಚ ತನ್ಮಾತ್ರಗಳಿವೆ. ಶಬ್ದ ಸ್ಪರ್ಶ ರೂಪ ರಸಗಂಧ, ಶಬ್ದ ಕಿವಿಗೆ ಅದು ಆಬ್ಜೆಕ್ಟು, ಕಿವಿಗೆ ಕಿವಿಲಿಂದ ಏನು ಕಿವಿ ಎಂಬುದು ಇಂದ್ರಿಯ, ಶಬ್ದ ನಾನು ಮಾತಾಡ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಿ, ಶಬ್ದ ಈ ಶಬ್ದ ಅದರದ್ದು ಆಬ್ಜೆಕ್ಟು. ಕಿವಿಯಿಂದ ಏನು ಕೆಲಸ ಆಗ್ತದೆ, ಮಾತಾಡಿದ ಶಬ್ದ ಒಟ್ಟು ಏನು ಶಬ್ದ ಸೌಂಡ್ ಕೇಳ್ತದೆ,
ಅದೇ ಪ್ರಕಾರ ಕಣ್ಣಿಗೆ ರೂಪ ವಿಷಯ, ಕಣ್ಣಿನಿಂದ ರೂಪ ವಿಷಯ, ತ್ವಗೇಂದ್ರಿಯಿಂದ ಸ್ಪರ್ಶ. ಕೈ ಮುಟ್ಟಿದರೆ ಒಂದನ್ನು ಯಾರೋ ಮುಟ್ಟಿದ್ರು, ಥಂಡಿ ಹತ್ತಿತು, ಬಿಸಿ ಹತ್ತಿತು, ಇದು ತ್ವಗೇಂದ್ರಿಯಕ್ಕೆ ಆಗ್ತಕ್ಕಂಥ ಜ್ಞಾನ, ಸ್ಪರ್ಶ ಜ್ಞಾನ ಅಂತ ಕರೀತಾರೆ. ಇವೆಲ್ಲ ಪಂಚ ತನ್ನ ಮಾತ್ರ, ಆ ಇಂದ್ರಿಯಗಳ ಮಾತ್ರ ಅಂತ ಹೀಗೆಲ್ಲ ಉಂಟು ಡೀಟೇಲ್ಸ್. ಆದ ಕಾರಣ ಏನಾಯಿತು, ನಾಲಿಗೆ ಇದೆ, ಜಿಹ್ವ ರುಚಿಯನ್ನು ಗ್ರಹಣ ಮಾಡ್ತದೆ. ರುಚಿ ಎಂಬುದು ಆಬ್ಜೆಕ್ಟು, ನಾಲಿಗೆ ಎಂಬ ಇಂದ್ರಿಯಕ್ಕೆ. ಹೀಗೆ ಆ ಐದು ಜ್ಞಾನೇಂದ್ರಿಯಗಳಿಗೆ ವಿಷಯವಾಗಿರ್ತಕ್ಕಂಥದ್ದಕ್ಕೆ ತನ್ನ ಮಾತ್ರ ಅಂತ ಕರೀತದೆ ಶಾಸ್ತ್ರದೊಳಗೆ. ಆ ತನ್ನ ಮಾತ್ರಗಳು ಇರ್ತಕ್ಕಂಥ ಸ್ಥಾನ ಯಾವುದು, ಆ ತಮೋಲೇಯರು, ತಮೋ ವರ್ಗ ಅಂತ ತಿಳ್ಕೋಬೇಕು. ಆರಧಿಕ ದಶಕಳೆಗಳುಳ್ಳ ಶರೀರ ಅನಿರುದ್ಧಗಳ ಮಧ್ಯದಿ ಅಂದ್ರೆ ಈಗ ಅದಕ್ಕೆ ಲಿಂಗ ಶರೀರದ ಮೇಲೆ ಈ ಮೂರು ಲೇಯರ್ಲಿಂದ ಕೂಡಿರ್ತಕ್ಕಂಥದ್ದು ಲಿಂಗ ಶರೀರ ಸ್ವರೂಪದ ಮೇಲೆ. ಅದರ ಅದಾದ ಬೆಳಕ ಅನಿರುದ್ಧ ಶರೀರ ಅಂತ ಇನ್ನೊಂದಿದೆ. ಅನಿರುದ್ಧ ಶರೀರಕ್ಕೂ ಲಿಂಗ ಶರೀರಕ್ಕೂ ಮಧ್ಯ ಇನ್ನ ಎರಡು ಲೇಯರ್ ಪರದಾಗಳು. ಶ್ರೀ ವೈಷ್ಣವರು ಪೂಜೆ ಮಾಡ್ತಕ್ಕಂಥ ಗುಡಿ ಒಳಗೆ ಕಟ್ಟನ್ನು ಎಳೆದು ಬಿಡ್ತಾರೆ ನೋಡ್ರಿ, ಅದು ಕಟ್ಟನ್ನು ಎಂಬುದು ಬೇರೆ ಅಲ್ಲ, ಈ ಪರದಾಗಳು ಬೇರೆ ಅಲ್ಲ, ಲೇಯರ್ ಬೇರೆ ಅಲ್ಲ. ದೇವರ ಪೂಜಾ ಅಭಿಷೇಕ ವಿಷಯ ಮಾಡೋ ಕಾಲಕ್ಕೆ ಕಟ್ಟನ್ನು ಎಳೆದು ಬಿಡ್ತಾರೆ. ಆಗ ದೇವರು ಲಿಂಗ ಶರೀರ ಮತ್ತು ಅನಿರುದ್ಧ ಶರೀರದ ಮಧ್ಯ ಎರಡು ಕಟ್ಟನ್ನು ಎಳೆದು ಬಿಟ್ಟಿದ್ದಾನೆ. ಒಂದು ಜೀವನಿಗೆ ಹಾಕಿಬಿಟ್ಟಿದ್ದಾನೆ ಮುಸುಗು, ಇನ್ನೊಂದು ತಾನೊಂದು ಮುಸುಗು ಹಾಕಿಕೊಂಡು ಕೂತ್ಕೊಂಡು ಬಿಟ್ಟಿದ್ದಾನೆ. ಹೀಗೆ ತಿಳ್ಕೋಬೇಕು. ಅದು ಏನು ಎಂಬುದು ಒಳಗೆ ಗುರುಗಳಿಂದ ಅನುಗ್ರಹೀತರಾಗಿ ಸ್ವಲ್ಪ ಮನನ ಚಿಂತನ ಧಾರಣ ಧ್ಯಾನ ಮಾಡಲು ಶುರುವಾದರೆ ಅದರ ಒಳಗಿಂದ ಏನೇನೋ ಕಾಣಿಸ್ತದೆ, ಕಂಡ ಕಾಲಕ್ಕೆ ಏನೆಂಬುದು ತಿಳಿಬಹುದು ನಾವು. ಜೀವ ಪರಮಾಚ್ಛಾದಿಕ ದ್ವಯವು ಎರಡು ಅಂತ ಅರ್ಥ. ಜೀವಾಚ್ಛಾದಿಕ ಒಂದು, ಪರಮಾಚ್ಛಾದಿಕ ಒಂದು. ಯಾಕೆ ಹಾಕಿದ್ದಾನೆ, ಬಾರದಂದದಿ ದಾನವರನ ಅತಿ ದೂರ ಗೈಸುತ್ತಾ. ಈ ದಾನವರು ಹೊಂಚಾಕ್ಕೊಂಡಿರ್ತಾರೆ ಯಾವಾಗಲೂ. ದಾನವರಿಗೆ ಇಷ್ಟು ಕಸಿ, ಇಷ್ಟು ಸಿಟ್ಟಲ್ಲ ಈ ಮುಕ್ತಿಯೋಗ್ಯ ಜೀವನ ಮೇಲೆ. ಎಲ್ಲಿದ್ದಾರೆ ಅವರು, ಒಳಗೆ ಇದ್ದಾರೆ. ತತ್ವಾಭಿಮಾನಿ ದೈತ್ಯರು ಅನಿರುದ್ಧ ಶರೀರದೊಳಗಿದ್ದಾರಪ್ಪ. ಅವ್ರು ಹೇಗಾದರೂ ಮಾಡಿ ಒಳಗೆ ಅನಿರುದ್ಧ ಶರೀರದಿಂದ ಹೊರಗೆ ಬಂದು ಈ ಪೆನೆಟ್ರೇಟ್ ಮಾಡಿ ಈ ಜೀವನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ವಾಯುದೇವರು ದೇವರು ಕೂಡಿಕೊಂಡು ಅಲ್ಲಿ ಇದ್ದು ಬಿಟ್ಟು ಇವರು ಯಾರು ಬಂದಿರಬಾರದು ಅಂತೇಳಿ ಆ ಎರಡು ಪರದಾಗಲ್ಲಿ ಎಳೆದು ಬಿಟ್ಟಿದ್ದಾನೆ ಅಂತ ಅರ್ಥ. ಬಾರದಂದದಿ ದಾನವರನ ಅತಿ ದೂರ ಗೈಸುತ ಶ್ರೀ ಜನಾರ್ದನ ಮೂರು ಗುಣದೊಳಗಿಪ್ಪನೆಂದಿಗೂ. ಈ ಪ್ರಕಾರ ಇದ್ದಾನೆ ತ್ರಿವೃತು ಎಂದೆನಿಸಿ. ಆ ಮೂರುಗಳಿಂದ ಒಂಬತ್ತಾಗ್ತದೆ, ಒಂಬತ್ತಿಂದ ಇಪ್ಪತ್ತೇಳು ಆಗ್ತದೆ, ಇಪ್ಪತ್ತೇಳು ಇಂಟು ಮೂರು ಹೀಗೆ ಬೆಳಕಂತ ಹೋಗ್ತದೆ. ಅದೆಲ್ಲ ನಿಜವಾಗಿ ನಿಜವಾಗಿ ತಿಳ್ಕೊಳ್ತಕ್ಕಂಥದ್ದು. ಈಗ ಇಷ್ಟು ಡಿಸ್ಕ್ರಿಪ್ಷನ್ ಕೊಟ್ಟರು, ಇನ್ನೂ ಒಳ ಹೋಗಕ್ಕೆ ಇಷ್ಟೇ ಹೇಳಿ ಬಿಟ್ಬಿಟ್ರೆ ನಿಮಗೆ ಮತ್ತೆ ಕನ್ಫ್ಯೂಷನ್ ಬರ್ತದೆ. ಇನ್ನೂ ಬೇರೆ ಕಡೆ ಸುಳಾದಿಗಳೊಳಗೆ ಶಾಸ್ತ್ರದೊಳಗೆ ಕೆಲವು ಕಡೆ ಪ್ರಮೇಯಗಳು ಬರ್ತವೆ. ಇದರ ಮಧ್ಯ ಇನ್ನೊಂದು ಶರೀರದ ಅಂತ ಹೇಳ್ತಾರೆ. ಲಿಂಗ ಶರೀರಕ್ಕೂ ಅನಿರುದ್ಧ ಶರೀರಕ್ಕೂ ಮಧ್ಯ ಏನು ಅವ್ಯಕ್ತ ಶರೀರ ಅಂತ ಕರೆದಿದ್ದಾರೆ. ಅದೆಲ್ಲ ಉಂಟು. ಅದು ಲಿಂಗ ಶರೀರದ ಪ್ರಾಪರ್ಟೀಸ್ ತಗೊಂಡೆ ಇನ್ನೊಂದು ಶರೀರ ಅಂತಾರೆ. ಅದಕ್ಕೂ ಅನಿರುದ್ಧಕ್ಕೂ ಮಧ್ಯ ಅಂತ ಕೆಲವು ಕಡೆ ವಾಕ್ಯಗಳುಂಟು. ಅದ ಕಾರಣ ಒಟ್ಟಿ ಅಲ್ಲಿದೆ ಅಂತ ಇಷ್ಟು. ಅಲ್ಟಿಮೇಟ್ ಆಗಿ ಅನಿರುದ್ಧ ಶರೀರಕ್ಕೂ ಲಿಂಗ ಶರೀರಕ್ಕೂ ಮಧ್ಯ ಆದರು ಅನ್ರಿ. ಅನಿರುದ್ಧ ಶರೀರಕ್ಕೂ ಅವ್ಯಕ್ತ ಶರೀರಕ್ಕೂ ಮಧ್ಯ ಆದರು ಅಂದ್ರೂ ತಪ್ಪಿಲ್ಲ. ಈ ಪ್ರಕಾರ ಎರಡು ಲೇಯರ್ ಇದು, ಅವು ಎರಡು ಆವರಣಗಳಿವೆ. ಅದಕ್ಕೆ ಈ ಇಬ್ಬರು ಅಭಿಮಾನಿಗಳು ದೈತ್ಯರು ತಮೋ ಯೋಗ್ಯರಾಗಿರ್ತಕ್ಕಂಥ ಅಭಿಮಾನಿ ಸ್ತ್ರೀ ಜೀವರ್ನಲ್ಲಿಟ್ಟಿದ್ದಾನೆ ಭಗವಂತ. ಅದನ್ನು ರಕ್ಷಣೆ ಮಾಡಿಕೊಂಡಿರಬೇಕು. ಯಾವಾಗ ಗುರುಕ್ತ ಕ್ರಮದಿಂದ ಸಾಧನಾದಿಗಳನ್ನು ಮಾಡಿಕೊಂಡು ಪರಮಾತ್ಮನ ದರ್ಶನಕ್ಕೆ ಅತ್ಯಂತ ಸಾಮೀಪ್ಯ ಬಂದಿದ್ದಾನೋ ಚೇತನ ಜೀವ, ಅಂದ ಕಾಲಕ್ಕೆ ಭಗವಂತನ ಅಜ್ಞಾದಿಂದ ಒಂದನ್ನ ಒಂದಾಕಿ ಬಿಡ್ತಾನೆ, ಅಂದರೆ ಕಸರಿಸಿ ಬಿಡ್ತಾನೆ. ಆ ಜೀವಾಚ್ಛಾದಿಕ ಎಂಬ ಲೇಯರ್ ಹೋಗ್ತದೆ ಮೊದಲು. ಜೀವ ನಾನು ಯಾರೆಂಬ ಪರಿಜ್ಞಾನ ಆಗ್ತದೆ. ಜೀವ ನಾನು ಯಾರೆಂಬೋ ಜ್ಞಾನವನ್ನು ಮರೆ ಮಾಚಿರ್ತದೆ ಜೀವಾಚ್ಛಾದಿಕ. ಅದು ಪಕ್ವ ಸ್ಥಿತಿಗೆ ಹತ್ರ ಬಂದ ಕಾಲಕ್ಕೆ ಭಗವತ್ ಸಂಕಲ್ಪಾನುಸಾರ ವಾಯುದೇವರ ಆಜ್ಞಾದಿಂದ ಅದು ಸರಿದು ಬಿಡ್ತದೆ. ಸರಿದ ಕಾಲಕ್ಕೆ ಅಬ್ಬಾ, ನಾನು ಯಾರು, ಏನು ಸಮಾಚಾರ, ಎಲ್ಲಿ ಹುಟ್ಟಿದೆ, ಏನದೆ ನನ್ನ ಪದವಿ, ಯಾವುದು, ಯಾವ ಲೋಕದಲ್ಲಿ ಇರ್ತಕ್ಕಂಥವನು, ಯಾವ ಕಚ್ಚಾಗದ ಜೀವ ನಾನು ಎಂಬುದಾಗ್ತದೆ ಜೀವನ ಜ್ಞಾನ. ಆ ಬಳಿಕ ಅದು ಪರಮಾಚ್ಛಾದಿಕ ಹೋಗುವುದಲ್ಲ. ಪರಮಾಚ್ಛಾದಿಕನ ಹೇಗೆ ದೇವರ ದರ್ಶನ ಮಾಡಿಸ್ಬೇಕಂದ ಕಾಲಕ್ಕೆ ಶ್ರೀ ವೈಷ್ಣವರ ದೇವಸ್ಥಾನದೊಳಗೆ ಪರದಾ ಎಳೆದು ಬಿಟ್ಟರೆ ಅಬ್ಬಬ್ಬ ದೇವರು ಕಂಡ ಅಂತ ಆಗ್ತದೆ. ಒಳಗೆ ಬಿಂಬರೂಪಿ ಪರಮಾತ್ಮನ ದರ್ಶನ ಕೊಡುವ ಕಾಲಕ್ಕೆ ಪರದಾ ಎಳೆದು ಬಿಡ್ತದೆ. ಅದಕ್ಕೆ ವ್ಯಾಘುಟ್ಯ ಅಂತ ಕರೆದಿದ್ದಾರೆ ಟೀಕಾಕೃತ್ಪಾದರೆ ಮೊದಲು. ವ್ಯಾಘುಟ್ಯ ಅಂದರೆ ಅಪಸರಣಂ ಇತ್ಯರ್ಥ ಅಂತ ಬರೆದಿದ್ದಾರೆ. ಅದನ್ನು ಅಪಸರಣ ಅಂದರೆ ಸರಿಸೋದು, ಸ್ಕ್ರೀನನ್ನು ಎಳೆಯೋದು ಅಂತ ಅರ್ಥ. ಒಂದು ಬದಿಗೆ ಮಾಡಿದರೆ ಒಳಗಿರ್ತಕ್ಕಂಥ ಬಿಂಬರು ಪರಮಾತ್ಮ ಕಾಣುತ್ತಾನೆ. ಇಂದು ಕಿಲಿ ಕಿಲಿ ನಗುವ ವಿಜಯ ವಿಠಲ ಅಂತ ಇದ್ದಾರೆ ವಿಜಯದಾಸರು. ತಮಗೆ ಬಿಂಬರೂಪಿ ಪರಮಾತ್ಮನ ದರ್ಶನವಾದ ಕಾಲಕ್ಕೆ ಸಕಲ ಎಕ್ಸ್ಪೀರಿಯನ್ಸ್ ಹೇಳಿಕೊಂಡಿದ್ದಾರೆ ಮಹಾತ್ಮರು. ಇನ್ನು 5 ನಿಮಿಷ ಇದೆ, ಮುಗಿಸ್ತಾ ಇದ್ದೀನಿ. ಈ ಪ್ರಕಾರ ಲಿಂಗ ಶರೀರದ ವಿಚಾರ, ಅಲ್ಲಿದ್ದ ಅನಿರುದ್ಧ ಶರೀರದ ವಿಚಾರ ಹೇಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ನಿಮಗೇನೆಂದರೆ ಆ ದಾಸರಾಯರ ವಾಕ್ಯಗಳ ಪ್ರಮಾಣ ಸುಳಾದಿಗಳು ಕೊಟ್ಟಿದ್ದಾರೆ, ಅದನ್ನು ಓದಿ ಮುಗಿಸ್ತಾ ಇದ್ದೀನಿ. ಯಾಕಂದರೆ ದಾಸರಾಯರ ಸುಳಾದಿಗಳು ಎಷ್ಟು ಪ್ರಮೇಯ ಗರ್ಭಿತವಾಗಿದೆ ಎಂಬುದನ್ನು ನೀವು ಮನಗಾಣಬೇಕು, ಇಲ್ಲಾಂದರೆ ಅವಾಗೇ ಉಳಿದು ಬಿಡ್ತವೆ. ಅನೇಕ ಮಹಾತ್ಮರು ತಮ್ಮ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ ಈ ಗ್ರಂಥಗಳನ್ನು ಹೊರಗೆ ತಂದಿದ್ದಾರೆ. ಎಲ್ಲೇವರೆಗೂ ದಾಸ ಸಾಹಿತ್ಯವನ್ನು ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡೋದಿಲ್ಲ, ಅಲ್ಲೇವರೆಗೂ ಶ್ರೀಮದಾಚಾರ್ಯ ಶಾಸ್ತ್ರದ ಸೂಕ್ಷ್ಮ ಜ್ಞಾನ ಆಗುವುದಿಲ್ಲ, ಉಪಾಸನಾ ಕಿಳಿಯುವುದಿಲ್ಲ. ಅತಏವ ಭಗವಂತ ಎಲ್ಲರಿಗೂ ವಿಚಾರ ಮಾಡಿ ದಾಸರಾಯನ ಕಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಸಮಾಖ್ಯ ಮಾಡಿದರೆ ಬೇಗನೆ ಉದ್ಧಾರ. ಇಲ್ಲ, ಯೋಗ್ಯ ಉತ್ತಮ ಅಧಿಕಾರಿಗಳು ಆಚಾರ ಶಾಸ್ತ್ರದಿಂದ ಜ್ಞಾನ ಪಡ್ಕೊಳ್ತಕ್ಕಂಥ ಇದುಗಳು ಪಡ್ಕೊಳ್ಳಬಹುದು, ಪಡ್ಕೊಳ್ಳಕ್ಕೆ ಬರೋದಿಲ್ಲ ಎಂಬುದು ಅರ್ಥ ಮಾಡ್ಕೋಬೇಡ್ರಿ ನೀವು. ಇದನ್ನೂ ಕೂಡ ಟೀಕಾಟಿಪ್ಪಣಿ ಗ್ರಂಥ, ಇದು ಕೂಡ ವಿಶಾಲವಾಗಿರ್ತಕ್ಕಂಥ ಹೃದಯದ ವೈಶಾಲ್ಯ, ಅರ್ಥದ ವೈಶಾಲ್ಯತೆ ತೋರಿಸಿಕೊಡ್ತದೆ ಅಂಬೋ ಅಭಿಪ್ರಾಯದಿಂದ ತಿಳ್ಕೊಂಡ್ರೆ ಸಾಧಾರಣಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ. ಈಗ ಬಿಂದು ಬಿಂದುಗಳಲ್ಪ ಪರಮಾಣು ಸಮೇತ ಒಂದೊಂದು ಸೂಕ್ಷ್ಮ ತತ್ವ ಗಾಳಿಂದಾಲಿ ಮುಂದೆ ಕಾರ್ಯಗಳಯ್ಯ ಅನಿರುದ್ಧ ಶರೀರ ಪೊಂದಿಕೊಂಡಿಪ್ಪಾದು ಲಿಂಗಾದಂತೆ ಹಿಂದಾನಾಗಾಮ ಕೇಳಿ ಪ್ರಾಂತ್ಯ ಭಾಗಕ್ಕೆ ಸಂಬಂಧವಾಗಿಪ್ಪಾವು ಪ್ರಕೃತಿ ಎರಡೂ. ಇನ್ನ ಉಂಟು ಜೀವ ಪರಮಾಚ್ಛಾದಿ ಕಾವ್ಯಂದೆಂಬ ವಿಜಯರಾಯರ ಮಾತು, ಅದು ಜಗನ್ನಾಥರಾಯರ ಮಾತು, ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ವಿಜಯರಾಯರ ಮಾತು. ಹರಿದಾಸರ ಗ್ರಂಥಗಳು ಮಾತುಗಳು ಇವೆಲ್ಲ ಒಂದಕ್ಕೊಂದು ವ್ಯಾಖ್ಯಾನ ವ್ಯಾಖ್ಯೆಯ ಭಾವದಿಂದ ಹೊರಟಿವೆ. ಜೀವ ಪರಮಾಚ್ಛಾದಿಕಾವೆಂದೆಂಬ ನಾಮಗಳು ಜರತಮ ವರ್ಣ ಸಂಧಿ ಇದೆ ಲಿಂಗ ಅನಿರುದ್ಧ ಮಧ್ಯ ಬಂಧಕ ದುಷ್ಟ ಜನ ಅಲ್ಲಿ ಇಲ್ಲ, ಇವರ ದೈತ್ಯದ ಪ್ರವೇಶ ಇಲ್ಲ. ಇಂದೇರೆ ಅಜವಾಯು ಇವರ ಹೆಂಡಾರು ಆನಂದಾಭಿಮಾನಿಗಳು ಲಕುಮಿ ನಿತ್ಯ ಸಂದೇಹ ಗುಣಸಲ್ಲ ಅನಿರುದ್ಧ ದೇಹದಲ್ಲಿ ಬಂದು ಪ್ರವೇಶವಾದರು ತತ್ವರು. ಅನಿರುದ್ಧ ಶರೀರ ಹೆಡ್ ಕ್ವಾರ್ಟರ್ಸ್ ಯಾರಿಗೆ? ದೇವತೆಗಳಿಗೆ, ದೈತ್ಯಗಳು. ಅನಿರುದ್ಧ ಶರೀರ ಎಕ್ಸ್ಟರ್ನಲ್ ಲೇಯರ್ನೊಳಗೆ ತಮ್ಮ ದೈತ್ಯರಿರ್ತಾರೆ, ಇಂಟರ್ನಲ್ ಲೇಯರ್ ಒಳಗೆ ದೇವತೆ. ಬಟ್ ಇದು ಕೂಡ ತಾರತಮ್ಯ ತಿಳ್ಕೋಬೇಕು. ಎಲ್ಲರಿಗೂ ಅನಿರುದ್ಧ ಶರೀರದೊಳಗೆ ವಾಸ ಅಂತ ಹೇಳ್ಬಿಡ್ತಾರೆ ವಿದ್ವಾಂಸರು, ಸರಿಯಲ್ಲ ಅದು. ಅನಿರುದ್ಧ ಶರೀರದ ಔಟರ್ ಲೇಯರ್ ಒಳಗೆ ದೈತ್ಯರ ವಾಸ, ಇನ್ನರ್ ಲೇಯರ್ ಒಳಗೆ ಹೇಗೆ ಕುರುಕ್ಷೇತ್ರ ಇದ್ದ ಕಾಲಕ್ಕೆ ಸಾಯಂಕಾಲ 6 ಗಂಟೆ ಆಯಿತು, ಶಂಖನಾದ ಮಾಡಿಬಿಟ್ರು, ಇದ್ದಕ್ಕೆಲ್ಲ ಬಿಟ್ಟುಬಿಟ್ರು, ಡೇ ರಾಕ್ ರಿಟೈರ್ ಆಗ್ತಾ ಇದ್ದಾರೆ ಟೆಂಟ್ಸ್ಗೆ ಕ್ಯಾಂಪ್ಸ್ಗೆ. ಅದರಂತೆ ಏನಪ್ಪ ಅಂದರೆ ಪ್ರತಿ ವಿಶ್ವ ಎಚ್ಚರಿಕಾದ ಕಾಲಕ್ಕೆ ಜಾಗೃತಾವಸ್ಥೆ ಕಾಲಕ್ಕೆ ಸಕಲ ವ್ಯಾಪಾರಗಳು ಬ್ಯಾಟಲ್ ಫೀಲ್ಡ್ನಾಗ ಬಂದು ಕೌರವರು ಪಾಂಡವರು ಹೇಗೆ ಯುದ್ಧ ಮಾಡ್ತಾರೋ ಅದರಂತೆ ಬ್ಯಾಟಲ್ ಫೀಲ್ಡ್ ಈ ದೇಹಾಕ್ಯ ಪಂಚಭೌತಿಕ ಶರೀರಾಕ್ಯ ಕುರುಕ್ಷೇತ್ರಕ್ಕೆ ಬಂದು ಯುದ್ಧ ಮಾಡ್ತಾರೆ. ಒಳ್ಳೆಯ ಕರ್ಮದ ಪ್ರೇರಕರು ದೈತ್ಯ ದೇವತೆಗಳು, ಕೆಟ್ಟ ಕರ್ಮ ಪ್ರೇರ ದೈತ್ಯರು. ಕುರುಕ್ಷೇತ್ರ ಯುದ್ಧ ಬೇರೆಲ್ಲ, ಅದು ಅವತ್ತು ನಡೀತು, ಇದು ದಿನ ನಡೀತಾ ಇದೆ ಅಂತ ತಿಳ್ಕೋಬೇಕು. ಈ ಪ್ರಕಾರ ಒಂದು ಪ್ರವೇಶ ತಾತ್ವ ಒಂದು ಇಲ್ಲಿ ದುಷ್ಟ ಮಂದಿ ಗಾಳಿಬ್ಬಾರು ಸ್ತ್ರೀ ವಾಚಕಾರಯ್ಯ ಅಂದ ಅಂದಕ್ಕೆ ಅದಕ್ಕೆ ಅಭಿಮಾನಿಗಳಾಗಿರ್ತಾರೆ. ಸುಂದರ ಗುಣವುಳ್ಳ ವಾಣಿ ಭಾರತಿ ಗಿರಿಯನಂದನ ಶಚಿ ಇವರಿಗೆ ಇವರಿಗೆ ಪ್ರೇರಕರು, ಇವರೆಲ್ಲರೂ ಅವರಿಗೆ ಪ್ರೇರಣೆ ಮಾಡ್ತಾ ಇರ್ತಾರೆ. ಹಿಂದಿನ ಪರಮೇಶ್ವರಿ ಕಲ್ಪದಲ್ಲಿ ಆ ಗುಣದಿಂದ ಇರುವರು ಸಾಧನ ಮಾಡಿ ಬಂದು, ತಮೋಗುಣದಿಂದ ಸಾಧನ ಮಾಡಿ ಬಂದು ಈಗ ಈ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಭಿಮಾನಿಗಳಾಗಿದ್ದಾರೆ. ದ್ವಂದ್ವ ಆಚ್ಛಾದಿಕದಲ್ಲಿ ಸ್ತ್ರೀಯರು ನಿಂದು ಜೀವರಿಗೆ ಪ್ರತಿಕೂಲರವರು ಎಂದು ಹೇಳುತ್ತಾ ಮುಂದೆ, ಇದು ಮೂಲ ಕಾರಣ ಅವಿದ್ಯ ಧರ್ಮವು, ಇದು ಕಲಿ ಇರಲಿಕ್ಕೆ ಆವಾಸ ಸ್ಥಾನವಾಗಿದೆ, ಇದು ಮಹಾಪ್ರಬಲ ಸುಪ್ರಬಲ ಸೂತಕ ಪ್ರಾರಬ್ಧ ಒದಗಿ ಬಂದಾಗಲೂ ಕಲಿಯ ಒಡಗೂಡಿ ಅಧಿಕ ಅಧಿಕವಾಗಿ ವ್ಯಥೆಬಡಿಸುವುದು. ಮುದದಿಂದ ಬ್ರಹ್ಮಾಂಡ ಬಾಹಿರದಲ್ಲಿ ಇದ್ದ ತ್ರಿದಶರಲ್ಲಿ ಇವರ ಕಾರ್ಯವು ಕೊಳ್ಳದು, ಬಹಿಬ್ರಹ್ಮಾಂಡದ ಹೊರಗಡೆ ಸೃಷ್ಟಿಯಾಗ್ತದೆ. ಅಲ್ಲಿನದೆ ಅಸಂಸೃಷ್ಟ ತತ್ವ ಅಂತ ಕರೀತಾರೆ. ಅಲ್ಲಿ ಕಲ್ಯಾದಿ ದೇವ ದೈತ್ಯರ ಉಪಟಳ ಅಂಬುದಿಲ್ಲ, ತತ್ವಾಭಿಮಾನಿ ದೇವತೆಗಳ ಡ್ಯೂಟಿ ಡಿಸ್ಚಾರ್ಜ್ ಮಾಡೋ ಕಾಲಕ್ಕೆ, ಆನ್ ಡ್ಯೂಟಿ ಆಫೀಸರ್ಸ್ ಆಗಿರೋ ಕಾಲಕ್ಕೆ ಎಂಥ ಕನಿಷ್ಠ ದೇವತೆಯಾಗಿದ್ರು, ಕಲಿ ಮಹಾಪ್ರಬಲನಾಗಿದ್ದು ಅಲ್ಲಿ ಅವರ ಆಟ ನಡೆಯೋದಿಲ್ಲ. ತತ್ವಾಭಿಮಾನಿ ದೇವತೆಗಳ ಪೋರ್ಟ್ಫೋಲಿಯೋ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಆಗಿ, ತತ್ವದ ಕಾರ್ಯ ನಿರ್ವಾಹಕರಾಗಿ, ಬ್ರಹ್ಮಾಂಡದಲ್ಲಾದರೂ ಪಿಂಡಾಂಡದಲ್ಲಾದರೂ ಆ ವ್ಯಾಪಾರ ನಡೆಸೋ ಕಾಲಕ್ಕೆ ಕಲ್ಯಾದಿ ವ್ಯಾಪಾರ ಈ ದೇವತೆಗಳಲ್ಲಿ ಇಲ್ಲ ಎಂಬುದು ಸ್ಪಷ್ಟವಾಗಿ ತಿಳ್ಕೋಬೇಕು. ತ್ರಿದಶರಲ್ಲಿ ಇವರ ಕಾರ್ಯವೇ ಕೊಳ್ಳದು. ಪದ್ಮಕಲ್ಪದಲ್ಲಿ, ಪದ್ಮಕಲ್ಪ ಸೃಷ್ಟಿ ಅಂತಾರಲ್ಲ, ಶ್ವೇತವರಾಕಲ್ಪ ಸೃಷ್ಟಿ ಅಂತಾರಲ್ಲ, ಅದರಲ್ಲಿ ಮಾತ್ರ ಪದ್ಮಕಲ್ಪದಲ್ಲಿ ಪದುಮಜನಿಂದ ಪುಟ್ಟಿದ ಜೀವರಾಜ ಬ್ರಹ್ಮದೇವರಿಂದ ಹುಟ್ಟಿರ್ತಕ್ಕಂಥ ಜೀವರಾಜಿಗೆ ವ್ಯಥೆ ಕಾರಣವೆನ್ನೀ. ಇದಕ್ಕಿಂತ ಮೇಲೆ ಅವತಾರ ಧರ್ಮದಲ್ಲಿ ತದುಪರಿ ಮನುಜರಿಗೆಂತೂ ಪೇಳುವುದೇನು? ವಿಧಿಪಿದ ವಿಜಯ ವಿಠಲನ ಲೀಲೆ ಅದ್ಭುತವಾಗಿದೆ, ತುತಿಸಬಲ್ಲವರಾರು. ಹೀಗೆ ಒಂದೊಂದು ಸುಳಾದಿ ಎಷ್ಟೆಷ್ಟೋ ಗ್ರಂಥಗಳ ಕ್ರೀಮ್ ಕೆನೆಯನ್ನು ಎಳೆದುಕೊಂಡು ಬರ್ತದೆ. ಏಕತ್ರ ಸಂಗ್ರಹ ಮಾಡಿದ್ದಾರೆ. ಇಂಥ ಇಂಥ ಕ್ರೀಮನ್ನು ಉಣ್ತಕ್ಕಂಥ ಭಾಗ್ಯಶಾಲಿಗಳಾಗಬೇಕು ಮಾಧ್ವರು, ವಿಷ್ಣು ಭಕ್ತರು. ಅವರ ಹರಿದಾಸರೇ ಆಗಲಿ, ವಿದ್ವಾಂಸರೇ ಆಗಲಿ, ಯತಿಗಳೇ ಆಗಲಿ, ಅವರ ದಿಕ್ಕಿಗೆ ನಮಸ್ಕಾರ ಹಾಕಿ ಕೇಳ್ಕೊಳ್ತಾ ಇದ್ದೀವಿ ಹರಿದಾಸರ ಪ್ರೇರಣೆಯಿಂದ. ದಯಮಾಡಿ ಇದನ್ನು ವಿದ್ವಾಂಸರಿಗೆ ಪರಿಚಯ ಮಾಡಿಸ್ರಿ. ಈಗ ಪರಿಚಯ ಮಾಡಿಸಿದ್ದು ಏನೂ ಅಲ್ಲ, 1% ಕೂಡ ಇಲ್ಲ. ನಾವೆಲ್ಲ ತುಂಬ ಡೀಪಾಗಿ ಇದ್ರ ಬಗ್ಗೆ ವಿಲಾಸ ಮಾಡಿದ್ದೀವಿ. ಅದಕ್ಕಾಗಿ ದೊಡ್ಡವರ ಪ್ರೇರಣೆಯಿಂದ ಈಗ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀವಿ. 6 ಭಾಷೆಗಳಲ್ಲಿ ಹರಿದಾಸ ಸಾಹಿತ್ಯ ಪ್ರಚಾರ ಮಾಡಬೇಕು. ಇಂಗ್ಲೀಷು, ಹಿಂದಿ, ಕನ್ನಡ, ತೆಲುಗು, ಮರಾಠಿ, ತಮಿಳ್, ಎಂಟೈರ್ ಯೂನಿವರ್ಸನ್ನೇ ಕವರ್ ಮಾಡಬೇಕು ಅಂತ ದೊಡ್ಡ ಪ್ರಾಜೆಕ್ಟ್ ಹಾಕ್ಕೊಂಡು ಮಂತ್ರಾಲಯ ಮತ್ತು ಆದವಾನಿ ಮಧ್ಯ 11.5 ಎಕರೆ ಜಮೀನನ್ನು ತಗೊಂಡು ಅಲ್ಲಿ ಆಶ್ರಮ ನಿರ್ಮಾಣ. ಮುಖ್ಯವಾದ ಕೆಲಸ 6 ಭಾಷೆಗಳಲ್ಲಿ ಹರಿದಾಸ ಸಾಹಿತ್ಯ ಪ್ರಚಾರ ಮಾಡಲಿಕ್ಕೆ ತಜ್ಞರಾಗಿರ್ತಕ್ಕಂಥ ಯುವ ವಿದ್ವಾಂಸರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಅವ್ರನ್ನ ಆಯಾ ಭಾಷೆಗಳಲ್ಲಿ ಪ್ರಾವೀಣ್ಯತೆ, ಪ್ರಭುತ್ವ, ಒಳ್ಳೆ ಇನ್ಫ್ಲೂಯೆನ್ಸು ಆಡಿಯನ್ಸ್ ಮೇಲೆ ಬೀರ್ತಕ್ಕಂಥ ಪ್ರಭಾವಶಾಲಿ ಉಪನ್ಯಾಸಕರನ್ನ ಆಯಾ ಪ್ರಾಂತದಲ್ಲಿ ಬಿಡಬೇಕು ಎಂಬುದಾಗಿ ಇತ್ಯಾದಿ ಇತ್ಯಾದಿ ಅನೇಕ ಶ್ರೀಗಳವರಿಗೆ ಗೊತ್ತಾಗ್ತಾ ಕಾರಣ ನಂತರ ಶ್ರೀಗಳ ಅವಕಾಶ ಕೊಟ್ಟರೆ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೀನಿ ಅಂತಿಷ್ಟು ಹೇಳ್ತಾ ಆ ತದ್ವಾರ ಕಾರ್ಯ ಮತ್ತು ಯಾತ್ರಾರ್ಥಿಗಳಾಗಿ ಬಂದು ಹೋಗ್ತಕ್ಕಂಥವರಿಗೆ ಚೇತನ ಪೂಜಾ ಆಗಬೇಕು. ಅನುಸಂಧಾನಯುಕ್ತವಾಗಿ ಬ್ರಾಹ್ಮಣ ಸುವಾಸಿನಿಯರೆಯನ್ನು ಬರಮಾಡಿಕೊಂಡು ನೈವೇದ್ಯಕ್ಕಿಂತ ಮಹಾಮಂಗಳಾರತಿ ನೈವೇದ್ಯ ದೇವಸ್ಥಾನ ಆಗೋದಿದ್ದಲ್ಲಿ ಮಹಾನೈವೇದ್ಯ ಮಂಗಳಾರತಿ ಆಗೋದಕ್ಕಿಂತ ಮುಂಚೆ 1:45 ಜ್ಞಾನಾನ್ನವನ್ನು ಅವರಿಗೆ ಉಣಬಡಿಸಿದ ನಂತರ ಭಗವನ್ ನಿವೇದಿತ ಗುರುಗಳು ಸ್ವೀಕಾರ ಮಾಡಿದ ಹಸ್ತೋದಕ ಇತ್ಯಾದಿಗಳನ್ನು ಅವರು ಉಣಬಡಿಸಬೇಕು ಎಂಬ ಸಂಪ್ರದಾಯವನ್ನು ಕಟ್ಟು ಮಾಡ್ತಾ ಇದ್ದೀವಿ. ಇಂಥದ್ದೆಲ್ಲ ಮುಂದೆ ತುಂಬ ಡೀಟೇಲ್ಸ್ ಉಂಟು, ಅವೆಲ್ಲ ನಾಳೆ ನಿಮಗೆಲ್ಲ ಅದರ ಬಗ್ಗೆ ಅಪೀಲ್ಸು ಡೀಟೇಲ್ಸ್ ಎಲ್ಲ ಇವತ್ತು ಬಂತು ಕೊರಿಯರ್ನಗೆ ಹೈದರಾಬಾದ್ದಿಂದ, ಅವನ್ನ ನಿಮಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ನೋಡಿಕೊಳ್ಳ್ರಿ ಡೀಟೇಲ್ಸು. ಅದ್ರ ಬಗ್ಗೆ ಇನ್ನೂ 3 ದಿವಸ ಇರ್ತೀವಿ ನಾವು. ಏನು ಸಂದೇಹ ಐತೆ, ನೀವೇನಾದರೂ ಒಳ್ಳೆಯ ಸಜೆಷನ್ಸ್ ಕೊಟ್ಟರೆ ಅದನ್ನು ಅವಶ್ಯ ಇಂಪ್ಲಿಮೆಂಟ್ ಮಾಡ್ತೀವಿ. ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಮಾಡಿಬಿಟ್ಟಿದ್ದೀವಿ, ಯಾರದೂ ಏನಿಲ್ಲ, 20 ಮಂದಿ ಟ್ರಸ್ಟೀಸ್ ಇರ್ತಾರೆ. ಈಗೆಲ್ಲ ಉಂಟು ಡೀಟೇಲ್ಸ್ ಎಲ್ಲ ಅದು ಬರೆದಿದ್ದೆ, ಮತ್ತೆ ವಿಚಾರ ಮಾಡೋಣ. ಅಂಥದ್ದು ಒಂದು ಯೋಜನೆ ಹಾಕ್ಕೊಂಡು ತದ್ವಾರ ಹರಿದಾಸ ಸಾಹಿತ್ಯವನ್ನು ಜನತೆಗೆ ಮುಟ್ಟಿಸಬೇಕು, ಅದರ ರುಚಿ ಹುಟ್ಟಿಸಬೇಕು. ಈ ರುಚಿ ಹುಟ್ಟಿಲ್ಲ, ವಿದ್ವಾಂಸರು ಬಹುತೇಕ ಹೇಳ್ತಾ ಇದ್ದೀನಿ, ತಪ್ಪಿದ್ರೆ ಕ್ಷಮಿಸಬೇಕು. ಕೆಲವು ವಿದ್ವಾಂಸರು ಹಾಗೆ ಮಾಡಿರಲಿಕ್ಕಿಲ್ಲ, ಕೇವಲ ಜನರ ರಂಜನೆಗಾಗಿ ಹರಿದಾಸ ಸಾಹಿತ್ಯವನ್ನು ಬಳಸಿಕೊಳ್ತಾ ಇದ್ದಾರೆ. ರುಚಿ ಯಾಕೆ, ಜನರು ಹೇಳಿಬಿಟ್ರೆ ಒಳ್ಳೆ ರಾಗಬದ್ಧವಾಗಿ ದೇವರ ನಾಮ ಹೇಳಿಬಿಟ್ರೆ ಜನರು ಆಕರ್ಷಿತರಾಗಿ ಬರ್ತಾರೆ. ಒಳಗೆ ಡೆಪ್ತು ಹೋಗಿಲ್ಲ. ಇದು ಆತ್ಮೋದ್ಧಾರದ ಸಾಧನದ ಉಪಾಸನಾ ಪ್ರಾಚುರ್ಯ ಉಳ್ಳಂತಹದ್ದು ಹರಿದಾಸ ತತ್ರಾಪಿ ಹರಿಕಥಾಮೃತಸಾರ ಕೇವಲ ಉಪಾಸನಾ ಪ್ರಚುರ. ಅಂಥದ್ದನ್ನು ಚುಳಾದಿಗಳು ಅಷ್ಟೇ, ದೇವರ ನಾಮಗಳು ಕೆಲವು ಆಗಿವೆ, ಕೆಲವು ಮಾತ್ರ ನೀತಿಬೋಧಕ. ವಿಶೇಷವಾಗಿ ಒಳಹೊಕ್ಕು ತತ್ವವನ್ನು ವಿಚಾರ ಮಾಡಿರ್ತಕ್ಕಂಥ ಹೇಳಿರ್ತಕ್ಕಂಥ ಕೃತಿಗಳಿವೆ. ಅಂಥದ್ದನ್ನು ಎಲ್ಲರೂಗೆ ತಲುಪುವ ರೀತಿಯಲ್ಲಿ ಮಾಡಬೇಕು ಅನ್ನೋ ಅಭಿಪ್ರಾಯ. ಅದಕ್ಕೆ ಶ್ರೀಗಳು ಪರಮಾನುಗ್ರಹ ಮಾಡಿ ತಮ್ಮ ಆಶೀರ್ವಾದ ಅನುಗ್ರಹವನ್ನು ನಮ್ಮ ಮೇಲೆ ನೀಡಬೇಕು ಪ್ರಾರ್ಥನೆ ಮಾಡ್ತಾ ಈಗ ಶ್ರೀಕೃಷ್ಣಾರ್ಪಣಮಸ್ತು.